ಬೇರೆ ಕಡೆ ಹೋಗ್ಬಹುದು, ಡಿಕ್ಲೇರ್ ಮಾಡಿಬಿಡ್ತಾರೆ. ಇದು ಈ ರೀತಿ ಪದ್ಧತಿ ಬಂದರೆ ಎಲ್ಲಿ ಧರ್ಮ ಉಳಿಬೇಕೋ ಅಲ್ಲೇ ಧರ್ಮ ಕೆಡೋದಾದ್ರೆ ಧರ್ಮ ಉಳಿಯೋದೆಲ್ಲಿ? ದೀಪ ಹಾಕಿದಲ್ಲಿ ನಿಮಗೆ ಇವತ್ತು ಕತ್ಲಿರೋದಾದ್ರೆ ಬೇರೆ ಕಡೆ ಬೆಳಕು ಹಾಕಿ ಬರುತ್ತೆ. ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಕಲಿ ಮಾಡ್ತಾರಂತೆ. ಮತ್ತು ರಾಜ ಮಹಾರಾಜರುಗಳಲ್ಲಿ ಮೋಸ್ಟ್ ವ್ಯಾಲಿಡ್ ಕೇಸಸ್ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ, ಮೋಸ್ಟ್ ವ್ಯಾಲಿಡ್ ಕೇಸಸ್ನ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ. ಇನ್ವ್ಯಾಲಿಡ್ ಕೇಸಸ್ ಭಾರಿ ವ್ಯಾಲಿಡ್ ಎಂಬ ರೀತಿ ಮಾಡಿಬಿಡ್ತಾರೆ. ಯಾತಕ್ಕೆ? ದುಡ್ಡು ಕೆಲಸ ಮಾಡುತ್ತೆ. ಕಲಿ ಅಂದರೆ ಧನದಲ್ಲಿ ಪ್ರವೇಶ ಮಾಡಿ ಎಂಟರ್ ಆಗ್ತಾನಂತೆ, ಧನದಿಂದ ಬಂದು ತಲೆ ಕೆಡಿಸಿಬಿಡ್ತಾರೆ. ಈ ಮಹಾಭಾರತದ ಮಾತನ್ನು ಕೇಳದೇ ಇದ್ದವರಿಗೆ ಸಹ ಡೌಟ್ ಬರುತ್ತೆ, ಕೇಳಿದವರಿಗೆ ಏನು ಸಮಸ್ಯೆಯೇ ಬರೋದಿಲ್ಲ. ಮತ್ತು ಮಠಮಾನ್ಯಗಳು ಹೇಗಿರಬೇಕು? ನಮ್ಮ ಸಮಸ್ಯೆಗೆ ಉತ್ತರ ಕೊಡಾಗಿರಬೇಕಲ್ಲಿ. ಮಠಮಾನ್ಯಗಳು ಅಂದರೆ ಅಲ್ಲಿ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಅಂತ ತಿಳ್ಕೋಬೇಕು. ಅಲ್ಲೇ ದೊಡ್ಡ ಪ್ರಾಬ್ಲಮ್ ಹೋಗಿಬಿಟ್ರೆ ಇವತ್ತು ಅಲ್ಲೇ ಭಾರಿ ಪ್ರಾಬ್ಲಮ್ ನೋಡಿಬಿಟ್ರೆ ನಮ್ಮ ಪ್ರಾಬ್ಲಮೇ ವಾಸಿ ಅಂದ್ಕೊಂಡ್ಬಿಡ್ತೇವೆ ಎಷ್ಟೋ ಸಲ. ನಮ್ಮ ಪ್ರಾಬ್ಲಮ್ ಸಾವಿರ ವಾಸಿ, ಅವ್ರದ್ದೇ ನಮಗಿಂತ ಡೇಂಜರಸ್. ರೋಗಿಗಿಂತ ವೈದ್ಯನೇ ಜಾಸ್ತಿ ಕೆಮ್ಮಿದ್ರೆ ಔಷಧಿ ಯಾರು ಕೊಡಬೇಕು? ರೋಗಿ ಕೆಮ್ಮಂತ ಅವನಿಗೆ ಜಾಸ್ತಿ ಕೆಮ್ಮಕೊತ ಕೂತ್ಕೊಂಡು ಬಿಟ್ರೆ ಔಷಧಿ ಕೊಡೋದು ಬೇರೆ ಡಾಕ್ಟರ್ ಹತ್ರ ಹೋಗೋದೇ ವಾಸಿ ಎನಿಸಿಬಿಡ್ತದೆ. ಅಂಥ ಸಮಸ್ಯೆ ಅಂದರೆ ಸಮಸ್ಯೆಯ ಪರಿಹಾರ ಕೇಂದ್ರಗಳು ಸಮಸ್ಯಾ ಪ್ರಸಾರ ಕೇಂದ್ರಗಳಾಗಿಬಿಟ್ರೆ ಮನುಷ್ಯ ಹೇಗೆ ಬದುಕ್ತಾನೆ? ಅದನ್ನು ಕಲಿ ಹಿಡ್ತಾನೆ. ನಾನು ಮದೃಷ್ಟಿಪಾತೆ ಕೊಗುಣಾಹ ಕ್ವಾ ವೇದಾಹ ಕ್ವಾ ವಿಪ್ರಾಹ, ನನ್ನ ಕಣ್ಣು ಹಾಕಿದರಾಯಿತು. ಎಲ್ಲ ರಾಜರು ಕೆಟ್ಟು ಹೋಗ್ತಾರೆ, ಎಲ್ಲ ಬ್ರಾಹ್ಮಣರು ಕೆಟ್ಟು ಹೋಗ್ತಾರೆ, ಎಲ್ಲ ಶಾಸ್ತ್ರ ಹಾಳಾಗಿ ಹೋಗಿಬಿಡುತ್ತೆ. ಅಂಥ ಶಕ್ತಿ ನಂತು ಕಲಿ ಹೇಳ್ಕೊತಾನೆ ಇಷ್ಟು ಜೋರಾಗಿ. ಆದ್ದರಿಂದ ನೀನೇ ಹೇಳಿದೆ ಕಾಲಕ್ಕಿಂತ ರಾಜ ದೊಡ್ಡವನು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ರಾಜನಿಗಿಂತ ನಾನೇ ದೊಡ್ಡವನು, ನಾನೇ ರಾಜ ಯುಗಕ್ಕೆ, ನಾನು ಹೇಳ್ದೆ ನಡಿಬೇಕು. ಧರ್ಮರಾಜ ಬಿಡೋದಿಲ್ಲ, ಇಷ್ಟೆಲ್ಲ ಹಾರಾಡ್ತೀಯಲ್ಲ, ಇಷ್ಟೆಲ್ಲ ಜೋರಾಗಿ ಹೇಳ್ತೀಯಲ್ಲ, ಮತ್ತೆ ನಿನ್ನ ಆಟ ನಡೆದಿಲ್ವಲ್ಲ, ಈಗ ನಮ್ಮ ರಾಜ್ಯ ಹೇಗೆ ನೋಡಿದೀಯಲ್ಲ, ನೀನು ಹಿಡ್ಕೊಂಬಂದಿದ್ದೀವಲ್ಲ, ಏನು ಉತ್ತರ ಕೊಡ್ತೀಯ ಈಗ? ನೀನು ಯಾರಿಗೂ ಸಿಗೋ ಜೋರು ಮಾಡ್ತೀಯಲ್ಲ, ಹಿಡ್ಕೊಂಡು ನಿಲ್ಲಿಸಿದೀವಲ್ಲ, ಈಗ ಕಟ್ಟಿ ಹಾಕಿದೀವಲ್ಲ, ಏನು ಮಾಡ್ತೀಯ ಅದಕ್ಕೆ? ಇಷ್ಟು ರಾಜ್ಯ ಹೇಗೆ ಆಡಿದ್ದೇವಲ್ಲ, ಇಷ್ಟು ರಾಜ್ಯ ಆಡಿದ ಕಲಿಯುಗದಲ್ಲೇ ರಾಜ್ಯ ಆಡಿರೋದು ನಾವು. ರಾಮರಾಜ್ಯ ಅಂತ ರಾಜ್ಯ ಕೊಟ್ಟಿದ್ದೇವಲ್ಲ, ಏನು ಹೇಳ್ತೀಯ ಅಂತ ಕೇಳಿದ್ರೆ ಹೇಳ್ತಾನೆ, ಅದು ನಿಜ. ರಾಜನೇ ಕಾರಣ, ಕಾಲ ಅಲ್ಲ ಅಂತ ಹೇಳಿದೆ, ಕಾಲವೇ ಕಾರಣ ರಾಜ ಅಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಇಲ್ಲಿ ಮಾತ್ರ ನೀವು ಗೆದ್ದಿದ್ದೀರಿ. ಯಾಕೆ ಗೊತ್ತಾ? ಎಲ್ಲ ರಾಜ ಮೇಲೆ ನನ್ನ ಆಟ ನಡೆಯುತ್ತೆ, ನಿಮ್ಮೇಲೆ ನಡೆಯೋದಿಲ್ಲ ಅಷ್ಟೇ ಅಂತ ಹೇಳಿದ್ದಂತೆ. ನಿಮ್ಮೇಲೆ ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ನೀವು ಕೃಷ್ಣ ರಕ್ಷಿತರು, ಕೃಷ್ಣ ಕಾಪಾಡ್ತಿದ್ದಾನೆ ನಿಮ್ಮನ್ನ, ಅದಕ್ಕೆ ನನ್ನ ಆಟ ನಡೀತಾ ಇಲ್ಲ. ನಿಮ್ಮನ್ನು ಬಿಟ್ಟರೆ ಉಳಿದು ಯಾವರಾದ್ರೆ ನಾನು ಬದಲ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಅಂದರೆ ಧರ್ಮರಾಜನ ಉತ್ತರ ಸರಿ ಹೋಯಿತು, ರಾಜನೇ ಕಾರಣ. ಇತ್ತ ರಾಜರ ಗೆದ್ದಿದ್ದಾನೆ ಧರ್ಮರಾಜ. ಈಗ ಕಲಿಯ ಉತ್ತರ ಯಾವಾಗ ಸರಿ ಅಂದರೆ, ಯಾವ ರಾಜರಿಗೆ ಕೃಷ್ಣನ ರಕ್ಷಣೆ ಇಲ್ಲ ಅಂಥವ್ರಿಗೆಂದು ಧರ್ಮ ಸಿಗೋದಿಲ್ಲ. ಇದು ಸರಿಯಾದ ಉತ್ತರ. ಇವತ್ತು ಕೃಷ್ಣನ ಮೇಲೆ ಕಂಡಾಕ ರಾಜರಿದ್ದಾರಲ್ಲ, ಅವ್ರಿಗೇನು ಹೇಳ್ತೀರಿ? ಆ ಟೈಪ್ ಕೃಷ್ಣನೇ ಹಿಡಿದು ಬಿಡ್ತೇವೆ ಅಂತ ಹೇಳೋದಾದರೆ ಆಗ ರಾಜರಂತ ಯಾವ ಟೈಪ್ ರಾಜರಿರ್ತಾರೆ ಲೆಕ್ಕ ಹಾಕಿ. ಇದು ಕಲಿಯ ಒಂದು ಪ್ರಭಾವ. ಇದು ಕಲಿಯ ಕಣ್ಣು ಯಾವಾಗಲೂ ಇರೋದು ಕೃಷ್ಣ ಭೀಮರ ಮೇಲೆ. ಬಹಳ ಇಂಪಾರ್ಟೆಂಟ್, ಕೃಷ್ಣ ಭೀಮರ ಮೇಲೆ ಕಲಿ ಕಣ್ಣು ಹಾಕ್ತಾನಂತೆ. ಯಾವಾಗಲೂ ದೊಡ್ಡ ದೊಡ್ಡ ದರೋಡಕೋರ ಬೀದಿಗೋರ ಜೇಬಿಗೆ ಕಟ್ಟಾಕೋದಿಲ್ಲ, ಅವರ ರಕ್ಷ ಕೋಟ್ಯಾಧೀಶರನ್ನೇ ಹಿಡಿಯೋದು. ಭಾರಿ ಶ್ರೀಮಂತರ ಮೇಲೆ ಕಳ್ಳ ಅಟ್ಯಾಕ್ ಮಾಡ್ತಾನೆ ಕಲಿ. ಭಾರಿ ಅಟ್ಯಾಕ್ ಮಾಡೋದು ಸರ್ವೋತ್ತಮನಾದ ಭಗವಂತನ ಮೇಲೆ, ಜೀವೋತ್ತಮನಾದ ವಾಯುದೇವರ ಮೇಲೆ. ಅನ್ಫಾರ್ಚುನೇಟ್ಲಿ ಸೋಲ್ತಾನೆ, ಯಾವಾಗಲೂ ಸೋಲ್ತಾನ. ಆದರೆ ಯಾರಿಗೆ ದೇವರಲ್ಲಿ ವಿಶ್ವಾಸ ಇದೆ, ವಾಯುದೇವರಲ್ಲಿ ವಿಶ್ವಾಸ ಇದೆ, ಅವರು ಏನು ಮಾಡೋದಕ್ಕಾಗೋದಿಲ್ಲ ಕಲಿ. ಅವರಿಬ್ಬರು ವಿಶ್ವಾಸ ಇಲ್ಲ ಅಂದರೆ ಇನ್ನು ಯಾರನ್ನು ಹಿಡಿದ್ರೂ ಕಲಿ ಗೆದ್ದು ಬಿಡ್ತಾನೆ, ಸೋತು ಬಿಡ್ತಾರೆ ಉಳಿದವರೆಲ್ಲ. ಅದಕ್ಕೆ ಇವತ್ತು ವಿಷ್ಣು ಸಹಸ್ರನಾಮ ದ್ವಾದಶ ಸ್ತೋತ್ರವನ್ನು ಬಿಟ್ಟರೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ. ವಾಯುಸ್ತುತಿ ಬಿಟ್ಟರೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ. ನಮ್ಮ ಜನ ಅವನು ಬಿಡಹ ಕಲಿ ಮಾಡ್ತಾನೆ, ಅದು ಬಹಳ ಮುಖ್ಯ. ಇದು ಉಪಾಯವೇ ಬಿಡಹ ಮಾಡ್ತಾನೆ. ವಿಷ್ಣು ಸಹಸ್ರನಾಮ ಹೇಳಬಾರದು, ದ್ವಾದಶ ಸ್ತೋತ್ರ ವಾಯುಸ್ತುತಿ ಹೇಳಬಾರದು, ಅಂಥ ಒಂದು ಪರಿಸರ ತರ್ತಾನೆ. ಇದು ಅರ್ಥ ಮಾಡಿಕೊಂಡು ಬಿಟ್ರೆ ಯಾವಾಗ ಮೊದಲು ನಮ್ಮ ಮಕ್ಕಳಿಗೆ ವಾಯುಸ್ತುತಿ ವಿಷ್ಣು ಸಾಹೇಬ್ ಹೇಳ್ಕೊಡ್ತೇವೋ ಅವರು ಸೇಫ್ ಅಂತ ಅರ್ಥ. ಕಲಿ ಎಂದ್ರೆ ಅಟ್ಯಾಕ್ ಮಾಡೋ ಸಾಧ್ಯ ಇಲ್ಲ, ಅವರನ್ನು ಆಲ್ ಪ್ರೂಫ್. ನಮಗೆ ಅದು ಗೊತ್ತಿಲ್ಲ. ಆದ್ದರಿಂದ ಉಪನಯನ 20 ವರ್ಷಕ್ಕೆ ಮಾಡಿಸಿಬಿಟ್ರೆ ಯೋಚನೆ ಇಲ್ವಲ್ಲ. ಸಕಾಲಕ್ಕೆ ಉಪನಯನ ಮಾಡೋದಿಲ್ಲ, 20 ವರ್ಷಕ್ಕೆ ಉಪನಯನ ಮಾಡಿದ ಮೇಲೆ ಅವನು ಮಂತ್ರ ಕಲಿತು ವಾಯುಸ್ತುತಿ ಕಲಿತರು ಹೆಲ್ಪ್ ಮಾಡೋದಿಲ್ಲ, ಅದು ಸಿದ್ಧಿ ಬರೋದಿಲ್ಲ. ಅದಕ್ಕೆ ವಿಷ್ಣು ಸಾಧನ ಸಿದ್ಧಿ ಆ ರೀತಿ ಕಲಿ ಮಾಡಿಬಿಡ್ತಾನೆ. ಏನೋ ಕಾರಣ ತಂದು ಕೊಡ್ತಾನೆ, ಏನೋ ಆಪತ್ತು, ಏನೋ ತರ್ತಾನೆ. ಎಷ್ಟೋ ದಿನ ಬರ್ತಾರೆ, 30 ವರ್ಷ ಆಗಿರುತ್ತೆ, ಮಗನಿಗೆ ಡೇಟ್ ಕೇಳಕ್ಕೆ ಬರ್ತಾರೆ, ಎಂದು ಉಪನಯನ ಮಾಡಬೇಕು ಅಂತ ಕೇಳಿ. ಆಫೀಸ್ಗೆ ಬಂದ ಎಷ್ಟೊತ್ತಿ ಬರ್ರಿ ರಿಪೋರ್ಟ್ ಕೇಳಿದಾಗ 5 ಗಂಟೆಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೋದರೆ ಮನೆಗೆ ಹೋಗುವಂತ ಕಳಿಸ್ತಾರಲ್ಲ, ಆ ಟೈಪ್ ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ. ಇಷ್ಟು ಸ್ಯಾಕ್ ಮಾಡಿದ್ರೆ ಕತೆ ಹೇಳಿದೆ, ಏನೋ ಕತೆ ಹೇಳ್ತಾರೆ, ಕೆಲಸಕ್ಕೆ ಬಾರದ್ದು, ಸಣ್ಣ ಮೂರ್ಖರು ನಂಬೋದಿಲ್ಲ ಅಂತ ಕತೆಗಳನ್ನು ಅಂತ ಕತೆ ಹೇಳ್ತಾರೆ. ಇದೆಲ್ಲ ಮೋಸದ ವ್ಯಾಪಾರ. ಕಲಿ ಮಾಡೋದೇ ಹಾಗೆ, ಅವರು ಸಕಾಲಕ್ಕೆ ಉಪನಯನ ಆಗಬಾರದು, ಆದರೆ ಒಳ್ಳೆ ಪುರೋಹಿತ ಸಿಗಬಾರದು. ಸಿಕ್ಕರೆ ಮೊದಲೇ ಉಪನಯನ ಉಪನಯನ ಸಾಯಂಕಾಲ ಸಂಧ್ಯಾ ವಂದನೆ ಬಿಡಬೇಕು. ಆ ರೀತಿ ಯೋಚನೆ ಮಾಡ್ತಾನೆ. ಒಳ್ಳೆ ಪ್ರಾತಃ ಸಂಧ್ಯಾ ವಂದನೆ ಕಾಲ ಮಲಗಿರಬೇಕು, ಸಾಯಂಕಾಲ ಸಂಧ್ಯಾವಾಗೆ ಸಿನಿಮಾದಲ್ಲಿರಬೇಕು, ಮಧ್ಯಾಹ್ನ ಆಫೀಸ್ನಲ್ಲಿರಬೇಕು. ಸಂಧ್ಯಾ ಒಂದು ಚಾನ್ಸಸ್ ಸಿಗಬಾರ್ದು, ಆ ರೀತಿ ಮಾಡ್ತಾನೆ. ಟೈಮಿಂಗ್ಸ್ ಎಲ್ಲ ಆ ಥರ ಇರ್ತವೆ. ದೇವ್ರ ಪೂಜೆಗೆ ನೀರು ಸಿಗಬಾರ್ದು, ಮಡಿ ನೀರು ಸಿಗಬಾರ್ದು, ತುಳಸಿ ಸಿಗಬಾರ್ದು, ಆ ರೀತಿ ಮಾಡ್ತಾರೆ. ಇವರೇನು ಮಾಡ್ತಾರೆ, ಕಾಯ್ತಿರ್ತಾರೆ ಜನ, ನೀರೇ ಇಲ್ಲ ಡ್ರಾಪ್ಡ್, ತುಳಸಿ ಇಲ್ಲ ಡ್ರಾಪ್ಡ್, ಆ ಥರ ಇಂಥ ಜನ ಇರ್ತಾರೆ. ಆದರೆ ಯಾರಿಗೆ ಮಾಡಲೇಬೇಕು, ಹಠ ಇರ್ತಾರವ್ರು ಮಾಡೇ ಬಿಡ್ತಾರೆ, ಬಿಡೋದಿಲ್ಲ. ಆ 190 ಜನ ಬಲುಬೇಗ ಈಡಾಗ್ತಾರೆ, ಈ ದೋಷಕ್ಕೊಳಗಾಗ್ತಾರೆ, ಅದರಿಂದ ಹಾಳಾಗಿ ಹೋಗ್ತಾರೆ. ನಿಮ್ಮ ಮೇಲೆ ನನ್ನ ಆಟ ನಡೆದಿಲ್ಲವೇ ಹೊರತು ಉಳಿದವರ ಮೇಲೆ ನನ್ನ ಆಟ ನಡೀದೆ ಇರೋದಿಲ್ಲ ಧರ್ಮರಾಜ. ನನ್ನ ಶಕ್ತಿ ಭಾರಿ ದೊಡ್ಡದು, ಕೆಡಿಸದೆ ನನ್ನ ಹುಟ್ಟುಗುಣ ಅಂತ ಹೇಳ್ತಾನೆ. ಕೆಡಿಸದೆ ನನ್ನ ಹುಟ್ಟುಗುಣ, ನಾನು ಯಾಕೆ ಕೆಡಿಸಿ ಅಂತ ಕೇಳಬೇಡ, ಯಾಕೆ ಕೆಡಿಸಿ ಕೆಡಿಸೋದು ನನ್ನ ಸ್ವಭಾವ ಅದು. ಆದ್ದರಿಂದ ನನ್ನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದೇನೆ. ನಿಮ್ಮನ್ನು ನಾವು ಬಿಟ್ಟಿದ್ದೇನೆ ಅಂದ ಮಾತ್ರಕ್ಕೆ ಕಲಿಯುಗದರಾಜರು ಸರಿ ಇರ್ತಾರೆ ಅಂತೇನೂ ಇಲ್ಲ, ಎಲ್ಲ ಹಾಳಾಗಿ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಮಾತಾಡ್ತಾನಾಗ, ಭಲೆ ಕಲಿ, ನೀವು ಸತ್ಯಂ ವದಸಿ ಅನೃತೋಪಿ ಸನ್, ನೀನು ಮಹಾಧೃತ ಮಹಾಪಾಪಿಷ್ಟ, ಆದರೆ ಒಂದು ಮೆಚ್ಚಬೇಕು ನಿನ್ನ ಅಂತ ಹೇಳಿ. ಒಂದು ಮೆಚ್ಚಬೇಕು ಏನು ಅಂದರೆ, ನನ್ನ ಕಣ್ಣು ಹಾಕಿದ್ರೆ ಧರ್ಮ ಹಾಳಾಗಿ ಹೋಗ್ತದೆ, ಬ್ರಾಹ್ಮಣರು ಕೆಟ್ಟ ಹೋಗ್ತಾರೆ, ಲೋಕ ನಾಚಿಬಿಡ್ತು ಹೇಳ್ತೀನಲ್ಲ, ಫ್ಯಾಕ್ಟ್ ಅದು. ಅಷ್ಟರ ಮಟ್ಟಿಗೆ ಸತ್ಯ ಹೇಳಿದ್ದಿ, ಭಾರಿ ದೊಡ್ಡ ಮನುಷ್ಯ ನೀನು, ಅಷ್ಟಾರು ಸತ್ಯ ಹೇಳಿದ್ದೀಯಲ್ಲ, ಭಾರಿ ದೊಡ್ಡವನು, ಅದಕ್ಕೆ ನಿನ್ನೊಂದು ಚಾನ್ಸ್ ಕೊಡ್ತೇನೆ, ನಿನ್ನ ಕೊಲ್ಲೋದಿಲ್ಲ, ಹೋಗಿ ಗೆಟ್ ಔಟ್ ಅಂತ ಹೇಳ್ತಾನೆ. ಹೊರಟೋಗ್ಬಿಡ ಆ ಕಡೆ, ಇಲ್ಲಿರಬೇಡ. ಇದು ಸತ್ಯಕ್ಕೆ, ಇಷ್ಟು ಸತ್ಯಕ್ಕೂ ಬೆಲೆ ಇದೆ ಅಂತ, ಇದು ಬಹಳ ಆಶ್ಚರ್ಯ. ಇಷ್ಟು ಸತ್ಯಕ್ಕೂ ಅದೊಂದು ಬೆಲೆ ಕೊಡ್ತಾರೆ. ಹೌದು, ಕಾಪಿ ಹೊಡೆದಿದ್ದು ಹೌದು, ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ ಅವನಿಗೆ, ಲೈಟ್ ಇಲ್ಲದೆ ಹೋಗಿದ್ದು ಹೌದು, ಶಿಕ್ಷೆ ಕಡಿಮೆ. ಇವತ್ತಿನ ಕಾಲಕ್ಕೆ ಕೂಡ ಸ್ವಲ್ಪ ಕನ್ಸೆಷನ್ ತೋರಿಸ್ತಾರೆ, ತಪ್ಪು ಒಪ್ಪಿಕೊಂಡ್ಬಿಟ್ರೆ ಕೊಡ್ತಾರೆ. ಕಲಿ ಆ ಕೆಲಸವನ್ನು ಮಾಡ್ತಾನೆ. ಅಂತೂ ಕೃಷ್ಣ ಭೀಮ ಧರ್ಮ, ಮೂರು ಜನಕ್ಕೆ ತಲೆ ಬಾಗಿದ, ಧರ್ಮಕ್ಕೆ ಬರೀ ಬಾಗೋದಿಲ್ಲ ಅವನು. ಕೃಷ್ಣ ಭೀಮರು ಸಪೋರ್ಟ್ ಮಾಡಿದ ಮಾತ್ರ ಬಾಗ್ತಾನೆ, ಕೃಷ್ಣ ಭೀಮರು ಮಾತ್ರ ಬೈ ದೆಮ್ಸೆಲ್ಸ್ ಗ್ರೇಟ್ ಅವರು. ಆ ಹೊತ್ತಿಗೆ ಹೇಳಿದಾನೆ, ಹೋಗಿಬಿಡು ಇನ್ನ, ನಾವು ರಾಜ್ಯಾಳವರೆಗೂ ಕಾಲಿಡಾಗಿಲ್ಲ, ನೀನು ನಾವು ರಾಜರು ದೊಡ್ಡವರು ಅಂತ ಒಪ್ಕೊಂಡಿದ್ದೀಯಲ್ಲ ನನ್ನ ಮಟ್ಟಿಗೆ, ನೀನು ಹೋಗು ಅಂತ ಹೇಳಿದ ತಕ್ಷಣ ಅವನ ಹೋಗ್ತಾನೆ. ಆಯ್ತು ಹೋಗ್ತೀನಿ ಅಂತ ಹೇಳಿರ್ತಾನೆ. ಆಗ ಕಲಿ ಹೇಳ್ತಾನೆ, ಇದು ನನ್ನ ಕಾಲ, ಇದು ನನಗೇನು ಕೊಡದೆ ಹೋದ್ರೆ ಹೇಗೆ ಹೋಗ್ತೀನಿ, ನಾನೀಗ ನನ್ನ ಜಾಗ ಬೇಕು ಅಂತ ಕೇಳಿದ್ದಾನೆ. ಆಗ ಧರ್ಮರಾಜ ಜಾಗವನ್ನು ಕೊಡ್ತಾನೆ. ಸೀಮಾಧಿಹಿ ತುಲಾಮಾನೇಚ ಮೇಕರಹ ದೇಯಹ ಅಂತ ಹೇಳಿದರೆ, ಕಲಿ ನೀನು ನಿಧಾನ ಮುಂದೆ ಬಾ, ನೀನು ನಾನು ಹೋದ್ಮೇಲೆ ಬಾ, ನಿಂಜ ಕಾಲ ಏನು ಮಾಡೋಕ್ಕಾಗೋದಿಲ್ಲ, ಹೋದ್ಮೇಲೆ ಬಾ. ಆದರೆ ನೀನು ಪೂರ್ತಿ ಕಲಿಯುಗದೊಳಗೆ, ಕಲಿಯುಗದೊಳಗೆ ನಾವು ಇರಗಂತೂ ಬರಾಗಿಲ್ಲ, ಹೋದ್ಮೇಲೆ ಬಾ. ಅರೆ ಎಂಥ ಕಲಿಯುಗ ಪೀಕ್ನಲ್ಲಿದ್ದಾಗಲೂ ಕೂಡ ನಾಲ್ಕು ಕಡೆ ಕಾಲಿಡಬೇಡ ಅಂತ ಹೇಳ್ತಾನೆ. ನಾಲ್ಕು ಕಡೆ ಕಾಲಿಡಬೇಡ ನೀನು, ಯಾವ್ಯಾವುದು? ಸೀಮಾಧಿಹಿ ಬಹುವಾಕ್ಯಂಚ ತುಲಾಮಾನೇಚ ಮೇಕರಹ. ಸೀಮಾಧಿಹಿ ಈ ಬೌಂಡ್ರಿ ಡಿಫೈನ್ ಮಾಡ್ತಾರಲ್ಲ, ಈ ಹೊಲ ಮನೆಗಳು ಅಳಿಬೇಕಾದ್ರೆ ಕಲ್ಲಿಡ್ತಾರ ಒಂದು ಕಡೆಗೆ, ಆ ಕಲ್ಲಿಗೆ ಮಾನ್ಯತೆ ಇರಬೇಕು. ಆಮೇಲೆ ಬಹುವಾಕ್ಯಂಚ ಮೆಜಾರಿಟಿ ಬೆಲೆ ಇರಬೇಕು. ಕಲಿಯುಗದಲ್ಲಿ ನಡೆಯದೆ ಮೆಜಾರಿಟಿ, ಸರ್ಕಾರ ನಡೆಯದೆ ಮೆಜಾರಿಟಿ ಮೇಲೆ, ಅವ್ರು ಎಂಥವನು ಬೇಕಾರಾಗಿರಲಿ, ಎಲೆಕ್ಟ್ ಆಗಿಬಿಟ್ಟರೆ ಕ್ರಿಮಿನಲ್ಲು, ಒಬ್ಬನು ಕ್ರಿಮಿನಲ್ ಇವರಿದ್ದ ಎಮ್ ಎಲ್ ಎಗಳು ಆ ಜೈಲಲ್ಲಿದ್ದೇ ಎಲೆಕ್ಟ್ ಆಗ್ತಿರ್ತಾರೆ. ತಮಾಷೆ ಜನಗಳು, ಎಷ್ಟು ಮೂರ್ಖರು ಜೈಲಲ್ಲಿದ್ದವರಿಗೂ ಓಟ್ ಹಾಕ್ತಾರೆ, ಮತ್ತೆ ಎಲೆಕ್ಟ್ ಆಗಿಬಿಡ್ತಾನೆ, ಬಿಡೋದಿಲ್ಲ. ಪ್ರತಿ ಸರ್ ಜೈಲಲ್ಲಿರ್ತಾರೆ, ಪ್ರತಿ ಸರ್ ಎಲೆಕ್ಟ್ ಆಗ್ತಾರೆ. ಜನಗಳ ಥಿಂಕಿಂಗ್ ಎಷ್ಟು ಜೋರಾಗಿರ್ಬೇಕು ಲೆಕ್ಕ ಹಾಕಿ. ಸಾಮಾನ್ಯ ಹಿಂದಿನ ಕಾಲಕ್ಕೆ ಒಂದು ದಿವಸ ಪೊಲೀಸರು ಮನೆ ಬಂದರು ಅಂದ್ರೆ ಸಾಕು, ಏನೋ ತಪ್ಪು ಮಾಡಿರ್ಬೇಕು ಅಂತ ಹೇಳಿ. ಹಿಂದಿನ ಹಳ್ಳಿಯಲ್ಲಿ ಪೊಲೀಸ್ ಬಂದ ಅಂದ್ರೆ ಜನ ಓಡೋಗ್ಬಿಡ್ತು, ಮನೆಯಲ್ಲೇ ಇರ್ತಿದ್ದಿಲ್ಲ, ಯಾರ ಮೇಲೆ ಏನು ಬರುತ್ತೋ ಅಂತ ಭಯ ಪಾಪ, ಅಂತ ಒಂದು ವಾತಾವರಣ ಇತ್ತು. ಈಗ ಏದಿಲ್ಲ, ಜೈಲಿಗೆ ಹೋಗಿ ಬಂದರೆ ಕೇಳೋದೇ ಇಲ್ಲ ಅಂತ ವಾತಾವರಣ ಆಯಿತು. ಅಂದರೆ ಕಲಿಯುಗದಲ್ಲಿ ದೋಷ ಗುಣ ಆಗಿಬಿಡ್ತವೆ, ಗುಣಗಳಿಗೆ ದೋಷ ಅಂತ ಹೆಸರು ಬರ್ತದೆ. ಅದಕ್ಕೆ ಒಂದು ಹೆಸರಿಗೊಂದು ಮರ್ಯಾದೆ ಇರಬೇಕು. ಸೀಮಾಧಿ ಬಹುವಾಕ್ಯಂಚ ಮೆಜಾರಿಟಿ ಅನ್ನೋದು ಬೆಲೆ ಇರಬೇಕು. ತುಲಾ ಮಾನೇಚ ಮೇಕರಹ, ತುಲಾ ಅಂದರೆ ತೂಕ ಮಾಡೋದು, ಮಾನ ಅಂದರೆ ಅಳಿಯೋದು. ಇವತ್ತಷ್ಟು ಮೋಸ ಮಾಡಬೇಕಾದ್ರೆ ಅಳದೆ ಕೊಡ್ತಾನೆ, ಅಲ್ಲಿ ಒಳ ಮೋಸ ಮಾಡಿರ್ತಾನೆ, ಬಿಡೋದಿಲ್ಲ. ಅದು ನೋಡೋದಕ್ಕೊಂದು ಅಳತೆ ಅಂತಿರಬೇಕು, ಅಳತೆ ಅಂತಿರಬೇಕು, ಒಂದು ಲೀಟರ್ ಅಂತಿರಬೇಕು ಹೆಸರಿಗೆ. ಅದಿಲ್ಲದೇ ವ್ಯವಹಾರ ಮಾಡಾಗಿಲ್ಲ, ಅಷ್ಟು ಮಾಡಿ ಸೇಡ್ ಇಡತ್ತಿರಬೇಕು. ಯಾರು ಹೆಸರು ಬೇಕಾದ್ರೆ ಇಲ್ಲಿ ಸೇಡ್ ಇಡಂತಿರಬೇಕು, ಅಲ್ಲಿ ಮೋಸನಾಗಿಸನೋ. ಅಂತೂ ಒಂದು ಕಡೆಗೆ ರೆಸ್ಪೆಕ್ಟ್ ಕೊಡಬೇಕು. ಕಲಿಯುಗದೊಳಗೆ ಮನುಷ್ಯ ತಾನು ಬದುಕಿದ್ದೇನೆ ಅಂದರೆ ಕೇಳೋದಿಲ್ಲ, ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳ್ತಾರೆ. ಇದು ತಮಾಷೆ, ಅವನೇ ನಿಂತ್ಕೊಂಡು ಕೇಳೋದಿಲ್ಲ, ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತಾರೆ. ಅದು ಸತ್ತೋಗ್ಬಿಟ್ಟಿರ್ತಾನೆ, ಯಾರು ಕ್ಲೇಮ್ ಮಾಡ್ತಾನೆ ಕೊಟ್ಬಿಡ್ತಾರೆ ಅವರಿಗೆ. ಕೇಳಿದರೆ ಸತ್ತೋಗಿದ್ದಾರೆ, ರೆಕಾರ್ಡ್ ಪ್ರಕಾರ ಬದುಕಿದ್ದೇನೆ ಅಂತ ಹೇಳ್ತಾರೆ. ರೆಕಾರ್ಡ್ ಪ್ರಕಾರ ಬದುಕಿದ್ದಾನೆ ಅಷ್ಟೇ, ರೆಕಾರ್ಡ್ ಪ್ರಕಾರ ಸತ್ತಿದ್ರೆ ಬದುಕಿದ್ರೂ ಬೆಲೆ ಇಲ್ಲ. ರೆಕಾರ್ಡ್ ಪ್ರಕಾರ ಅವನ ಎದುರಿಗಿದ್ರು ಕೂಡ ಸರ್ಟಿಫಿಕೇಟ್ ಇಲ್ಲದವರು ಬದುಕಿದಾಗ ಅಲ್ಲ ಅವನು. ಈ ಥರ ಮೆಕ್ಯಾನಿಕಲ್ ನೋಡತಕ್ಕಂಥ ಪದ್ಧತಿ ಇದೆ. ಇಷ್ಟರ ಮಟ್ಟಿಗಾರು ಧರ್ಮ ಉಳಿಬೇಕು, ಪೂರ್ತಿ ಧರ್ಮ ಹೋಗಬಾರದು ಅಂದ ಕಲಿ ಅಲ್ಲಿಂದ ಹೊರಟು ನಿಂತ್ಕೊಂಡಂತೆ. ಅವನೇನು ಬೇರೆ ದಾರಿ ಇಲ್ಲ, ಅವನು ಹೋಗಲೇಬೇಕಾಯ್ತು. ಆಗ ಕೃಷ್ಣ ಹೇಳ್ತಾನೆ, ನೋಡು ಕಲಿ, ನೀನು ಪಾಂಡವರು ರಾಜ್ಯ ಆಳವರಿಗೂ ಕೂಡ ಕಣ್ಣೆತ್ತಿ ನೋಡಾಗಿಲ್ಲ ಭೂಲೋಕನ ಅಂತ ಹೇಳಿದ್ರು. ಕಣ್ಣೆತ್ತಿ ನೋಡಾಗಿಲ್ಲ, ಅವನೇನು ಹೇಳ್ತಾನೆ, ನೋಡಿಬಿಟ್ರೆ ಧರ್ಮ ಹೋಗ್ತದೆ ಅಂತ ಹೇಳಿದ್ನಲ್ಲ, ಕಣ್ಣೆತ್ತಿ ನೋಡಾಗೇ ಇಲ್ಲ ನೀನು ಫಸ್ಟ್ ಆಫ್ ಆಲ್. ಆಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ನೀನು ಕಾಲಿಡಬಹುದು, ಆದರೆ ಒಟ್ಟಿಗೆ ಕಾಲಿಡಾಗಿಲ್ಲ, ಮೆಲ್ಲ ಪ್ರವೇಶ ಮಾಡಬೇಕಷ್ಟೇ. ನೀನೀಗ ನಿಧಾನವಾಗಿ ಬರಬೇಕು, ಪಾಂಡವರ ಸಂತತಿ ರಾಜ್ಯ ಆಡುತ್ತದೆ ಆಮೇಲೆ. ಪರೀಕ್ಷಿತ್ ರಾಜ, ಜನಮೇಜಯ ರಾಜ ಎಲ್ಲ ಆಡ್ತಾ ಬರ್ತಾರೆ. ಅವ್ರು ರಾಜ್ಯ ಆಡ್ತಾ ಬಂದ ಮೇಲೆ 1000 ವರ್ಷ ಮುಗಿಯುತ್ತೆ ಕಲಿಯುಗದಲ್ಲಿ. 5000 ವರ್ಷ ಮುಗಿದಿದೆ ಈಗ, ಮೊದಲು 1000 ವರ್ಷ ಮುಗಿಯುತ್ತೆ. ಅಲ್ಲಿಗೆ ಪಾಂಡವರ ಸಂತತಿ ಮುಗಿದೋಗುತ್ತೆ. ಒಂತತಿ ಸಂತತಿ ವರ್ಷ ಸಹಸ್ರಂ ಪಾಂಡವಾನ ಭವೇದ್ ಭುವಿ, ಪಾಂಡವರ ಸಂತಾನ ಒಂದು ವರ್ಷ 100,000 ವರ್ಷಗಳ ರಾಜ್ಯ ಆಳುತ್ತೆ. ಕೊನೆಯ ರಾಜನ ಹೆಸರು ಕ್ಷೇಮಕ ಅಂತ ಹೆಸರು. ಪಾಂಡವರ ಸಂತಾನದಲ್ಲಿ ಕೊನೆಯ ರಾಜ ಕ್ಷೇಮಕ. ಆ ಕ್ಷೇಮಕ ಆದಮೇಲೆ ಪಾಂಡವರ ಸಂತಾನ ಮುಗೀತು. ಆಮೇಲೆ ನಿನ್ನ ಕಾಲಿಡಬೇಕಷ್ಟೇ, ಪೂರ್ಣ ಕಾಲಿಡೋದು ಆಮೇಲೆ. ಫುಲ್ ಸ್ವಿಂಗಲ್ಲಿ ಬರೋದು ಕಲಿ ಆಗ. ಸೂರ್ಯ ಮುಳಿದ ತಕ್ಷಣ ಪೂರ್ತಿ ಕತ್ಲೆ ಬರೋದಿಲ್ಲ, ಸ್ಲೋಲಿ ಕತ್ಲೆ ಬಂದು ಬಂದು ಆಮೇಲೆ ಕಗ್ಗತ್ತಲೆ ಆಗತ್ತೆ. ಆ ಥರ ಕಲಿಯುಗ ತಕ್ಷಣ ಸ್ಟಾರ್ಟ್ ಆಗೋಗಿಲ್ಲ. ಆ ರೀತಿ ನಿಧಾನವಾಗಿ ಬರಬೇಕು ಅಂತ ಹೇಳಿದ ಕಲಿ ಒಪ್ಪಿಕೊಂಡು ಹೊರಟಂತೆ. ಕೃಷ್ಣ ಹೇಳ್ತಾನೆ, ಅಲ್ಲಿವರೆಗೂ ನೀನು ಪಾಂಡವ ರಾಜ್ಯ ಆಳವರೆಗೂ ಕೂಡ ನೀನು ಸಮುದ್ರದ ಒಳಗೆ ಒಂದು ಗುಹೆಯೊಳಗೆ ವಾಸ ಮಾಡಬೇಕು, ತಲೆ ತವರು ಹೊರಗೆ ಬರಬಾರದು ಅಂತ ಹೇಳಿದಾಗ ಕಲಿಯಲ್ಲಿಂದ ಹೊರಟಂತೆ. ಅಂತೂ ಕಲಿಯನ್ನು ನಾಶ ಮಾಡ್ತಾನೆ ಭಗವಂತ. ಆದ್ದರಿಂದ ಆತನಿಗೆ ಕಲ್ಕಿ ಅಂತ ಹೆಸರು. ಕಲ್ಕಿ ಅವತಾರವಾಗ್ತದೆ ಅಂತ ಹೇಳ್ತಾರಲ್ಲ, ಕಲಿಕೆ ಅವತಾರದ ವರ್ಣನೆಯನ್ನು ಆಚಾರ್ಯರು ದ್ವಾದಸ್ತೋತ್ರದಲ್ಲಿ ಮಾಡ್ತಾ ಹೇಳ್ತಾರೆ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಕಲಿಮಲ ಹುತವಹ, ಕಲಿಯ ದೋಷವನ್ನು ಸುಟ್ಟಾಗ್ತಕ್ಕಂಥ ಬೆಂಕಿ ಅಂದರೆ ಭಗವಂತ. ಅದೇ ರೀತಿಯೇ ಕಲಿಯನ್ನು ನಿಗ್ರಹ ಮಾಡತಕ್ಕಂಥವನು ಸಾಕ್ಷಾತ್ ನಾರಾಯಣ. ಆತನ ಸ್ಮರಣೆ ಮಾಡಿಕೊಂಡು ಇದ್ದವರಿಗೆ ಕಲಿಯುಗ ಯಾವಾಗ ಬೇಕಾದಿರಲಿ ಎಲ್ಲೇ ಇರಲಿ ಆಗ ಯೋಚನೆ ಇಲ್ಲ. ವ್ಯತ್ಯಾಸ ಇಷ್ಟೇ, ಪಾಂಡವರು ರಾಜ್ಯ ಆಡಬೇಕಾದ್ರೆ ಹೊರಗೂ ಕಲಿ ಬರಹಾಗಿಲ್ಲ ಅಂತ ವಾತಾವರಣ ಇತ್ತು. ಆದರೆ ಮಧ್ವಾಚಾರ್ಯರ ಮತ ಬಂದ ಮೇಲೆ ಅನುಸರಣೆ ಮಾಡೋರ ಮೇಲೆ ಮಾತ್ರ ಕಲಿ ಪ್ರವೇಶ ಇಲ್ಲ, ಉಳಿದವ್ರ ಮೇಲೆ ಕಲಿ ಇರ್ತಾರೆ. ಇವತ್ತು ಎಂಥ ಕತ್ತಲಿದ್ರು ಟಾರ್ಚ್ ಕೈಯಲ್ಲಿದ್ದರೆ ಅವನ ಮಟ್ಟಿ ಬೆಳಕೆ, ಅವನ ಮಟ್ಟಿ ಬೆಳಕು, ಉಳಿದವ್ರಿಗೆ ಪ್ರಾಬ್ಲಮ್, ಅವನಿಗೆ ಯೋಚನೆ ಇಲ್ಲ. ಸೂರ್ಯ ಬಂದಾಗ ಎಲ್ಲರಿಗೂ ಬೆಳಕು, ಸೂರ್ಯ ಬಂದರೆ ಎಲ್ಲರಿಗೂ ಬೆಳಕು, ಆದರೆ ಟಾರ್ಚ್ ಇದ್ದಾಗ ಇಟ್ಕೊಂಡವನೇ ಅಷ್ಟೇ ಬೆಳಕು. ಆ ರೀತಿಯಾಗಿ ಮಧ್ವ ಸಿದ್ಧಾಂತ ಕಲಿಯುಗದ ಟಾರ್ಚ್ ಇದ್ದಾಗ, ಅಂತಿಂತ ಟಾರ್ಚ್ ಅಲ್ಲ, ಎಷ್ಟು 6 ವಾಟ್ಸು ಅಂತ ಟಾರ್ಚ್ ಅಲ್ಲ, ಸೂರ್ಯಪ್ರಕಾಶ ಬೀರಿಸತಕ್ಕಂಥ ಟಾರ್ಚು ಉಪಯೋಗ ಮಾಡಿಕೊಳ್ಳೋರಿಗೆ. ಇಲ್ಲದೆ ಹೋದರೆ ಅವರು ಕಲಿಯುಗಕ್ಕೆ ಹಾಳಾಗಿ ಬಿಡ್ತಾರೆ. ಈ ಮಾತನ್ನು ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ. ಕಲಿ ಎಷ್ಟು ಕಾಲಿಟ್ಟರು ಕೂಡ ಮಧ್ವ ಶಿಷ್ಯರ ಮೇಲೆ ಕಾಲಿಡ್ಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಆಶ್ಚರ್ಯ ಮಧ್ವ ಶಿಷ್ಯರ ಮೇಲೆ ಜಾಸ್ತಿ ಕಾಲಿಟ್ಟಿರೋದು, ಇವತ್ತು ಮಾಧುರ ಮೇಲೆ ಕಲಿ ಜಾಸ್ತಿ. ಇವತ್ತು ಬಹುಶಃ ಭಾರಿ ಭಾರಿ ಆಪಾದನೆ ಬರೋದು ಮಾಧುರ ಮೇಲೇ ಬರ್ತಿರೋದು. ಸುಳ್ಳಾಯ್ತಲ್ಲ ವಾದಿರಾಜ ಸ್ವಾಮಿಗಳು ಬರೆದಿದ್ದರು ಅಂದರೆ ಯಾರ ಮೇಲೆ ಆಪಾದನೆ ಬಂದಿದೆಯೋ ಅವರು ನಿಜವಾದ ಮಾಧುವರು ಅಲ್ಲ ಅಂತಲೇ ಅರ್ಥ. ಖೋಟ ಆಷಾಢಭೂತಿತನ ಮಾಡಿದರೆ ನಿಜವಾದ ಎಫೆಕ್ಟ್ ಸಿಗೋದಿಲ್ಲ. ಇವತ್ತು ಬ್ಯಾಟ್ರಿ ಸೆಲ್ಲ ಇಲ್ಲ, ತಗೊಂಡು ಮಾಡ್ತಾರೆ, ಚಾರ್ಜೇ ಆಗಿಲ್ಲ, ಹೆಸರಿ ಟಾರ್ಚ್ ಬಲ್ಬ್ ಅಷ್ಟೇ, ಇಲ್ಲವೇ ಇಲ್ಲ. ಆದರೆ ನಿಜವಾಗಲೂ ಕರೆಂಟ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ, ಇದು ಅರ್ಥ ಇದೆ. ಆದ್ದರಿಂದ ಮಾಧ್ವರು ಅಂತ ಹೇಳ್ಕೊಂಡು ಮಾತ್ರಕ್ಕೆ ಮಾಧ್ವ ಆಗೋದಿಲ್ಲ ಮನುಷ್ಯ. ಅವನು ಮಧ್ವಾಚಾರ ಸಿದ್ಧಾಂತವನ್ನು ಒಪ್ಪಬೇಕು, ಅನುಸರಣೆ ಮಾಡಬೇಕು, ಆಗ ಮಾಧ್ವನಾಗ್ತಾನೆ ಹೊರತು ಊಟದೊತ್ತಿಗೆ ನಾವು ಮುದ್ರೆ ಹಾಕೊಂಡೋದ್ರೆ ಅವನು ಮಾಧ್ವ ಅಂತಲ್ಲ. ಅದನ್ನೇ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷಭಕುತಿ ಇಲ್ಲ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ನೆರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆ ಪೂಜೆಯ ಮಾಡುವುದು ಇದು ಉದರ ವೈರಾಗ್ಯವಿದು. ದೇವ್ರ ಪೂಜೆ ಕೂಡ ಮೋಸ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡ್ತೀವಿ ಅಂತ ಹೇಳಿ ಒಳ್ಳೆ ಮೋಸ ಮಾಡಕ್ಕೆ ಬರುತ್ತೆ. ಏನು ಪ್ರತಿಮೆಗಳು ಸಾಲು ಸಾಲು ಒಳ್ಳೆ ಬೆಳ್ಳೆ ಹುಣಸೆಣ್ಣಾಗಿ ತೊಳೆದಿಟ್ಬಿಟ್ಟಿರ್ತಾರೆ, ಹೊಳಿತಾ ಇರ್ತವೆ ಜೋರಾಗಿ. ಮಂಗಳಾರತಿ ಎತ್ತಿದ್ದು ಎತ್ತಿದ್ದೆ, ಜನ ಇದ್ರೆ ಎಲ್ಲದ ಹೋದ್ರೆ ಒಂದು ಮಂಗಳಾರತಿ ಕ್ಲೋಸ್, ಜನನೇ ಇಲ್ವ, ಸೇವಾಕರ್ತರೇ ಇಲ್ಲ. ಸೇವಾಕರ್ತರಿದ್ರೆ ಭಾರಿ ಡಿಮ್ಯಾಂಡ್, ಯಾರೋ ಒಬ್ರು ಇದ್ದಂತ 3 ಗಂಟೆ ಸ್ನಾನವೇ ಮಾಡಿಲ್ಲ ಯಾವುದೋ ಮಠದಲ್ಲಿ ಕೇಳಿದ್ರೆ ಸೇವಾಕರ್ತರೇ ಇಲ್ಲ. ಇವತ್ತು ಬಂದ ತಕ್ಷಣ ಶುರು ಗಡಿಬಿಡಿ ಶುರು ಮಾಡಿಬಿಡೋದು. ಆಮೇಲೆ ಎಷ್ಟು ಅನ್ಯಾಯ ಆಗ್ತದೆ, ಜನಗಳನ್ನು ನೋಡಿಕೊಂಡು ಧನ ನೋಡಿಕೊಂಡು ಮಾಡಿದರೆ ಪೂಜೆ ಹೇಗಾಗ್ತದೆ? ನಗಿವು ಬರುತ್ತದೆ, ಎನಗೆ ನಗಿವು ಬರುತ್ತೆ ದಾಸರ ಹೇಳಿದ್ರಲ್ಲ, ಆ ರೀತಿ ಆಗ್ತದೆ. ನಿಷ್ಠೆಯಿಂದ ಮಾಡಿದರೆ ಮಾತ್ರ ಕಲಿ ಕಾಲಿಡ್ಲಿಕ್ಕಾಗೋದೇ ಇಲ್ಲ ಅಂತ ಒಂದು ವಾತಾವರಣ ಇದೆ. ಇವತ್ತು ಭೀಮಸೇನೆ ಎದುರಿ ಸಿಗೋದಿಲ್ಲ, ವಾಯುದೇವರು ಬರಬೇಕು ನಮ್ಮ ಮನೆಗೆ. ಅದಕ್ಕೇನೆ ಸರ್ವಮೂಲ ಗ್ರಂಥಗಳು ಅಂದರೆ ಮಧ್ವಾಚಾರ್ಯರ ಪ್ರತಿರೂಪಗಳಾದ್ದರಿಂದ ಅದಿದ್ದಲ್ಲಿ ಕಲಿ ಬರಲಿಕ್ಕಾಗೋದಿಲ್ಲ. ಯಾರು ಗನ್ ಹಿಡ್ಕೊಂಡು ಹೋಗ್ತಿರ್ತಾನೆ, ಕಳ್ಳ ಅಟ್ಯಾಕ್ ಮಾಡಕ್ಕೆ ಹೆದರ್ತಾನೆ ಅವನನ್ನು, ಗನ್ ಇದೆ ಅವನ ಹತ್ರ, ಹುಷಾರಾಗಿರಬೇಕು ಅಂಥೇಳಿ. ಆ ಗನ್ನಲ್ಲಿ ಬುಲೆಟ್ ಇರಬಹುದು ಇಲ್ಲದೇ ಇರಬಹುದು, ಗನ್ ಇದೆ, ಸ್ವಲ್ಪ ಹೆದರ್ತಾನೆ ಕಳ್ಳ. ಅದು ಆಟದ ಪಿಸ್ತೂಲ್ ತೋರಿಸಿ ದೂರದಿಂದ ಗೊತ್ತಾಗಲ್ಲ ಆಟದ ಹೌದಲ್ಲೋ ಅಂತೇಳಿ, ಏ ಪಿಸ್ತೂಲ್ ಇದು ಹುಷಾರಾಗಿ ಬಿಡ್ತಾರೆ. ಅದಕ್ಕೇನು ಮಧ್ವಶಾಸ್ತ್ರ ಓದ್ತಿರೋ ಬಿಡ್ತಿರೋ, ಸರ್ವಮೂಲ ಗ್ರಂಥ ಅಂತ ಮನೆಯಲ್ಲಿ ಇರಲಿ, ದೇವರು ಒಳ್ಳೆಯದು ಮಾಡಿಯೇ ಮಾಡ್ತಾನೆ. ಆಗ ಕಲಿ ಯಾವಾಗಲೂ ಹೆದರ್ತಿರ್ತಾರೆ, ಇವ್ರ ಮನೆಯಲ್ಲಿ ಪುಸ್ತಕ ಇದೆ ಏನಾರು ಮಾಡಿಬಿಡ್ತಾರೆ. ಪುಸ್ತಕ ಅಂದರೆ ಸರಸ್ವತಿ ದೇವಿ, ಭಾರತೀ ದೇವಿ, ಭೀಮ ಪತ್ನಿ, ಭೀಮದೇವರು ಹೆದರ್ತಾರೆ ಅಂದರು ಒಂದೇ. ಭೀಮ ಭಾರತಿ ಎಲ್ಲ ರುಜುಗಳಾದ್ದರಿಂದ ಕಲಿ ಅವರನ್ನು ಏನು ಮಾಡೋಕ್ಕೂ ಬರೋದಿಲ್ಲ, ಆದ್ದರಿಂದ ಸುಖವಾಗಿರಲಿಕ್ಕೆ ಸಾಧ್ಯ. ಇದು ನಮಗೆ ರಕ್ಷಾ ಕವಚದಂತೆ ಸರ್ವಮೂಲ ಗ್ರಂಥಗಳು ಭಾಗವತ ಪುರಾಣ ಸಾಲಿಗ್ರಾಮ ತುಳಸಿ ಎಲ್ಲ ಆ ರೀತಿ ಇರ್ತವೆ. ಆಗ ಈ ಕಥೆಯ ಅಂತರಾರ್ಥ ತಿಳಿತದೆ. ಅಲ್ಲಿ ಕಲಿ ಓಡೋದಂತೆ ಅಲ್ಲಿ ಹೋಗಿ ಅಡ್ಕೊಂಡ್ಬಿಡ್ತಾನೆ. ಪಾಂಡವರ ರಾಜ್ಯ ಎಂದಿನಂತೆ ರಾಮರಾಜ್ಯದಂತೆ ಕಂಟಿನ್ಯೂ ಆಗ್ತಾ ಇದೆ. ಇನ್ಯಾವ ಆಪತ್ತಿನ ಹೆಸರು ಕೂಡ ಎಲ್ಲ ನಡೀತಾ ಇದೆ. ಹಾಗಿದ್ದಾಗ ಒಂದು ದಿವಸ ವಿಶೇಷವಾದ ಪ್ರಸಂಗ ಬಂದಿದೆ. ಸ್ವಲ್ಪ ದಿವಸ ಆಗಿದೆ ಬಂದು ಕೃಷ್ಣ ಪರಮಾತ್ಮ ಈಗಾಗಲೇನೆ. ಒಂದು ದಿವಸ ಅರ್ಜುನನನ್ನು ಕರೆದು, ಅರ್ಜುನ ನಾನೀಗ ಧರ್ಮರಾಜನಿಗೆ ಒಂದು ಮಾತು ಹೇಳ್ತೀಯಾ, ಸ್ವಲ್ಪ ಅನುಕೂಲ ಮಾಡಿಕೊಡ್ತೀಯಾ ಅಂತ ಕೃಷ್ಣ ರಿಕ್ವೆಸ್ಟ್ ಟೈಪ್ ಮಾಡಿದ್ದಂತೆ ಅರ್ಜುನನಿಗೆ. ಅರ್ಜುನ ಮಾತು ನಡೆಸಿಕೊಡ್ತೀಯಾ ಅಂತ ಕೇಳಿದ್ದಂತೆ. ಗೀತೆ ಹೇಳಿದ್ದು ತಾನೇನೆ ಕೃಷ್ಣ, ಒಂದು ಮಾತು ನಡೆಸಿಕೊಡ್ತೀಯಾ ಅಂದ ಅಂದು ಕೇಳ್ತಾನೆ. ನಮಗೆ ಆಶ್ಚರ್ಯ, ಏನು ಕೇಳ್ತಾನೆ ಕೃಷ್ಣ, ಅರ್ಜುನ ಕೊಡುವಂಥದ್ದು ಏನಿದೆ ಕೃಷ್ಣನಿಗೆ ಅಂತ ಕೇಳಿದರೆ, ನೋಡು ಅರ್ಜುನ ಒಂದು ಭಾರಿ ದಿವಸ ಆಯಿತು, ನಾನಿಲ್ಲಿ ಯುದ್ಧಕ್ಕೆ ಅಂತ ಬಂದವನು ಹೋಗೇ ಇಲ್ಲ, ನಿಮಗೆಲ್ಲ ಪಟ್ಟಾಭಿಷೇಕ ಉಪದೇಶ ಮಾಡಿ ಇಲ್ಲೇ ಕೂತ್ಬಿಟ್ಟಿದ್ದೇನೆ. ವಸ್ತೇ ದೇವಿಕರ ತಂದೆ ತಾಯಿಗಳು ಪಾಪ ಭಾರಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಹೋಗದೆ ಹೋದರೆ ನಾನು ಅಲ್ಲಿ ಸ್ವಲ್ಪ ಆಗಾಗ ಹೋಗಬೇಕಾಗತ್ತಲ್ಲ, ಸ್ವಲ್ಪ ದ್ವಾರಕ್ಕೆ ಹೋಗಬೇಕಾಗಿದೆ, ನಿಮ್ಮ ಅಣ್ಣನಿಗೆ ಹೇಳ್ತೀಯಾ ಅಂತ ಕೇಳಿದ್ದೆ. ನಿಮ್ಮ ಅಣ್ಣನಿಗೆ ಹೇಳ್ತೀಯಾ ನಾನು ಕಳಿಸ್ಕೊಡ್ತೀಯಾ ಸ್ವಲ್ಪ ದಿವಸ ಅಂತ ಕೇಳಿದ್ದೆ. ಎಂಥ ಭಕ್ತವತ್ಸಲ ಭಗವಂತ, ಧೈರ್ಯಟ್ಟ ಹೋಗ್ತೀರಿ ಅಂತ ಹೇಳಿದ್ರು ಭಾರಿ ಸಂಕೋಚ ಅಂತ ಪರಮಾತ್ಮನಿಗೆ. ನೀನು ಹೇಳ್ತೀಯ ಅರ್ಜುನ, ರೆಕಮೆಂಡ್ ಮಾಡಿಸಿದಾಗ ನೀನು ಹೇಳ್ತೀಯ ಅರ್ಜುನ, ಸಮಾಧಾನ ಮಾಡ್ತೀಯ ಆತನ ಹೋದ್ರೆ ಬೆಳೆದ ಬಿಡುತ್ತೆ ಅಂತ ತಕ್ಷಣಕ್ಕೆ ಇರ್ತಾರೆ. ಊರಿ ಬೆಳೆದಲ್ಲಿ ಏನು ಮಾಡಿ, ಊರಿ ಬೆಳೆದಲ್ಲಿ ವಾಪಸ್ ಹೋಗ್ಲಿಕ್ಕೆ, ಈ ದಿವಸ ನಾಳೆ ದಿವಸ ನಾಡಿದ್ದಾರೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಆ ರೀತಿಯಾಗಿ ಹೋಗಿದೆ ಕೃಷ್ಣ, ಇರು 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 ಅಂತ ಇದ್ದಾನೆ. ನಾನು ಊರಿಗೆ ಹೋಗ್ಬೇಕಲ್ಲಪ್ಪ, ಸ್ವಲ್ಪ ಹೇಳ್ತೀಯ ಅಂತ ಕೇಳಿದ್ದಂತೆ. ತಾನು ಸರ್ವತಂತ್ರ ಸ್ವತಂತ್ರ ಕೃಷ್ಣ ಮಾತಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಬಲದ ಪ್ರಶ್ನೆ ಬೇರೆ, ಭಕ್ತಿಯ ಪ್ರಶ್ನೆ ಬೇರೆ. ಇವತ್ತು ಮಾರ್ಕೆಟ್ಗೆ ತಾಯಿ ಹೊರಟ ಕಾಲಕ್ಕೆ ಮಗು ಬಂದು ಗಟ್ಟೆ ಕಾಲು ಹಿಡ್ಕೊಂಡ್ಬಿಡುತ್ತೆ, ತಾಯಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಹೋಗೋದಿಲ್ಲ. ಯಾಕೆ ಏನು, ಮಗುನ ಒದ್ಕೊಂಡು ಹೋಗೋ ದೊಡ್ಡ ಕೆಲಸ ಅಲ್ಲ, ಈ ಪಟ್ಟದ ಬಿದ್ದು ಬಿಡುತ್ತೆ ಪಾಪ. ಮಗುನ ಒದೆಯೋದು ಸಮಸ್ಯೆ ಅಲ್ಲ, ಅದರ ಪ್ರೀತಿಯನ್ನು ತಡೆಯೋದು ಭಾರಿ ಕಷ್ಟ. ಅಮ್ಮ ನೀನು ಹೋಗಬೇಡ ಅಂತ ಕಾಲು ಹಿಡ್ಕೊಂಡ್ಬಿಟ್ರೆ ಬಿಡ್ಲಕ್ಕಾಗೋದಿಲ್ಲ. ಅಲ್ಲಿ ಶಕ್ತಿ ಪ್ರಶ್ನೆ ಅಲ್ಲ, ಭಕ್ತಿಯ ಪ್ರಶ್ನೆ. ಅದು ಧರ್ಮರಾಜನ ಭಕ್ತಿ ತುಂಬ ಇದೆ, ಅದ್ ಮನಸ್ಸಿ ಬೇಜಾರು ಮಾಡಿ ಹೋಗಲು ಕೃಷ್ಣನಿಗೆ ಮನಸ್ಸಿಲ್ಲ. ಅದಕ್ಕಾಗಿಯೇ ನಾನಿಗೆ ಹೋಗಬೇಕಾಗಿದೆ, ಸ್ವಲ್ಪ ಹೇಳ್ತೀಯ ಆತನಿಗೆ ಅಂತ ಕೇಳಿದ್ದಂತೆ. ಇಲ್ಲಿ ತಮಾಷೆ ಅಂದರೆ ಇಂಡೈರೆಕ್ಟ್ಲಿ ಅರ್ಜುನನಿಗೆ ಹೆಂಟಿದ ಒಂದು, ಆತನು ಸ್ವಲ್ಪ ಹೇಳ್ತೀಯ ಅವರು ಸ್ವಲ್ಪ ಆ ಕಡೆ ಸರಿಸಿ ನೀವು ಸರಿ ಅಂತ ಅರ್ಥ. ಸ್ವಲ್ಪ ಆ ಕಡೆ ಜರಿ ಅವ್ರಿಗೆ ಹೇಳಿದ್ರೆ ನೀವು ಸ್ವಲ್ಪ ಸರ್ಕೊಟ್ರಿ ಅಂತ ಜಾಣತನದ ಉತ್ತರ ಅದು. ಅರ್ಜುನ ನೀನು ತಿಳ್ಕೊಂಬಾರಾಯ, ನನ್ನ ಮುಂದೆ ಇದ್ಬಿಡು, ಹೋಗಬೇಡ ಹೋಗಬೇಡ ಅಂತ ಹೇಳಬೇಡ, ನಾನು ಹೋಗಬೇಕಾಗಿದೆ, ವಸುದೇವ ದೇವಕಿಯರು ಕಾಯ್ತಾ ಇರ್ತಾರಲ್ಲಿ. ಆಗ ಅರ್ಜುನಿಗೆ ಅರ್ಥ ಆಯಿತು, ನನಗೆ ಏಟು ಒಂದು ಗೊತ್ತಾಯ್ತು ಅರ್ಜುನನಿಗೆ. ನನಗೆ ಕೃಷ್ಣ ಹೇಳ್ತಿದ್ದಾನೆ ನಾನು ಹೋಗಬೇಕಾಗಿದೆ, ಬಿಟ್ಬಿಡಕೋಯ್ಯ ಅಂತ ಕೇಳ್ತಿದ್ದಾನೆ ಅಂತ ಹೇಳಿಬಿಟ್ಟು, ಕೃಷ್ಣ ನೀನು ಅವಶ್ಯ ಹೋಗ್ಬೋದು, ಆದರೆ ಆ ಯೋಚನೆ ಇಲ್ಲ, ನನ್ನ ಸಮಸ್ಯೆ ಇದೆ, ಪರಿಹಾರ ಮಾಡೋಗು ಅಂತ ಕೇಳಿದ್ದಂತೆ. ಏನು ಸಮಸ್ಯೆ ಅರ್ಜುನ ಅಂತ ಕೇಳಿದರೆ, ಕೃಷ್ಣ ನನಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದೆ ನೀನು, ಅತ್ಯದ್ಭುತವಾದ ಗ್ರಂಥವನ್ನು ಹೇಳಿದಿ, ನನ್ನ ಜೀವನ ಪಾಗ ಅವತ್ತೇ ಹೇಳಿದ್ದೆ, ನಾನು ಅಷ್ಟೋ ಮೋಹ ಸ್ಫುತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ, ಅವತ್ತೇ ಹೇಳ್ಕೊಂಡಿದ್ದೇನೆ, ಜನ್ಮ ಜನ್ಮದ ಭಾಗ್ಯ ಅದು. ನನ್ನ ಪ್ರಾರ್ಥನೆ ಇಷ್ಟೇ, ಭಾರಿ ಯುದ್ಧದ ಗಡಿಬಿಡಿಯಾಗ ಆಗ ಕೇಳಿದೆ ನಾನು, ಅನಂತರ ಯುದ್ಧ ನಡೆದೋಯ್ತು, ಮರಣ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ, ಈಗ ಮತ್ತೊಮ್ಮೆ ಕೇಳಬೇಕು ಅನಿಸಿದೆ, ಗೀತೆಯನ್ನ ಹೇಳು ಅಂತ ಹೇಳಿದರೆ. ಇದು ಬಹಳ ಇಂಟ್ರೆಸ್ಟಿಂಗ್, ಇನ್ನೊಮ್ಮೆ ಗೀತೆ ಒನ್ಸ್ ಮೋರ್ ಅಂದಿದ್ದ ಅರ್ಜುನ, ಇನ್ನೊಂದ್ಸತಿ ಕೃಷ್ಣನಿಗೆ ಇನ್ನೊಂದ್ಸತಿ ಹೇಳು ಕೃಷ್ಣ ಗೀತೆಯನ್ನು ಕೇಳಿಬಿಡ್ತೇನೆ ಅಂತ ಹೇಳಿದನೆ. ಅಂದರೆ ಅರ್ಜುನ ಅಷ್ಟೆಲ್ಲ ಗೀತೆ ಕೇಳಿದವನು ಇನ್ನೊಂದ್ಸತಿ ಕೇಳಕ್ಕೆ ಅಂತ ಅಪೇಕ್ಷೆ ಪಡ್ತಾನೆ. ನನಗೆ ಅವತ್ತು ಮರ್ತೋಗ್ಬಿಡ್ತು, ಪೂರ್ತಿ ಜ್ಞಾಪಕ ಇಲ್ಲ, ಮನನ ಮಾಡಲಿಕ್ಕಾಗಲಿಲ್ಲ, ಈ ಮನನ ಮಾಡಬೇಕಾಗಿದೆ, ನಿಧಾನವಾಗಿ ಇನ್ನೊಮ್ಮೆ ಹೇಳು ಅಂತ ಕೇಳಿದನಂತೆ. ಕೃಷ್ಣ ಏನು ಉತ್ತರ ಕೊಡ್ತಾನೆ ಗೊತ್ತೇನು, ಭಾಳ ತಮಾಷೆ ಉತ್ತರ ಕೊಡ್ತಾನೆ. ಅರ್ಜುನ ನಿನಗೆ ಭಾರಿ ಗಡಿಬಿಡಿ, ಮನನ ಮಾಡಲಿಕ್ಕಾಗಲಿಲ್ಲ, ನೀನು ಮರ್ತುಬಿಟ್ಟೆ ಅಂತ ಹೇಳ್ತೀಯ, ಇವತ್ತು ನನಗೆ ಮೂಡಿಲ್ಲ ಹೇಳೋದಕ್ಕಾಗೋದಿಲ್ಲ ಅಂದ್ಬಿಟ್ಟಂತೆ. ನಿನಗೆ ಇದಿಲ್ಲ, ನನಗೆ ಮೂಡೇ ಇಲ್ಲ, ಅವತ್ತಿನ ಮೂಡ್ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟೆ. ಎಷ್ಟು ಚೆನ್ನಾಗಿರೋ ಮಾತಿದ್ದು, ಒಂದು ಅವತ್ತಿನ ಮೂಡ್ ಇವತ್ತು ಬರೋದಿಲ್ಲ, ಇವತ್ತು ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಒಂದು ಯಾರೋ ಒಳ್ಳೆ ಫಸ್ಟ್ ಕ್ಲಾಸ್ ಸಂಗೀತ ಹಾಡ್ಬಿಡ್ತಾನೆ, ಒಂದು ದಿವಸ ಹೇಳಿದ ದಿವಸ ಇರ್ತ ಆ ಎಫೆಕ್ಟ್ ಇರೋದ್ರೆ ಕೆಲಸ ಅಲ್ಲ, ಅವತ್ತಿದ್ದ ಲಹರಿ ಅವನಿಗೆ ಬಂದಿರೋದಿಲ್ಲ ಅವತ್ತಿನ ದಿವಸ. ಇದು ದೇವರಿಗೆ ಅಲ್ಲಿ ಅಪ್ಲೈ ಆಗೋದಿಲ್ಲ, ಮತ್ತೆ ಜನರಿಗೆ ಅಪ್ಲೈ ಆಗ್ತದೆ, ಕೃಷ್ಣನಿಗೆ ಅಪ್ಲೈ ಅಂತ ತಿಳ್ಕೋಬಾರ್ದು. ಭಗವಂತ ಜಗತ್ತಿಗೆ ತೋರಿಸಿಕೊಡ್ತಾರೆ, ಜಗತ್ತಿಗೆ ಎಲ್ಲರೂ ಒಂದೇ ರೀತಿ ಮಾಡ್ತಾರೆ ಅಂತ ಏನೂ ಇಲ್ಲ. ಯಾರ್ದೋ ಮನೆಗೆ ಅಡುಗೆ ಮಾಡಿ ಚೆನ್ನಾಗಿ ಮಾಡಿ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹೋದ್ರೆ ಅದನ್ನೇ ಮಾಡಿರಿ ಅಂತ ಮಾಡ್ತಾರೆ, ಕೆಟ್ಟ ಹಾಳಾಗೋಗಿ ಇರುತ್ತೆ ಅವತ್ತಿನ ದಿವಸ. ಅವ್ರು ಸ್ಪೆಷಲ್ ಕೇರ್ ತಗೋತಾರೆ, ಪಾಪ ಅಷ್ಟೆಲ್ಲ ಹೇಳಿದ ಸ್ಪೆಷಲ್ ಕೇರ್ ತೊಗೊಂಡ್ಬಿಟ್ಟು ಇನ್ನೊಮ್ಮೆ ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ಕೊಂಡ್ಬಿಡ್ತಾರೆ ಕೊನೆ. ಅಂದರೆ ನಮ್ಮ ಕೈಲಿಲ್ಲ ಅದು ಯಾವುದು ಕೂಡ, ದೇವರು ಕೊಡಬೇಕು ಬರಬೇಕು ಅಷ್ಟು ಕೆಲಸ. ತೀರ ಅರ್ಜೆಂಟ್ಗೆ ಅಂತ ಮಾಡ್ತಾರೆ, ಮನೇಲಿ ಏನು ಸಾಮಾನ್ಯ ಇರೋದಿಲ್ಲ, ಅರ್ಜೆಂಟ್ ಮಾಡ್ತಾರೆ, ಅವತ್ತು ಮಾಡಿದ್ರೆ ಎಂದೂ ಇದ್ದಿಲ್ಲ ನೋಡಿದ್ರೆ ಅಂತ ಹೇಳ್ತಾರೆ. ಆ ಟೈಪ್ ಬೇರೆ, ಜೊತೆಗೆ ಎಲ್ಲ ಪದಾರ್ಥ ಕೊಟ್ಟಿದ್ರು ಕೂಡ ಅಷ್ಟು ರುಚಿ ಬಂದಿರೋದಿಲ್ಲ, ಅವತ್ತು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿರುತ್ತೆ ಅದು. ಈಗ ನಮಗೆ ಅರ್ಥ ಆಗ್ತದೆ, ನಮ್ಮ ಕೈಯಲ್ಲಿಲ್ಲ, ದೇವರು ಕೊಟ್ಟರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ. ಇಲ್ಲಿ ಭಗವಂತ ತೋರಿಸ್ತಾರೆ, ನಿನಗೆ ಅವತ್ತು ನಾನು ಹೇಳಿದೆ ಮರ್ತು ಬಿಟ್ಟಿದ್ದೇನೆ ಅಂತ ಹೇಳ್ತೀಯಲ್ಲ, ನೀನು ಮರವು ಬಂತು, ನನ್ನ ಮೂಡಿಲ್ಲ ಬಿಡು, ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟ. ಇದರ ಅರ್ಥ ಹೇಳಿದಾಗ ಸರಿಯಾಗಿ ಕೇಳಿಸ್ಕೋಬೇಕೇ ಹೊರತು ಯಾರು ಕೃಷ್ಣ ಸಿಗ್ತಾರಲ್ಲ ಅಂತ ಲೈಟಾಗಿ ಒಂದಕ್ಕೆ ಹೋಗಬೇಡ್ರಿ ಅಂತ ಹೇಳಿದ. ಇನ್ನೊಮ್ಮೆ ಸಿಕ್ಕಿಬಿಡ್ತಾರೆ ಅಂತ ಹೇಳಿ ಅತಿ ಪರಿಚಯ ಆದ ಅವಜ್ಞ ಮನುಷ್ಯನ ಕಾಣ ಒಂದು ಇದದು. ಸೈಕಾಲಜಿ. ಮನೆಯಲ್ಲಿ ಪುಸ್ತಕ ಇರುತ್ತೋ ಇಲ್ಲೋ ಓದೋದೇ ಇಲ್ಲ, ಮನೆಯಲ್ಲಿ ಪುಸ್ತಕ ಇರುತ್ತೆ ಓದೋದಿಲ್ಲ. ಇನ್ನೊಬ್ಬರು ಯಾರು ಪುಸ್ತಕ ಕೊಟ್ಟಿರ್ತಾರೆ, ನಾಳೆ ವಾಪಸ್ ಕೊಡಬೇಕು ಅಂತ ಹೇಳಿರ್ತಾರೆ, ರಿಟೇಲ್ ಆಗಿ ಓದ್ಕೊಡ್ತಾನಾಗೆ, ತಮ್ಮ ಪೇಪರ್ ಹಾಗೆ ಇಟ್ಕೊಂಡಿರ್ತಾರೆ. ಇನ್ನೊಬ್ಬರು ಕದ್ದು ಕದ್ದು ಓದ್ತಿರ್ತಾರೆ, ಆ ಕಡೆಯಿಂದ ತಲೆ ಹೇಗೆ ಬದ್ದು ಬದ್ದು ಓದ್ತಾರೆ, ಏನೋ ಮಾಡ್ತಿರ್ತಾರೆ. ಕ್ಯೂರಿಯಾಸಿಟಿ ಭಾರಿ ಜಾಸ್ತಿ ಮನುಷ್ಯನಿಗೆ. ಇವತ್ತು ಕೃಷ್ಣ ನಮ್ಮ ಹತ್ರ ಇದ್ದಾನೆ, ಯಾವಾಗ ಬೇಕಾದ್ರೆ ಹೇಳ್ತಾನೆ, ಈ ಒಂದು ಭಾವನೆ ಕೂಡ ಲೈಟಾಗಿ ಮಾಡಿಬಿಡುತ್ತೆ. ಆದರೆ ಯಾವಾಗ ನಮಗೆ ನಮ್ಮ ಯಾವಾಗಲೂ ಸಿಗೋದಿಲ್ಲ ಅಂತ ನೀರು ನೋಡಿ ಬಿಟ್ಟು ಬೆಳಿಗ್ಗೆ 7-8 ಬರುತ್ತೆ, ತೆಪ್ಪಗೆ ಕೂತ್ಕೊಂಡಿರ್ತಾರೆ, ಇಡೀ ದಿವಸ ಬರುತ್ತೆ, 7 ಇಲ್ಲ 9 ಆದ್ರೆ 7 ಇಲ್ಲ, ಹೇಗೂ ಬರುತ್ತಲ್ಲ. ಈ ಒಂದು ಅವತ್ತು ನಿಂತು ನೀರಿನಿಂದ ಹೋಗುತ್ತೆ, ಹೊಡ್ಕಾತ ಶುರು ಮಾಡ್ತಾರೆ, ಅಯ್ಯೋ ಹೋಗ್ಬಿಡ್ತು ಹೋಗ್ಬಿಡ್ತು ಅಂತೇಳಿ. ಮನುಷ್ಯ ಯಾವಾಗಲೂ ಕೂಡ ಸಿಕ್ಕ ಅವಕಾಶನ ಲೈಟಾ ತಗೊಳ್ಬಾರದು, ಭಗವಂತ ಹೇಳಿದ ಲೈಟಾ ತಗೊಳ್ಬಾರದು. ಇದು ಒಂದರ್ಥ. ಇನ್ನೊಂದರ್ಥ, ನನಗೇನೋ ಕೇಳ್ತೇನೆ ಹೇಳ್ಬಿಡ್ತೇನೆ, ಎಲ್ಲರಿಗೂ ಕೇಳಿದ್ರೆ ಹೇಳಕ್ ಬರುತ್ತಾ ಅಂತ ಕೇಳ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಂಡ್ಬಿಡ್ತಾರೆ, ಆದ್ರೆ ಇನ್ನೊಮ್ಮೆ ರೀತಿ ತಗೊಳಕ್ ಬರೋದಿಲ್ಲ. ಮತ್ತೆ ಅವರಿಗೆ ವಿತರ ಮಾಡ್ಕೊಂಡು ಕಡಿಮೆ ಮಾರ್ಕ್ಸ್ ತಗೊಂಡ್ಬಿಡ್ತಾರೆ. ಎಷ್ಟೋ ಸಲ ಕಡಿಮೆ ಮಾರ್ಕ್ಸ್ 80% ತಗೊಂಡಿರ್ತಾರೆ, ಮೆಡಿಕಲ್ ಸೀಟ್ ಸಿಗೋದಿಲ್ಲ, ವಿತರ ಮಾಡ್ಕೋತಾರೆ, 70 ಬಂದ್ಬಿಡುತ್ತೆ, 60 ಬಂದ್ಬಿಡುತ್ತೆ ಕೆಲಸ. ಅದು ಎಷ್ಟು ಕಷ್ಟಪಡ್ತಾರೆ ಹೋಗ್ಬಿಡುತ್ತೆ. ಅಂದ್ರೆ ಎಲ್ಲರ ಬ್ರಹರಿ ಒಂದೇ ರೀತಿ ಇರೋದಿಲ್ಲ, ಮೂಡ್ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ಕೇಳೋರು ಸರಿಯಾಗಿ ಕೇಳಿಸ್ಕೊಂಡು ಬಿಟ್ಟು ಅದು ಫಾಲೋ ಮಾಡಬೇಕೇ ಹೊರತು ಇನ್ನೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳೋಂಬುದು ಧರ್ಮ ಅಲ್ಲ. ಸುಮ್ಮನೆ ಹೇಳೋಂಬುದು ಬೇರೆ, ನೀವು ಹೇಳಿದ್ರೆ ಮರ್ತೋಗ್ಬಿಟ್ಟೆ ಅಂತ ಕೇಳಿದರೆ ಗ್ರಂಥಕ್ಕೆ ಅವಮಾನ ಮಾಡಿದಾಗಲಿಲ್ಲ. ಅಷ್ಟು ನಾನು ಹೇಳಿದ್ರೆ ಅವತ್ತು ಮರ್ತೋಗ್ಬಿಟ್ಟೆ ಕೃಷ್ಣ ಅಂತ ದೊಡ್ಡ ವಿಚಾರ ಅನ್ನೋದು ಒಂದು ಹೇಳೋದು. ಅಂದರೆ ಅರ್ಜುನ ಲಿಮಿಟೇಷನ್ ಕೂಡ ತೋರಿಸ್ತದೆ ಇದರೊಳಗೆ. ಅರ್ಜುನ ಭಗವದ್ಗೀತೆಯನ್ನು ಕೇಳಿದ ಅಂಬೋದು ಎಷ್ಟು ಮುಖ್ಯನೋ ಅದನ್ನು ಮರ್ತಿದ್ದ ಕೂಡ ಸ್ವಲ್ಪ ಅಂಶ ಅಂತ ಅರ್ಥ ಮಾಡಿಕೊಂಡಾಗ ಭಗವದ್ಗೀತೆ ನಿಜವಾಗಲೂ ಕೇಳಿ ನೆನಪಿಟ್ಕೊಂಡಿದ್ದು ಹನುಮಂತ. ಮೇಲೆ ಹನುಮಂತ ಕೂತಿರ್ತಾನಲ್ಲ, ಪೂರ್ತಿ ಕೇಳಿ ನೆನಪಿಟ್ಕೊಂಡಿದ್ದು ಹನುಮಂತ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಭೀಮಸೇನ, ಅದಕ್ಕೇನೆ ಕೃಷ್ಣ ಮುಂದೆ ವ್ಯಾಸರೂಪದಿಂದ ಭಾಷ್ಯ ಬರೀಲಿಕ್ಕೆ ಹನುಮಂತನಾದ ಭೀಮನಾದ ಮಧ್ವಾಚಾರ್ಯ ಹೇಳಿದನೆ ಹೊರತು ಅರ್ಜುನ ಹೇಳೋದಿಲ್ಲ ಭಾಷ್ಯ ಬರಿ ಅಂತೇಳಿ. ಅವ್ರಿಗೆ ಟೀಕಾ ಬರೆಸ್ತಾನೆ ಹೊರತು ಭಾಷ್ಯ ಬರೆಸೋದಿಲ್ಲ. ಹೇಳಿದ್ದೇನೆ ಮರ್ತೇನೆ ಮತ್ತೆ ಬರೆಸಬೇಕು ಅವರಿಲ್ಲಿ ಮತ್ತೆ. ಆ ರೀತಿಯಾಗಿ ಕೃಷ್ಣ ಕೊಟ್ಟ ಸಂದೇಶ ಭಾರಿ ದೊಡ್ಡದು. ಅವತ್ತು ಎಂಥ ವಿಷಯ ಹೇಳಿದ್ದೆ ಗೊತ್ತಾ ಅರ್ಜುನ ನಿನಗೆ, ಅದನ್ನ ಯಾಕೆ ಬರ್ತೀನಿ ನೀಗ? ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಅವತ್ತು ಹೇಳಿದನಲ್ಲ, ಅದು ಅಂತಿಂತ ವಿಷಯ ಹೇಳಿಲ್ಲ ನಿನಗೆ, ಬ್ರಹ್ಮಜ್ಞಾನ ಪಡಿತಕ್ಕಂಥ ವಿಚಾರ ಹೇಳಿದ್ದೇನೆ ನಾನು, ಅದನ್ನು ಮರ್ತು ಬಿಡೋದಾ ಅಂತ ಕೃಷ್ಣ ಅರ್ಜುನ ಇಂಡೈರೆಕ್ಟ್ಲಿ ಸ್ವಲ್ಪ ಬೈತಾನೆ. ಅರ್ಜುನ ತಲೆ ಬಗ್ಗಿಸ್ತಾನೆ. ಕೃಷ್ಣ ಹೇಳ್ತಾನೆ, ಆಯ್ತು ನೀನು ಕೇಳಿದ್ದಿ, ಅವತ್ತು ಹೇಳಿದಷ್ಟು ಹೇಳೋದಿಲ್ಲ ಸ್ವಲ್ಪ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಅವತ್ತು ಹೇಳಿದಷ್ಟು ಹೇಳೋದಿಲ್ಲ ಸ್ವಲ್ಪ ಹೇಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಅನುಗೀತಾ ಅಂತ ಹೇಳ್ತಾರೆ ಅದಕ್ಕೆ. ಅದು ಭಗವದ್ಗೀತಾ, ಇದು ಅನುಭಗವದ್ಗೀತಾ. ಈ ರೀತಿಯಲ್ಲಿ ಅನು ಅದು ಮೂಲ ಆಚಾರ, ಅದಕ್ಕೇನೆ ಭಾಷ್ಯ ಅನುಭಾಷ್ಯ ಅಣುಭಾಷ್ಯ ಅಂತ ಬರೀತಾರೆ. ಈ ಹೇಳಿದ್ದನ್ನು ಮತ್ತೊಂದು ರೀತಿಯಲ್ಲಿ ಹೇಳಿದಾಗ ಅದು ಬೇರೆ ಹೆಸರು ಬರ್ತದೆ. ಅದು ಭಾಷ್ಯ ಅಣುಭಾಷ್ಯ ಅನುಭಾಷ್ಯ, ಅನುವ್ಯಾಖ್ಯಾನಕ್ಕೆ ಅನುಭಾಷ್ಯ ಅಂತ ಕರೀತಾರೆ. ಅನು ಬೇರೆ ಅಣು ಬೇರೆ. ಇದು ಅಣುಗೀತ ಅಲ್ಲ, ಅನುಗೀತ. ಅಣುಗೀತ ಅಂತ ಬೇರೆ ಬರ್ತದೆ ಬೇರೆ ಪುರಾಣದಲ್ಲಿ. ಅಣು ಅಂದರೆ ಚಿಕ್ಕದು ಅಂತ ಅರ್ಥ, ಅಣು ಅಂದರೆ ಎಕ್ಸ್ಪ್ಯಾಂಡೆಡ್, ಅಣು ಅಂದರೆ ಕಾಂಟ್ರಾಕ್ಟ್ ಮಾಡಿರೋದು. ಇವತ್ತು ಗೀತ ಭಾಷ್ಯ ಅಣುಭಾಷ್ಯ ಅನುಭಾಷ್ಯ, ಅನುಭಾಷ್ಯನೇ ಅನುವ್ಯಾಖ್ಯಾನ. ನ್ಯಾಯ ವಿವರಣ ಅಂತ 4 ಗ್ರಂಥ ಬರೆದಿದ್ದಾರೆ ಆಚಾರ್ಯರು. ಇಲ್ಲಿ ಕೃಷ್ಣ ಗೀತಾ ಹೇಳಿದ ಕೃಷ್ಣ ಈಗ ಅನುಗೀತ ಹೇಳ್ತಾ ಇದ್ದಾನೆ. ಕೇಳಿದ್ದು ಆಗಲೂ ಅರ್ಜುನನೇ, ಕೇಳೋದು ಈಗಲೂ ಅರ್ಜುನನೇ, ಹೇಳಿದ್ದು ಆಗಲೂ ಕೃಷ್ಣನೇ, ಈಗಲೂ ಕೃಷ್ಣನೇ. ಆದರೆ ಆ ಗೀತೆಗೆ ಬಂದ ಹಿರಿಮೆ ಇದಕ್ಕೆ ಬರಲಿಲ್ಲ. ಮತ್ತು ಗೀತೆ ಓದಬೇಕು ಅಂದರೆ ಅದನ್ನು ಓದಬೇಕು. ಅನುಗೀತ ಪ್ರವಚನಾದಿಗಳು ಬಹಳ ಕಡಿಮೆ ಕೇಳೋದು. ಮಹಾಭಾರತಾದಿ ಪ್ರವಚನನೇ ಕಡಿಮೆ, ಅನುಗೀತ ಪ್ರವಚನ ಎಲ್ಲಿಂದ ಬರುತ್ತೆ ಮಧ್ಯೆ? ಭಾರಿ ಕಡಿಮೆ. ಆ ಗೀತ ಇದಕ್ಕಿಂತ ಸ್ವಲ್ಪ ಪ್ರಚಾರದಲ್ಲಿರುತ್ತೆ. ಯಾಕೆಂದರೆ ಮೂಲ ಗೀತ ಅಂದರೆ ಅದೇನೆ, ಅನುಗೀತ ಅಂದರೆ ಇದು. ಮೂಲ ಗೀತ ಅದು, ಅನುಗೀತ ಇದು. ಅದಕ್ಕೋಸ್ಕರವಾಗಿ ಭಗವಂತ ಅನುಗೀತೆಯನ್ನು ಹೇಳುವ ಮೂಲಕವಾಗಿ ವಿಸ್ತಾರವನ್ನು ಮಾಡ್ತೇನೆ ಅಂತ ಹೇಳಿದ. ವಿಸ್ತಾರಕ್ಕೆ ಎರಡು ಕಾರಣ. ಒಂದು, ನಿಜವಾಗ್ಲೂ ನೋಡಿದ್ರೆ ಕಡಿಮೆ ಹೇಳ್ತೀನಿ ಅಂತ ಕೃಷ್ಣ ಹೇಳಿದ. ಅವತ್ತು ಹೇಳಿದಷ್ಟು ಹೇಳೋದಿಲ್ಲ, ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದ. ಅವತ್ತಿನ ಗೀತೆ ಒಟ್ಟು ಎಲ್ಲ ಸೇರಿ 700 ಶ್ಲೋಕ. ಸಂಜೆಯ ಉವಾಚ ಶುರು ಮಾಡಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಶುರು ಮಾಡಿ ಎತ್ರ ಯೋಗೇಶ್ವರ ಕೃಷ್ಣ ಅನ್ನಲ್ಲಿವರೆಗೂ 701 ಶ್ಲೋಕ ಇದೆ ಆ ಗೀತೆಯೊಳಗೆ. ಆದರೆ ಇದರೊಳಗೆ 1,500 ಶ್ಲೋಕ ಇದೆ. ಇದು 1,500 ಶ್ಲೋಕ, ಇದು ಅದು 700 ಶ್ಲೋಕ, ಆಲ್ಮೋಸ್ಟ್ ಡಬಲ್ ಇದು. ಕೃಷ್ಣ ಹೇಳ್ತಾನೆ, ಅಲ್ಲಿ ಜಾಸ್ತಿ ಹೇಳಿದ್ದೇನೆ ಕಡಿಮೆ ಹೇಳಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ಜಾಸ್ತಿ ಹೇಳಿದೆ, ಇಲ್ಲಿ ಕಡಿಮೆ ಹೇಳ್ತೇನೆ ಅಷ್ಟೇ ನಿನಗೆ. ಅಂದರೆ ಇವತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಗೀತ ಕ್ವಾಲಿಟಿ ದೊಡ್ಡದು, ಗಾತ್ರದಲ್ಲಿ ಸಣ್ಣದಾದರೂ ಕೂಡ. ಈ ಅನುಗೀತ ಕ್ವಾಲಿಟಿ ಅದರಷ್ಟಲ್ಲ, ದೊಡ್ಡದಾಗಿದ್ದರೂ ಕೂಡ. ಇವತ್ತು ಒಂದು ಬಾಟ್ಲು ಇದಕ್ಕೆ ಜ್ಯೂಸ್ಗೆ 2 ಲೋಟ ನೀರು ಹಾಕಿಬಿಟ್ರೆ ಏನಾಗಿರ್ತದೆ ಲೆಕ್ಕ ಹಾಕ್ರೆ? ಒಂದು ಬಾಟ್ಲು ಒರಿಜಿನಲ್ ಜ್ಯೂಸ್ ಕಡಿಮೆ, ನೀರು ಹಾಕಿದ್ದು 2 ಬಾಟ್ಲು. ಆದರೆ ವ್ಯಾಲ್ಯೂ ಇರೋದು ಅದಕ್ಕೆ ಜಾಸ್ತಿ, ಇದಕ್ಕಲ್ಲ. ಯಾಕೆಂದರೆ ಕಾನ್ಸಂಟ್ರೇಟೆಡ್ ಅದು, ಇದು ಡೈಲ್ಯೂಟ್ ಆಗಿರೋದು. ಆದಷ್ಟು ಇದು ಡೈಲ್ಯೂಟ್ ಆಗಿದ್ದು ಕ್ವಾಂಟಿಟಿ ಜಾಸ್ತಿ ಇದ್ದರೂ ಕೂಡ ಕ್ವಾಲಿಟಿ ಮಾತ್ರ ಮೂಲದ್ದೇ ಹೊರತು ಬೇರೆ ಇದರದಲ್ಲ. ಇಷ್ಟು ಹೇಳಿ ಅಲ್ಲಿ ಒಂದು ಕಥೆನೂ ಬರೋದಿಲ್ಲ, ಇಲ್ಲಿ ಎರಡು ಮೂರು ಕಥೆ ಹೇಳ್ತಾನೆ ಕೃಷ್ಣ. ಇದರೊಳಗೆ ಕಥೆ ಬಂದ ತಕ್ಷಣ ಸ್ವಲ್ಪ ತೊತ್ತಕ್ಕೆ ಟೈಮ್ ಜಾಗ ಹೋಗಿ ಕಡಿಮೆ ಆಗುತ್ತೆ ಅಂತ ಅರ್ಥ. ಇವತ್ತು ಜ್ಯೂಸಿಗೂ ಇಡೀ ಮೂಸಂಬಿ ತಗೊಳ್ಳಿ, ಜ್ಯೂಸ್ ತಗೊಳ್ಳಿ, ಆದರೆ ಜ್ಯೂಸ್ನಲ್ಲಿ ವೇಸ್ಟೇಜ್ ಇರೋದಿಲ್ಲ. ಮೂಸಂಬಿಯಲ್ಲಿ ಬರೀ ತಗೊಂಡ್ಬಿಟ್ಟಾಗ ಸಿಪ್ಪೆ ಗಿಪ್ಪೆ ತೆಗೆದುಹಾಕಬೇಕಾಗ್ತದೆ. ಮಹಾಭಾರತದ ಅನುಗೀತೆ ಹಾಗೆ ಅಂತ ಅರ್ಥ ಅಲ್ಲ, ಆದರೆ ಮೂಲಗೀತೆಗಿಂತ ಇದು ಸ್ವಲ್ಪ ಕಡಿಮೆ ಅಂತ ಅಷ್ಟೇ ಅರ್ಥ. ಕೃಷ್ಣ ತಾನೇ ಹೇಳಿಬಿಡ್ತಾನೆ. ಯಾಕೆ ಡಿಫರೆನ್ಸು? ಹೇಳೋನು ಕೃಷ್ಣ, ಕೇಳೋನು ಅರ್ಜುನ. ಇಲ್ಲಿ ಹೇಳೋನು ಕೃಷ್ಣ, ಇಲ್ಲಿ ಕೇಳೋನು ಅರ್ಜುನ. ಯಾಕೆ ಕ್ವಾಲಿಟಿ ಚೇಂಜ್ ಆಗಬೇಕಾಗಿದ್ರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕ್ವಾಲಿಟಿ ಒಂದೇ ರೀತಿ ಇರಬೇಕಾದ್ರೆ ಮೂರು ಇರಬೇಕು, ಎರಡಿದ್ರೆ ಸೇಮ್ ಕ್ವಾಲಿಟಿ ಅಲ್ಲ. ಎರಡಿದ್ರೆ ಸೇಮ್, ಮೂರು ಇರಬೇಕಲ್ಲಿ. ಯಾವ್ಯಾವುದು? ಕೇಳೋನು, ಹೇಳೋನು, ಅದು ಕಾಮನ್ ಆಯ್ತು. ಇನ್ನೊಂದಿದೆ ಪ್ರಸಕ್ತಿ, ಪ್ರಸಂಗ ಅಂತ ಇರ್ತದೆ. ಪ್ರಸಂಗಾನುಕೂಲ್ಯ, ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರ ಅನುಕೂಲತಾ. ಮೂರು ಸೇರಿದಾಗ 100% ಸಿಮಿಲಾರಿಟಿ, ಒಂದು ಮಿಸ್ ಆದರೂ ಕೂಡ ಅದು ಬರೋದಿಲ್ಲ. ಅಲ್ಲಿ ಪ್ರಸಂಗ ಏನಾಗಿತ್ತು? ಕೃಷ್ಣ ಗೀತೋಪದೇಶವನ್ನು ಮಾಡದೆ ಹೋಗಿದ್ರೆ ಅರ್ಜುನ ಯುದ್ಧನೇ ಮಾಡ್ತಿರಲಿಲ್ಲ. ಕೃಷ್ಣ ತನ್ನ ಯುದ್ಧ ನಯೋಚ್ಚೈತಿ ಗೋವಿಂದಂ ಮುಕ್ತಾ ತೂಷ್ಣೀಂ ಬಭೂವಃ, ಬಹಳ ಎಮರ್ಜೆನ್ಸಿ ಕೇಸ್ ಅದು ಒಂದು. ಇಲ್ಲಿ ಹಾಗಲ್ಲ, ಕೃಷ್ಣ ಬೇಜಾರಾಗಿದೆ ಹೇಳೋ ಬಿಡ್ತಿ ಹೇಳ್ತಿದ್ದಾನೆ. ಆ ನೆಸ್ಸಿಟಿ ಇಲ್ಲ ಈಗ. ನನ್ನ ನೆಗಡಿ ಆಗಿದೆ, ಔಷಧಿ ಕುಡಿ ಎಂಬುದು ಬೇರೆ, ನೆಗಡಿ ಆದಾಗ ಏನು ಮಾಡಬೇಕಂತ ಕೇಳೋದು ಬೇರೆ. ನೆಗಡಿ ಆದಾಗಾದ್ರೆ ಆದಾಗ ನೋಡೋಣ ಅಂದ್ರೆ ಮುಗಿದೋಯ್ತಾರೆ, ಆದಾಗ ಈಗೇನು ಬೇಡ ಬೇಡ ಅಂದ್ರೆ ಆಯ್ತು. ಆಗಿದೆ ಅಂದರೆ ತಕ್ಷಣ ಅಟೆಂಡ್ ಮಾಡಬೇಕಾಗ್ತದೆ. ಅವತ್ತಿನ ಪ್ರಸಂಗ ಇವತ್ತಿಲ್ಲ, ಕೆಲವರು ಇರ್ತಾರೆ ಅದು ಹಬ್ಬಕ್ಕೆ ಹೋಗಿರ್ತಾನೆ, ಹೋಳಿಗೆ ಮಾಡಿ ಚೆನ್ನಾಗಿರುತ್ತೆ. ಇನ್ನು ಹೋಳಿಗೆ ಮಾಡಿ ಅಂದರೆ ಇವತ್ತು ಹಬ್ಬ ಅಲ್ವಲ್ಲ ಅಂತ ಹೇಳ್ತಾನೆ. ಇಮಿಡಿಯೇಟ್ಲಿ ಬಂದವನವನೇ ಓದೋನಿವನೇ, ಹಬ್ಬ ಅಲ್ಲ ಅವತ್ತು, ಆದ್ರಿಂದ ಹಬ್ಬದ ದಿವಸ ಬರೀ ಮಾಡೋಣ ಅಂತ ಹೇಳ್ತಾನೆ. ಅವತ್ತು ಉಳಿದ ದಿವಸ ಮಾಡಿದ್ರೆ ಹೋಳಿಗೆ ಆಗುತ್ತೆ, ಹಬ್ಬದ ಹೋಳಿಗೆ ಆಗೋದಿಲ್ಲ ಅದು. ಇವತ್ತು ಅರ್ಜುನ ಪ್ರಸಕ್ತಿ ಅವತ್ತಿಂದ ಬೇರೆ ಇವತ್ತಿಂದ ಬೇರೆ. ಈ ಮಧ್ವಾಚಾರ್ಯ ಮಾತು ಹೇಳದೆ ಹೋಗಿದ್ರೆ ವೈದೇಶ್ ಡಿಫರೆನ್ಸ್ ಅಂತ ಹೇಳಕ್ ಬರ್ತಿದ್ದಿಲ್ಲ. ಅದಕ್ಕೆ ಮೂರು ಸೇರಿದಾಗ ಮಾತ್ರ ಈಕ್ವಲ್ ಪ್ರಾಮಾಣ್ಯ ಬರ್ತದೆ. ಇಲ್ಲಿ ಪ್ರಸಂಗ ಡೌನ್ ಆಗಿದೆ ಎಂಬುದು ಬಹಳ ಇಂಪಾರ್ಟೆಂಟ್. ಇಷ್ಟು ಹೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದನ್ನು ದೀರ್ಘವಾದ್ರಿಂದ ಟೈಮ್ ಜಾಸ್ತಿನೇ ಬೇಕಾಗ್ತದೆ, ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅದು ಎರಡು ಮೂರು ದೃಷ್ಟಾಂತ ಕೊಟ್ಟು ಭಗವಂತ ಹೇಳ್ತಾನಲ್ಲ, ಅದು ಬಹಳ ಮುಖ್ಯವಾದದ್ದು. ಜಿತೇಂದ್ರಿಯತ್ವವನ್ನು ಭಗವಂತ ಸ್ಟ್ರೆಸ್ ಮಾಡ್ತಾನೆ. ಜಿತೇಂದ್ರಿಯ ಆಗಬೇಕು ಮನುಷ್ಯ, ಜಿತೇಂದ್ರಿಯತ್ವದ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಭಗವದ್ಗೀತೆ ಒತ್ತಿ ಒತ್ತಿ ಹೇಳಿದೆ. ಮನುಷ್ಯ ಯಾವುದೇ ಸಾಧನೆ ಮಾಡಬೇಕಾದರೂ ಕೂಡ ಇಂದ್ರಿಯ ನಿಗ್ರಹ ಇರಬೇಕು. ಇದು ನಮಗೆ ಅರ್ಥ ಆಗೋದು, ವೆಹಿಕಲ್ನಲ್ಲಿ ಏನು ಬರುತ್ತೋ ಬಿಡುತ್ತೋ ನಿಮಗೆ, ಫುಲ್ ಕಂಟ್ರೋಲ್ ಓವರ್ ದಿ ವೆಹಿಕಲ್ ಇರಬೇಕು. ಅದು ಫಸ್ಟ್ ಪಾಯಿಂಟ್. ಅದು ಜೋರಾಗಿ ಓಡಿಸ್ತಿದ್ದಾನೆ ವೆಹಿಕಲ್ನ, ಖುಷಿಯಾಗಿಬಿಡು, ಚಪ್ಪಾಳೆ ಹಾಕ್ತಾನೆ, ನಿಲ್ಲಿಸು ಅಂತಾರೆ, ಬರೋದಿಲ್ಲ ಸರ್ ಇಷ್ಟೇ ನಡೆ ಬರ, ನಿಲ್ಲಿಸೋಕೆ ಬರೋದಿಲ್ಲ ಅಂತಷ್ಟು ಗಾಬರಿ ಆಗಿಬಿಡ್ತಾನೆ. ಅವನು ಬಿ ಪಿ ಇದ್ರೆ ಹೋಗೇಬಿಡ್ತಾನೆ ಪಾಪ, ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಂಟ್ರೋಲೇ ಇಲ್ಲ ವೆಹಿಕಲ್ ಮೇಲೆ, ಭಾರಿ ಅನ್ಯಾಯ. ಇವಾಗ ಸ್ಲೋ ಆಗಿ ಹೋಗ್ತಾನೆ, ಬ್ರೇಕ್ ಇಲ್ಲ, ಯಾರು ಹತ್ರ ಬರೋದಿಲ್ಲ, ಫಾಸ್ಟ್ ಆಗಿ ಹೋಗ್ತಾನೆ ಬ್ರೇಕ್ ಇದೆ, ಒಳ್ಳೆ ಹುಷಾರಾಗಿ ಬರ್ತಾನೆ, ಅಡ್ಡೆತ್ಕೊಂಡ್ಬಿಡ್ತಾನೆ ಬಂದು, ಗ್ಯಾರಂಟಿ ನಿಲ್ಲಿಸ್ತಾನೆ ಅಂತ ಗೊತ್ತು ಅವನಿಗೆ. ಸ್ಲೋ ಹೋಗ್ಬೇಕಾದ್ರೆ ಯಾರೂ ಇಲ್ಲ, ಒಂದು ಹೋಗ್ತಿರುತ್ತೆ ಎಲ್ಲ ಓಡೋಗ್ಬಿಡ್ತಾರೆ ಸುತ್ತ. ಅಂದರೆ ಕಂಟ್ರೋಲ್ ಇಲ್ಲದ ಹೋದರೆ ವೆಹಿಕಲಲ್ಲಿ ಕೊಡೋದು ಭಾರಿ ಡೇಂಜರಸ್. ನಮ್ಮ ಬಾಡಿ ವೆಹಿಕಲ್ ಅಷ್ಟೇ, ಇದು ಜಿತೇಂದ್ರಿಯತ್ವ ಇಲ್ಲದೆ ಹೋದರೆ ಬದುಕಲಿಕ್ಕಾಗೋದಿಲ್ಲ. ಇವತ್ತು 190 ಪಾಲು ಜನ ಜಿತೇಂದ್ರಿಯತ್ವ ಇಲ್ಲ ಅಲ್ಲ, ಜಿತೇಂದ್ರಿಯತ್ವ ಬೇಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಡೂ ಆ್ಯಸ್ ಯು ಲೈಕ್ ಅಷ್ಟೇ, ಯಾವ ನೆಸ್ಸಿಟಿ ಇದ್ದಾಗ ಮಾಡುವಲ್ಲ, ಇಷ್ಟ ಬಂದಿದ್ದು ಮಾಡು. ಅದು ಜಿತೇಂದ್ರಿಯತ್ವವನ್ನು ಸಾಧಿಸಿ ಅಂತ ಹೇಳಿದ್ರೇ ಸಾಧಿಸೋದನ್ನ ಕಷ್ಟ. ಕ್ಲಾಸ್ ಇದೆ ಅಂದರೆ ಬರೋದು ಕಷ್ಟ, ಕ್ಲಾಸೇ ಇಲ್ಲ ಅಂದ್ಬಿಟ್ಟು ಬರ್ತಾರೆ ಯಾರು? ಇವತ್ತು ಅಂಥ ವಾತಾವರಣ ಬರ್ತಾ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ, ಯಾ ಇಷ್ಟ ಬಂದಾಗಿರು. ಇವತ್ತಂತೂ ಧರ್ಮ ಕೆಟ್ಟಿದ್ದು ನಿಮ್ಗೆ ಆಶ್ಚರ್ಯಪಟ್ಟು ಬಿಡ್ತೀರಿ. ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಇಬ್ಬರು ಗಂಡು ಹುಡುಗರು ಮಾತಾಡಿದ್ರೇ ತಂದೆ ತಾಯಿ ವಾಚ್ ಮಾಡ್ತಿದ್ರು, ಅವ್ರು ಒಳ್ಳೆ ಹುಡುಗ ಹೋದೋ ಅಲ್ಲೋ ಆ ಥರ ವಾಚ್ ಮಾಡ್ತಿದ್ರು. ಇವನು ಕೆಟ್ಟ ಹುಡುಗ, ಹತ್ತರ ಫೇಲ್ ಆಗಿದ್ದಾನೆ, ಯಾಕೆ ಅವನು ಸಾಹಸ ಮಾಡ್ತೀನಿ ಅಂತ ಹೇಳಿದ್ರು. ಎಂತ ಅಂಥ ಕಾಲ ಇತ್ತು ಹಿಂದಿನ ಕಾಲದೊಳಗೆ, ಅಷ್ಟು ವಾಚ್ ಮಾಡ್ತಿದ್ರು. ಈಗ ಸಾಮಾನ್ಯವಾಗಿ ಇಬ್ಬರು ಗಂಡು ಹುಡುಗರು ಮಾತಾಡೋ ವಾತಾವರಣ ನಿಮಗೆ ಕಾಣೋದಿಲ್ಲ, ಹೊರಗೆಲ್ಲಾದ್ರೂ ಹೋಗ್ತಿದ್ರು ನೋಡ್ತೀರಿ ನೀವೀಗ, ಗಂಡು ಹುಡುಗರು ಮಾತಾಡೋದೇ ಇಲ್ಲ. ಇವತ್ತು ಬಾಯ್ ಅಂಡ್ ಗರ್ಲ್ಸ್ ಆ ಥರ ಮಾತಾಡ್ತಿರ್ತಾರೆ, ಯಾರು ಆ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ, ಏ ನ್ಯಾಚುರಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ನೋಡಿದ್ರೆ ನಿಮಗೆ ನಾವು ತಮಾಷೆ ಅನ್ನಿಸ್ತದೆ. ಆ ಕಾಲದಲ್ಲಿದ್ದ ವಾತಾವರಣ ಏನು ಇವತ್ತಿದ್ದ, ಏನು ಬಹಳ ವರ್ಷಗಳಾಗಿಲ್ಲ, ನಾವೇ ಕಣ್ಣಾರೆ ಕಂಡ ಕಾಲಗಳವೆಲ್ಲ ಕೂಡ. ಆಗ ಅದೇ ಕಣ್ಣಾರೆ ಕಂಡಿದ್ದು, ಮನೆಯಿಂದ ಹೋಗಬೇಕಾದ್ರೆ ಫ್ರೆಂಡ್ ಮನೆ ಪಕ್ಕದಲ್ಲಿ ಹೋಗಿ ಮನೆ ಹೇಳಿ ಹೋಗ್ತಿದ್ರು, ಇಂಥವ್ರ ಮನೆ ಈಗ ಎಲ್ಲರೂ ನಿಮಗೆ ಹಾಕಾಗಲ್ಲ ಅಂತ ಕೇಳಿ ಸೇರಿರ್ತಾರೆ. ಯಾವ ಕೇಳಿಬಿಟ್ರೆ ಅದೆಲ್ಲ ಅದಕ್ಕೆ ಈ ಬಂದು ಈ ಬಂದಿನ ಅಷ್ಟು ತಿಳ್ಕೊಂಡ್ಬಿಡಿ, ಸಾರಿ ಹೆಚ್ಚು ಸಂತೋಷ ಪಡಿ ಅಂತ ಅಷ್ಟೇ ಅರ್ಥ. ಆನ್ಸರ್ನೇ ಕೊಡೋದಿಲ್ಲ. 190 ಪಾಲು ಜನ ತಂದೆ ತಾಯಿ ಬುದ್ಧಿವಂತರ ಕೇಳೋದೇ ಇಲ್ಲ, ಅಷ್ಟೇ ಬಯಸ್ಕೋಬೇಕಾಗಿತ್ತು, ಕೇಳೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಕೇಳಿದರೆ ಮುಖದ ಮೇಲೆ ಹೊಡೆದಾಗ ಉತ್ತರ ಕೊಡ್ತಾರೆ. ಹಿಂದೆ ಅದೇ ಇರಲಿಲ್ಲ. ಆ ಮೇಷ್ಟ್ರನ್ನು ಕಂಡ್ರೆ ನಮ್ಮ ಕಾಲಕ್ಕೆ ಬೇಸ್ ಎದುರುಗಡೆ ಬಂದು ಇನ್ನೊಂದು ರೋಡಿಂದ ಹೋಗ್ತಿದ್ರು ಪಾಪ. ಈ ಮೇಷ್ಟ್ ಇನ್ನೊಂದು ರೋಡ್ ಹೋಗ್ಬೇಕಷ್ಟೇ. ಇವ್ರು ನೋಡಿದ ಮೇಲೆ ಅವನು ಹುಡುಗರ ಶಿಷ್ಯ ಬಂದ ಅದು ಬೇರೆ ಕಡೆ ಹೋಗ್ಬಿಡ್ಬೇಕಾಗ್ತದೆ, ಇಲ್ಲಿ ಕಲ್ಲೋಡಿ ತರೋದು ಹೆದರಿಕೆ. ಅಂತ ವಾತಾವರಣ. ಮೇಷ್ಟ್ರೇನು ತಮ್ಮ ಕ್ಲಾಸ್ ಟೀಚರ್ ಆಗಬೇಕಾಗಿಲ್ಲ, ತಮ್ಮ ಸ್ಕೂಲಿನ ಮೇಷ್ಟ್ ಆದರೂ ಸಾಕು, ಯಾವುದೋ ಸಬ್ಜೆಕ್ಟಿನ ಮೇಷ್ಟ್ರು. ಅಯ್ಯೋಪಕ್ಕೆ ಬದಿರಿ ಬರ್ತಿದ್ದಾರೆ ಅಂದರೆ ಅಷ್ಟು ಪ್ರಾಣ ಸಂಕಟ ಅವರಿಗೆ. ಎಂಥ ವಾತಾವರಣ, ಟ್ರೆಮೆಂಡಸ್ ಚೇಂಜ್ ಇದೆ. ಒಂದು ಅಂದರೆ ವ್ಯಾಲ್ಯೂಸ್ ಎಲ್ಲ ಫಾಸ್ಟ್ ಡೌನ್ಫಾಲ್. ಅದು ಇದನ್ನೆಲ್ಲ ಯೋಚನೆ ಮಾಡಿದವರಿಗೆ ಜಿತೇಂದ್ರಿಯತ್ವ ನೆಸಿಟಿ ಏನು ಅಂತ ಗೊತ್ತಾಗ್ತದೆ. ಯಾವುದರಲ್ಲೂ ಲಂಗು ಲಗಾಮೇ ಇಲ್ಲ, ಅವಾಚ್ಯ ಶಬ್ದಗಳನ್ನು ಕಣ್ಣು ಮುಚ್ಕೊಂಡು ಮಾತಾಡ್ಬಿಡ್ತಾನೆ ಮನುಷ್ಯ. ಅಂಥ ವಾತಾವರಣ ಟಿ ವಿಗಳು ಬಂದಮೇಲೆ ಅಂತ ಹೇಳೋರು ಕೇಳೋ ಚಾನ್ಸಸ್ಸೇ ಇರೋದಿಲ್ಲ. ಜಿತೇಂದ್ರಿಯತ್ವ ಇಲ್ಲದೆ ಹೋದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಇದನ್ನೆಲ್ಲ ಕೇಳಿದಾಗ ನಮಗೆ ಬಹಳ ಬೇಜಾರಾಗಿಬಿಡುತ್ತೆ. ಒಬ್ಬ ಮನುಷ್ಯ, ಒಬ್ಬ ರಾಜ ಇದ್ದ, ಅಲರ್ಕ ಅಂತ ಒಬ್ಬ ರಾಜ, ಬಹಳ ದೊಡ್ಡ ರಾಜ. ಅವನಿಗೆ ಎಲ್ಲ ಕೇಳಿದ ಇಂಥ ವಿಚಾರಗಳನ್ನು, ಅವನ ಮನಸ್ಸಿಗೆ ಗಟ್ಟಿಯಾಯಿತು. ಹೌದು, ಇಂದ್ರಿಯಗಳು ನಿಗ್ರಹಕ್ಕೆ ಬರಬೇಕು ಅಂತ ತಿಳ್ಕೊಂಡ. ಯೋಚನೆ ಮಾಡಿದ, ಇದೇನಿದು ಇಂದ್ರಿಯ ನಿಗ್ರಹ, ಬಹಳ ಕಷ್ಟ ಅಂತ ಗೊತ್ತಾಯ್ತು ಅವನಿಗೆ. ಭಾರಿ ಕಷ್ಟ ಇಂದ್ರಿಯ ನಿಗ್ರಹ ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡಿಬಿಟ್ಟ. ಒಂದು ಬಾಣ ತಗೊಂಡ, ಬಿಲ್ಲು ಬಾಣ ತಗೊಂಡ, ತನ್ನ ಕಣ್ಣಿಗೆ ಚುಚ್ಚಿಕೊಳ್ಳೋಕೆ ಹೊರಟ. ಬಾಣ ತಗೊಂಡ್ಬಿಟ್ಟು ಕಣ್ಣಿಗೆ ಚುಚ್ಚಿಕೊಳ್ಳೋಕೆ ಹೊರಟ. ತಕ್ಷಣ ಒಬ್ಬ ಬ್ರಾಹ್ಮಣರು ಬಂದರು, ಕೈ ಹಿಡ್ಕೊಂಡ್ರು. ತಕ್ಷಣ ಏನು ಮಾಡ್ತೀನಿ ಅಂತ ಕೇಳಿದರು. ಕಣ್ಣು ಎಷ್ಟು ಹೇಳಿದ್ರು ಮಾತು ಕೇಳೋದಿಲ್ಲ, ನೋಡಬಾರದ ವಸ್ತು ನೋಡಿಬಿಡುತ್ತೆ, ಬಹಳ ಬೇಜಾರಾಗಿಬಿಟ್ಟಿದೆ, ಕಣ್ಣೇ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅದೇ ರೀತಿನೇ ಕಿವಿನ ಕಳ್ಕೊಂಡ್ಬಿಡ್ತೀನಿ, ಕೆಟ್ಟ ವಿಷಯ ಕೇಳೋದೇ ಇಲ್ಲ, ಕಣ್ಣು ಕಳ್ಕೊಂಡ್ಬಿಡ್ತೀನಿ, ಕಾಲು ಕತ್ತಿಸ್ಕೊಂಡ್ಬಿಡ್ತೀನಿ, ಕ್ಲಬ್ಗೆ ಹೋಗೋ ಚಾನ್ಸೇ ಇರೋದಿಲ್ಲ. ನೋಡಿದಾಗ ಏನನ್ಸುತ್ತೆ, ಒಳ್ಳೆ ಐಡಿಯಾ ಅನಿಸುತ್ತೆ, ಇದು ಒಳ್ಳೆ ಐಡಿಯಾ ಅಂತ ಹೇಳಿಬಿಟ್ಟು. ಆಗ ಅವ್ರು ಹೇಳ್ತಾರೆ, ಏನಯ್ಯ ಏನು ಕೆಲಸ ಮಾಡ್ತಿದ್ದೀನಿ ನೀನೀಗ, ಕಣ್ಣು ಕಳ್ಕೊಂಡ್ಬಿಡ್ತೀನಿ, ಕೆಟ್ಟ ವಸ್ತು ನೋಡೋದಿಲ್ಲ ಅಂತ ಧೈರ್ಯ ಬರುತ್ತೆ ಅಂತ ಹೇಳ್ತೀಯಲ್ಲ, ನಿನ್ನ ಬುದ್ಧಿ ಇದೆಯಾ? ಕಣ್ಣು ಕಳ್ಕೊಂಡ್ಬಿಟ್ರೆ ಕೆಟ್ಟ ವಸ್ತು ನೋಡ್ಲಿಕ್ಕಾಗೋದಿಲ್ಲ, ಕರೆಕ್ಟು, ಒಳ್ಳೆ ವಸ್ತು ನೋಡ್ಲಿಕ್ಕಾಗೋದಿಲ್ಲ, ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಎಲ್ಲೋ ಹೋಗ್ತೀವಿ ವೆಂಕಟೇಶ್ ತೇರು ಬಂದ್ಕೊಂಡು ಏನು ನೋಡ್ತೀವಿ? ಆಮೇಲೆ ಗೋವಿಂದ ಕೃಷ್ಣಾರ್ಪಣ ವಸ್ತು, ಕಂಗಾಡಿ ಇದ್ಯಾತಕೋ ಕಾವೇರಿ ರಂಗನ ನೋಡೋದಾಗಿಬಿಡುತ್ತದೆ ಆಮೇಲೆ. ಇದು ಭಾಳ ಇಂಪಾರ್ಟೆಂಟ್. ಇದು ಇವತ್ತು ನಮಗೇನಾದರೂ ಕೂಡ ಕಣ್ಣಿನಿಂದ ಕೆಟ್ಟ ಕೆಲಸವಾಗ್ತದೆ ಅಂಥೇಳಿ ಕಣ್ಣೇ ಕಳ್ಕೊಂಡ್ರೆ ನಾವು ಒಳ್ಳೆಯದನ್ನೇ ನೋಡೋ ಚಾನ್ಸ್ ಕಳ್ಕೊಂಡ್ಬಿಡ್ತೇವೆ. ಆದ್ದರಿಂದ ಕಣ್ಣು ಕಳ್ಕೊಳ್ಳೋದು ಜಾಣತನ ಅಲ್ಲ. ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯ ಕಳ್ಕೊಂಡ್ರೆ ಇಂದ್ರಿಯ ನಿಗ್ರಹ ಅಲ್ಲ. ಹಾಗಿದ್ದರೆ ಮುದುಕರು ಭಾರಿ ಇಂದ್ರಿಯ ನಿಗ್ರಹ, ಏನು ಕಿವಿ ಕಾಣಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಏನೂ ಇಲ್ಲ. ಈ ಜಿತೇಂದ್ರಿಯರು ಮಹಾನು ಗಾಳಿ ಬಿದ್ದುಬಿಟ್ರೆ ಗೋವಿಂದ ನಮಸ್ಕಾರ ಮಾಡಿದ ಅರ್ಥನೂ ಆಗಲ್ಲ ಅವನಿಗೆ. ಪುಣ್ಯಾತ್ಮ ಕೋಮಾದಲ್ಲಿದ್ದವರತ್ತು ಭಾರಿ ಜಿತೇಂದ್ರಿಯ, ಏನು ಎಚ್ಚರಣೆ ಆಗೋದಿಲ್ಲ. ಡಾಕ್ಟರ್ ಬಂತು ಯಾಕೆ ಗೊತ್ತಾಗಲ್ಲ ಅವನಿಗೆ. ಜಿತೇಂದ್ರಿಯತ್ವ ಅಲ್ಲ, ಮೂರ್ಖತನದ ಪರಮಾವಧಿ ಅದು. ಜಿತೇಂದ್ರಿಯ ಅಂತ ಹೇಳಿದರೆ ಎಚ್ಚರ ಇರಬೇಕು, ಎಲ್ಲ ಇರಬೇಕು ವಸ್ತು, ಅದರ ಮೇಲೆ ಹತೋಟಿ ಇರಬೇಕು. ಅವನ ಜಿತೇಂದ್ರಿಯ ಅಂತ ಇದೆಲ್ಲ ಅಲ್ಲ. ಆದ್ದರಿಂದ ಅವರಿಗೆ ಅವ್ರು ಮಾತಾಡಿದ ಬ್ರಾಹ್ಮಣ ಯಾರಂತ ನೋಡಿದರೆ ಸಾಕ್ಷ ಇಂದ್ರದೇವರು ಬಂದಿದ್ದಾರೆ. ಎಲ್ಲ ಇಂದ್ರಿಯಗಳ ಒಟ್ಟು ವಿಮಾನಿ ದೇವತೆಗಳ ಮೇಲೆ ಹೆಡ್ ಅವರು. ಅವ್ರು ಹೇಳಿದರಂತೆ, ಇಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಯ್ಯ, ನೀನು ಇಂದ್ರಿಯ ನಿಗ್ರಹ ಸಂಪಾದಿಸು. ಇವತ್ತು ಕಾರಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನಡ್ಕೊಂಡು ಹೋದರೆ ಅದು ಆಕ್ಸಿಡೆಂಟ್ ತಪ್ಪಾಗಲ್ಲ, ಕಾರ್ ಯೂಸೇ ಮಾಡ್ತಾ ಇಲ್ಲ ಅವನೀಗ. ಕಾರಲ್ಲಿ ಸರಿಯಾಗಿ ಹೋಗು ಅಂತ ಕೇಳಿದರೆ ಹೋಗಬೇಡ ಅಂತ ಅರ್ಥ ಅಲ್ಲ, ಆಕ್ಸಿಡೆಂಟ್ ಮಾಡಿಕೊಳ್ಳೋದಾಗೆ ಸರಿಯಾಗಿ ಓಡಾಡು ಅಂತ ಅರ್ಥ. ಅದನ್ನು ಕಾರ್ ಉಪಯೋಗಿಸೋರೀತಿ. ದೇಹ ಅಂದರೆ ಹಾಗೆ, ದೇಹವನ್ನು ಮಿಸ್ಯೂಸ್ ಮಾಡಬಾರದು ಅಂತ ಅರ್ಥನೇ ಹೊರತು ಯೂಸೇ ಮಾಡಬಾರದು ಅಂತ ಅರ್ಥ ಅಲ್ಲ. ಈ ಕಥೆಯಿಂದ ತಿಳಿಯೋ ದೊಡ್ಡ ತತ್ವ ಅದು, ಬಹಳ ಮಾರ್ಮಿಕವಾದ ತತ್ವ ಅದು. ಆದ್ದರಿಂದ ಇಂದ್ರಿಯ ಬೇರೆ, ಜಿತೇಂದ್ರಿಯ ಬೇರೆ, ಮೃತೇಂದ್ರಿಯ ಬೇರೆ. ಮೃತೇಂದ್ರಿಯ ಅಂದರೆ ಹ್ಯಾವಿಂಗ್ ನೋ ಆರ್ಗನ್ಸ್ ಅಟ್ ಆಲ್, ಜಿತೇಂದ್ರಿಯ ಅಂದರೆ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದಿ ಆರ್ಗನ್ಸ್. ಅದು ಇಂದ್ರಿಯಗಳ ಮೇಲೆ ಹತೋಟಿ ಇರೋದು ಜಾಣತನ ಹೊರತು ಇಂದ್ರಿಯ ಕಳ್ಕೊಳ್ಳೋ ಜಾಣತನ ಅಲ್ಲ. ಆಗ ಅಲಕ್ಕಾದರೆ ಅರ್ಥವಾಯ್ತಂತೆ, ಸಾಧನೆ ಮಾಡಿದ್ದೇನೆ ಅಂತ. ಎಷ್ಟು ಸಣ್ಣ ಕಥೆ ಅದು, ಎಷ್ಟು ಇಂಪ್ಯಾಕ್ಟ್ ಇದೆ ಕಥೆಯೊಳಗೆ. ಇಂದ್ರಿಯಗಳನ್ನು ಗೆಲ್ಲೋದು ಅಂದರೆ ಕೊಲ್ಲೋದು ಅಂತ ಅರ್ಥ ಅಲ್ಲ. ಆದ್ದರಿಂದ ಗೆಲ್ಲೋದೇ ಬೇರೆ, ಕೊಲ್ಲೋದೇ ಬೇರೆ. ಆಗ ಅವ್ರಿಗೆ ಅರ್ಥವಾಯ್ತಂತೆ, ಜಿತೇಂದ್ರಿಯ ಏನಾಗ್ತಾನೆ, ಸಾಧಿಸಿಬಿಡ್ತಾನೆ. ಅಲರ್ಕ ರಾಜನ ಕಥೆ ಅದು. ಮತ್ತೊಂದು ಪ್ರಸಂಗ ಹೇಳ್ತಾರೆ, ಇನ್ನೊಂದು ಕಥೆ ಹೇಳ್ತಾರೆ. ಅದು ಹಿಂದೊಂದು ಬಂದಿತ್ತು, ಮತ್ತೊಂದು ಸಲ ಬೇರೆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತೆ. ಜನಕರಾಜನಿಗೆ ಭಾರಿ ಅಹಂಕಾರ ಬಂತು ಒಂದು ಸಲ. ಬಹಳ ಯೋಗ್ಯ ರಾಜ ಅವನು, ಭಗವಂತನಾದ ಕೃಷ್ಣ ಗೀತೆಯಲ್ಲಿ ಆತನ ರೆಫರ್ ಮಾಡ್ತಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕಾದಿಗಳೆಲ್ಲ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ಆಚರಿಸಿಯೇ ಸಿದ್ಧಿ ಪಡೆದವರೇ ಹೊರತು ಯಾರೂ ಕೂಡ ಧರ್ಮ ಬಿಟ್ಟವರಲ್ಲ ಅಂತ ಹೇಳಿಬಿಟ್ಟು ಉಲ್ಲೇಖ ಬಂದಿದೆ. ಅಂತ ಜನಕರಾಜನಿಗೆ ಭಾರಿ ಅಹಂಕಾರ ಬಂತಂತೆ. ಆಗ ಒಬ್ಬ ಆಚಾರ್ಯರು ಬಂದರು ಅವನ ಹತ್ರ, ಸ್ವಲ್ಪ ದಿವಸ ವಾಸ ಮಾಡಿಕೊಂಡಿದ್ರು. ಏನೋ ಪ್ರಸಂಗವಂತು ಭಾರಿ ಸಲಿಗೆ ಬೆಳೀತು ಇಬ್ಬರಿಗೂ, ಭಾರಿಷ್ಟು ಕ್ಲೋಸ್ ಆಗಿಬಿಟ್ರು. ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಕಾರಣಕ್ಕೆ ಜನಕರಾಜನಿಗೆ ಆ ಬ್ರಾಹ್ಮಣರು ಸಿಟ್ಟು ಬಂತು ಆಚಾರ್ಯರ ಮೇಲೆ. ಏನೋ ಒಂದು ವ್ಯವಹಾರ ಸರಿ ಹೋಗಲಿಲ್ಲ, ಸಿಟ್ಟು ಬಂದು ತಕ್ಷಣ ಬೈದು ಬಿಡ್ತಾನೆ ಅವರನ್ನು. ಆಚಾರ್ಯರೇ ನೀವು ದಯವಿಟ್ಟು ಹೋಗಿಬಿಡಿ ಸಾಕು ಅಂತ ಹೇಳಿಬಿಡ್ತಾರೆ. ಎಲ್ಲಿಗೆ ಹೋಗಲಿ ಅಂತ ಕೇಳ್ತಾರೆ. ನನ್ನ ದೇಶ ಬಿಟ್ಟು ಹೋಗಿಬಿಡಿ ಅಂತ ಹೇಳಿಬಿಡ್ತಾರೆ. ಸಿಟ್ಟು ಬಂದರೆ ರಾಜರು ಮಾಡೋದು ಹಾಗೆ ಎಕ್ಸೆಲ್ಗಳನ್ನು ಓಡಿಸಿಬಿಡ್ತಾರೆ ಆ ಕಡೆ, ಗಡಿಪಾರು ಮಾಡ್ತಾರಂತ ಹಾಗೆ. ನೀವು ತಿಳಿದವರು ಬ್ರಾಹ್ಮಣರು ಏನು ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಗೆಟ ಔಟ್ ಅಂದಾಗ ಹರಿದುಬಿಡ್ತಾರೆ. ಅವ್ರು ಸುಮ್ಮನೆ ಹೋಗೋದಿಲ್ಲ, ರಾಜ ಹೋಗಿಬಿಡ್ತೇನೆ, ಈಗ ಅಷ್ಟು ಬೇಜಾರ ಇರೋದಿಲ್ಲ, ಹೋಗಿಬಿಡ್ತೇನೆ, ಆದರೆ ಒಂದು ವಿಷಯ ನನಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಏನು ಅಂತ ಕೇಳ್ತಾರೆ. ನಿನ್ನ ದೇಶ ಬಿಟ್ಟು ಹೋಗು ಅಂತ ಹೇಳ್ತೀಯಲ್ಲ, ನಿನ್ನ ದೇಶ ಎಷ್ಟಿದೆ ಹೇಳು, ಹೋಗಿಬಿಡ್ತೇನೆ ಅಂತ ಹೇಳಿದ್ದಾರೆ. ಬಾರ್ಡರ್ ಎಲ್ ಓ ಸಿ ಹಾಕಬೇಕಲ್ಲೊಂದು, ಲೈನ್ ಆಫ್ ಕಂಟ್ರೋಲ್ ಹಾಕಬೇಕಲ್ಲ, ದೇಶ ಹೇಳು ಹೋಗಿಬಿಡ್ತೇನೆ ಅಂತ ಹೇಳಿದರೆ. ಯೋಚನೆ ಮಾಡ್ತಾ ಹಾಕೊಡ್ತಾನಾತ, ಯೋಚನೆ ಮಾಡಿ, ಆಚಾರ್ಯ ಎಲ್ಲಿ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ದಂತೆ. ಯಾಕೆ ಅಂತ ಕೇಳ್ತಾರೆ. ನಾನು ಯೋಚನೆ ಮಾಡಿದೆ, ನನ್ನ ದೇಶ ಎಷ್ಟು ದೂರ ಇರೋದು ಯೋಚನೆ ಮಾಡಿದೆ, ನನಗೆ ಗೊತ್ತಾಯಿತು ದೇಹನೇ ನನ್ನ ಕೈಯೊಳಗಿಲ್ಲ, ದೇಶ ನನ್ನ ಕೈಯಲ್ಲಿದೆ ಅಂತ ಯೋಚನೆ ಬಂತು. ಆ ಯೋಚನೆ ಬಂತಂತ ದೇಹನೇ ನಮ್ಮದಲ್ಲ, ಓನ್ ಹೌಸು ಓನ್ ಬಾಡಿನೇ ಅಲ್ಲ. ಫಸ್ಟ್ ಆಫ್ ಆಲ್ ಓನ್ ಬಾಡಿ ಆಗಿದ್ರೆ ಯಾರು ವೆಕೇಟೆ ಮಾಡ್ತಿದ್ದಿಲ್ಲ. ಎಲ್ಲ ನಮ್ಮ ಸ್ವಂತ ದೇಹ ಆಗಿದ್ರೆ ಯಾವನು ಸಾಯ್ತೇನೆ, ಎಲ್ಲ ಆರಾಮಾಗಿದ್ದು ಬಿಡ್ತಿದ್ರು. ಇವತ್ತು ಸ್ವಂತ ದೇಹ ನಮಗಿದ್ದಿದ್ರೆ ಯಾಕೆ ಸಾಯ್ತಿದ್ವಿ? ದೇಹ ಸ್ವಂತ ಅಲ್ಲ, ಹೌಸ್ ಮಾತ್ರ ಸ್ವಂತ ಹೇಗಾಗುತ್ತೆ ಈ ಮಧ್ಯೆ? ಅಲ್ವೇ ಅಲ್ಲ. ನನಗೆ ಅರ್ಥ ಆಯಿತು, ತಪ್ಪು ಮಾಡಿಬಿಟ್ಟೆ, ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಸಂತೋಷ ಪಟ್ಟು ನಾನು ಯಾರು ನೋಡು ಅಂತ ತೋರಿಸಿದ್ರಂತೆ ಯಮದೇವರು ಬಂದಿದ್ದಂತೆ. ಆ ರೂಪದಲ್ಲಿ ಯಮದೇವರು ಬಂದು ಎಜುಕೇಟ್ ಮಾಡ್ತಾರನ್ನ ಅಹಂಕಾರ ಹೋಗಿಬಿಡುತ್ತೆ. ನಾನು ರಾಜ ಅಂತಿತ್ತಲ್ಲ ಆ ಭಾವನೆ ಹೋಗಿಬಿಡುತ್ತದೆ. ಅದನ್ನೇ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಹೋ ತೃಪ್ತಿಕರ ಸದಾ. ನಾವು ಏನು ಮಾಡಲಿ, ಅವ್ರಿಗೆ ಒಂದ್ಸರ್ತಿ ಅಹಂಕಾರ ಬಂದಿದ್ದಕ್ಕೇನೆ ಯಮದೇವರು ಬಂದು ಎಚ್ಚರಿಕೆ ಕೊಟ್ರು. ಇವತ್ತಿನ ದಿನ ಬೆಳಗಾದ್ರೆ ಅಹಂಕಾರ, ನಂದೇ ಮನೆ ನಂದೇ ಇದು ನಾನೇ ಮಾಡ್ತೇನೆ ನಾನೇ ಹೋಗ್ತೇನೆ ನಾನೇ ನಾ ಮಾತೆ ಎತ್ತಿದ್ರೆ ನಾನೇ, ಅದು ಸರಿಯಲ್ಲ. ಎಲ್ಲ ದೇವರು ಮಾಡಿಸ್ತಾನೆ ಅನ್ನೋ ಭಾವನೆ ಇರಬೇಕೇ ಹೊರತು ನಾನು ಅನ್ನೋ ಕಾನ್ಸೆಪ್ಟ್ ಇರಬಾರ್ದು. ಆಫೀಸ್ನಲ್ಲಿ ಕ್ಲರ್ಕು ಇಡೀ ದಿವಸ ಕ್ಯಾಶಿಯರು ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿರುತ್ತೆ, ಕೇಳ್ತಾರೆ ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ಅಷ್ಟು ಮಾಡಿದ್ದಾನೆ ಏನೂ ಮಾಡಿಲ್ಲ. ಯಾಕೆ? ಯಾಕೆ ರೂಲ್ಸ್ ಮಾಡಿದ್ದಾರೆ ಅಷ್ಟೇ, ಒಂದು ತಂದು ಅಂತ ತಿಳ್ಕೊಂಡು ಮಾಡಿಲ್ಲ. ಅದು ವ್ಯವಹಾರ. ಅವನೇನಾದ್ರೂ ಒಂದು ಪೈಸೆ ಜೋಬಿಗೆ ಹಾಕಿದ ಅಂದರೆ ಕಳ್ಳ ಆಗಿಬಿಡ್ತಾರೆ. ಎಲ್ಲ ನೋಡಿ ಲೆಕ್ಕ ಅಲ್ಲಿ ಬರ್ದಿಟ್ಟು ಹೋಗಿಬಿಡ್ತಾರೆ ಮನೆಗೆ ಅಷ್ಟೇ ಹೊರತು ಅಲ್ಲಿ ಮನೆಯಿಂದ ತರೋದಿಲ್ಲ, ಮನೆಗೆ ಒಯ್ಯೋದಿಲ್ಲ ಅಷ್ಟೇ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಈ ಒಂದು ಭಾವನೆಯಿಂದ ಬದುಕಿದರೆ ನಮಗೆ ಬಂಧನ ಆಗೋದಿಲ್ಲ. ಅಭಿಮಾನ ಬಂತು ನಮಗಾಗ ಮಾನ ಅಂದರೆ ಜ್ಞಾನ ಹೋದಾಗ ಲೆಕ್ಕ. ಇದನ್ನು ಹೇಳಿದಾಗ ಭಾರಿ ಸಂತೋಷವಾಯಿತು ಜನಕರಾಜನ ಕಥೆಯನ್ನು ಕೇಳಿ. ಎಲ್ಲ ಧರ್ಮರಾಜನ ಮೂಲಕವಾಗಿ ಮುಂದೆ ತಿಳಿಸಬೇಕು ಅಂತ ಹೇಳ್ತಾ ಅರ್ಜುನನಿಗೆ ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನ ಎಲ್ಲ ಇನ್ನೊಮ್ಮೆ ಕೇಳಿಕೊಂಡು ತಾನು ಹಿಂದೆ ಕೇಳಿದ ಗೀತೆಯನ್ನು ಮನನ ಮಾಡಿ ಒಂದು ಸಿದ್ಧಿ ತಂದುಕೊಂಡ. ಮತ್ತೊಮ್ಮೆ ಆತನಿಗೆ ಉಪಯೋಗ ಆಯಿತು. ಆದರೆ ಮೂಲತಃ ಮೊದಲು ಕೇಳಿದ ಗೀತೆ ಕೇಳಿದ್ರಿಂದ ಉಪಯೋಗ ಆಯಿತೇ ಹೊರತು ಮೂಲತಃ ಅದೇ ಮೂಲ ಇದು ಅನು ಗೀತಾ ಆಯಿತು. ಅಷ್ಟಲ್ಲಿ ಅರ್ಜುನ ಧರ್ಮರಾಜನ ಹೇಳಪ್ಪ ನಾನು ಹೋಗಬೇಕಾಗಿದೆ ಅಂತ ಹೇಳಿದಾಗ ಧರ್ಮರಾಜರ ಮಾತು ತೆಗೆದರಂತೆ. ಆಗ ಧರ್ಮರಾಜ ಹೇ ಅದೆಲ್ಲ ಸಾಧ್ಯ ಇಲ್ಲ, ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಅರ್ಜುನ ಮಾತಾಡ್ತಾನೆ, ಇಲ್ಲ ವಸುದೇವ ದೇವಕಿಯರತ್ರ ಹೋಗಬೇಕಾಗಿ ಯುದ್ಧ ಮುಗಿದ ಮೇಲೆ ಹೋಗೇ ಇಲ್ಲ ಅದರಿಂದ ಹೋಗಬೇಕು ಅಂತ ಹೇಳಿದ ತಕ್ಷಣ ಧರ್ಮ ನಿರ್ವಾಹ ಇಲ್ಲದೆ ಬಿಟ್ಟನಂತೆ. ಪಾಂಡವರೆಲ್ಲ ಕಳಿಸ್ಲಿಕ್ಕೆ ಹೋಗ್ತಾರೆ ಕೃಷ್ಣನನ್ನು, ಸ್ವಾಗತ ಮಾಡಲಿಕ್ಕೂ ಎಲ್ಲರೂ ಹೋಗ್ತಾ ಇದ್ರು, ಕಳಿಸ್ಲಿಕ್ಕೂ ಎಲ್ಲರೂ ಹೋಗ್ತಾ ಇದ್ರು. ಕೃಷ್ಣನ ರಥ ಹೋಗಬೇಕಾದ್ರೆ ರಥ ಕಾಣೋವರೆಗೂ ಅಲ್ಲ, ರಥ ಹೋಗಿದ ಧೂಳು ಕಾಣೋವರೆಗೂ ನೋಡ್ತಾ ಇದ್ರು ಅಂತ. ಕೊನೆಗೆ ರಥದ ಧೂಳು ಬರಬೇಕು ಅದಿಷ್ಟು ನೋಡಿ ಭಾರವಾದ ಮನಸ್ಸಿನಿಂದ ಅವರು ಮನೆಗೆ ಹೋಗ್ತಿದ್ರಂತೆ. ಎಷ್ಟು ಕೃಷ್ಣನ ದೂರ ಆಗಿಬಿಡ್ತಾ, ಕೃಷ್ಣ ದೂರ ಆಗಿಬಿಟ್ಟ ಅಂತ ಯೋಚನೆ ಮಾಡ್ತಾ ಅಷ್ಟು ಸಾಕ್ಷಾತ್ ಕೃಷ್ಣನ ನೋಡಿದವರಿಗೆ ಕೃಷ್ಣ ಸ್ವಲ್ಪ ತಿಳಿದೆ ಹೋದ ಕಾಲಕ್ಕೆ ಅಷ್ಟು ಆತಂಕವಾಗ್ತಾ ಇತ್ತು. ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋಣ, ಒಂದು ದಿವಸ ದೇವ್ರ ಪೂಜೆ ತಪ್ಪಿದ್ರೆ ಊಟ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅವ್ರಿಗೆ. ಇವತ್ತು ಏನು ಇವತ್ತು ಹೀಗಾಗಿ ಹೋಯ್ತಲ್ಲ, ಏನು ತಿಂದರೆ ಇವತ್ತು ಸಮಾಧಾನನೇ ಇಲ್ಲ, ಆ ಥರ ಆತಂಕವಾಗ್ತದೆ ಅವನಿಗೆ. ಎಂದೂ ಮಾಡದೇ ಇದ್ದವನಿಗೆ ಮಾಡಿದರೆ ಆತಂಕ ಆಗ್ತದೆ, ಪಾಪ ಇವತ್ತೇನು ಗ್ರಾಚಾರ ಗಂಟು ಬಿತ್ತು ಅಂದ್ಕೊಂಡ್ಬಿಡ್ತಾನೆ ಹೊರತು ಅವನ ಬುದ್ಧಿ ನಾರ್ಮಲ್ಲೇ ಇರೋದಿಲ್ಲ. ಸರಿಯಾಗಿದ್ದವರಿಗೆ ಅದರ ಮಹತ್ವ ಗೊತ್ತಾಗ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಕೃಷ್ಣ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಪ್ರಸಂಗ ನಡೀತು. ಒಂದು ಮುನಿಯ ಆಶ್ರಮ, ಅದು ತೀರ ಹೊಸ ಕಥೆ. ಉದಂಕ ಮುನಿ ಅಂತ ಒಬ್ಬ ಮುನಿ, ಉತ್ತಂಕ ಅಂತಲೂ ಹೆಸರು, ಉತ್ತಂಕ ಉದಂಕ ಅಂತ ಎರಡು ಹೆಸರು ಇದೆ. ಮುನಿಯಲ್ಲಿದ್ದರು, ಕೃಷ್ಣ ಅಲ್ಲಿಗೆ ಬಂದ. ಅವರು ಕಣ್ಣು ತೆಗೆದ್ರು, ಕೃಷ್ಣನಿಗೆ ಸಾಷ್ಟಾಂಗ ಏರವರು ಧ್ಯಾನ ಮಾಡಿ ಎದ್ದವರು, ಪಾಪ ಭಾರಿ ಖುಷಿಯಾಯಿತು. ಧ್ಯಾನದಲ್ಲಿ ದೇವರನ್ನೇ ಕಂಡಿದ್ರು, ಧ್ಯಾನ ಮುಗಿತು ಮತ್ತು ದೇವರನ್ನೇ ಕಂಡ್ರು. ಇದು ಯೋಗ, ಅವರಿಗೆ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಿದ್ರು, ಕಣ್ಣು ತೆಗೆದು ದೇವರನ್ನ ಕಂಡ್ರು ಅಷ್ಟೇನೆ. ಭಾರಿ ಸಮಾರಂಭ ಸಂಭ್ರಮವಾಯಿತು ಅವರಿಗೆ, ಕೃಷ್ಣ ಭಾರಿ ಸಂತೋಷವಾಯಿತು. ಅಂದಹಾಗೆ ಹೋದ ಕೆಲಸ ಆಯ್ತಾ ಅಂತ ಕೇಳಿದರು. ಏನು ಅಂತ ಕೃಷ್ಣ ಕೇಳಿದ. ಆ ಹಳೆಯ ಕಥೆ ಅದು. ಕೃಷ್ಣ ಅಲ್ಲಿಗೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಅಂತ ಹೊರಟನಲ್ಲ, ಆಗ ಅಲ್ಲಿ ಬಂದಿದ್ದಂತೆ. ಆಗ ಉದಂಕರು ಕೃಷ್ಣಗಳ ಸ್ವಾಗತ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಅವತ್ತು ಧ್ಯಾನ ಕೂತಿರ್ತಾರೆ. ಇವತ್ತೇ ಕಣ್ಣು ತೆಗೆದಿದ್ದವರು, ಅವತ್ತು ಕಣ್ಣು ಮುಚ್ಚಿರ್ಬೋದು, ಇವತ್ತೇ ಕಣ್ಣು ತೆಗೆದರು. ತಿಂಗಳುಗಟ್ಟಲೆ ಆಗೋಗ್ಬಿಟ್ಟಿದೆ, ಕಣ್ಣೇ ತೆಗೆದಿಲ್ಲ. ಅವತ್ತು ಕಣ್ಣು ತೆಗೆದಿದ್ದಾರೆ. ಕೃಷ್ಣ ನೀನು ಸಂಧಾನಕ್ಕೆ ಅಂತ ಹೋಗಿದ್ದೀರಿ, ಯಾವಾಗ ಗೊತ್ತಿರು ಸಂಧಾನಕ್ಕೆ ಅಂತ ಹೋದ ಕಾಲ ಇದು. ಸಂಧಾನಕ್ಕೆ ಅಂತ ಹೋಗಿದ್ದೀಯಲ್ಲ, ಸಂಧಾನ ಆಯ್ತು ತಾನೆ? ಸಂಧಾನ ಆಯ್ತಲ್ಲ, ಪಾಂಡವರು ಕೌರವರು ಯುದ್ಧ ಏನೂ ಆಗಲಿಲ್ವಲ್ಲ, ಎಲ್ಲ ಸುಖವಾಗಿದ್ದಾರಂತ ಕೇಳಿದ್ದು ಹಳೇ ನ್ಯೂಸ್ ಇದು. ಇವತ್ತು ಮಾರ್ಚು 205 ತೊಗೊಂಡ್ರೆ ಹಂಗೋ ಹಾಗೆ ಎಲ್ಲ ಇನ್ನೂ ಏನೋ ಆಗಿದ್ವಿ. ಆ ಕತೆ ಕೇಳಿದೆ, ಎಲ್ಲ ಸರಿ ಇದೆ ಅಂತ ಕೇಳಿದ. ಕೃಷ್ಣ ಹೇಳಿದಂತೆ, ಉದಂಕಾಚಾರ್ಯರೇ ನಿಮ್ಗೆ ಗೊತ್ತೇ ಇಲ್ಲ ವಿಷಯ, ನಿಮಗೆ ಸಂಧಾನದ ಕತೆ ಎಂದೋ ಮುಗಿದೋಯ್ತು, ಎಲ್ಲ ಮುಗಿದೋಗಿದೆ, ಯುದ್ಧನೂ ಮುಗಿದೋಯ್ತು, ದುರ್ಯೋಧನ ವಂಶ ಕೂಡ ನಿರ್ವಂಶ ಆಗೋಗ್ಬಿಟ್ಟಿದೆ, ಯಾವನೂ ಇಲ್ಲ ಹೇಳೋದಕ್ಕೋಸ್ಕರ ಪಾಂಡವರು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಿದ್ರಂತೆ. ಇದು ಹೊಸ ವಿಚಾರ. ಇದು ಒಂದು ಏನು ಹೊಸ ವಿಚಾರ ಅಂದರೆ, ಜ್ಞಾನಿಗಳು ಧ್ಯಾನಕ್ಕೆ ಕೂತಾಗ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಹೊರಗಿನ ಪ್ರಪಂಚವೆಲ್ಲ ಮರೆತು ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಮದೇನು ಟಿ ವಿ ನೋಡ್ಬೇಕಾದ್ರೆ ಮರೀತಾರಲ್ಲ ಆ ಟೈಪ್, ಟಿ ವಿ ಒಳಗೆ ಮನೆಯಲ್ಲಿ ಯಾವ ಕಾಳ ಬಂದರೂ ಗೊತ್ತಾಗೋದಿಲ್ಲ. ಇದೇ ಅಪರೋಕ್ಷ ಜ್ಞಾನ, ನಮ್ಮ ಜನಗಳ ಅಪರೋಕ್ಷ ಜ್ಞಾನ ಅಂದರೆ ಟಿ ವಿ ಜ್ಞಾನ ಅಪರೋಕ್ಷ ಜ್ಞಾನ. ಎಲ್ಲ ಹೋದರೂ ಬಾಯಿ ತಗೊಂಡು ಹಾಗೆ ಕೂತಿರ್ತಾರೆ ಪಾಪ. ಆದರೆ ಅಲ್ಲಿ ನೋಡಿದರೆ ಏನು ಆಶ್ಚರ್ಯ, ಜಗತ್ತಿನ ವಿಶ್ವಶ್ರೇಷ್ಠವಾದ ಯುದ್ಧ ನಭೂತೋ ನ ಭವಿಷ್ಯತಿ ಮಹಾಭಾರತ ಯುದ್ಧ. ಆ ಯುದ್ಧ ಅವರಿಗೆ ಗಮನಕ್ಕೆ ಬಂದಿಲ್ಲ, ತಂಪಾಡಿತು ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಏನು ವೈಭವ ಅವರದು! ಅದಕ್ಕೆ ಹೇಳ್ತಾರೆ, ಶ್ರುತಿ ವಿಪ್ರತಿಪನ್ನಾತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸಿಸಿ. ಅದು ಭಗವದ್ಗೀತೆಯ ಮಾತು. ಒಬ್ಬ ಅಪರೋಕ್ಷ ಜ್ಞಾನಿಯಾದವನು ಅಸಂಪ್ರಜ್ಞಾದ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಎಷ್ಟು ಇನ್ವಾಲ್ವ್ ಆಗ್ತಾನೆ ಅಂತ ಕೇಳಿದರೆ, ಅವನಿಗೆ ಹೊರಗೆ ಪಕ್ಕದಲ್ಲಿ ಕೂತ್ಕೊಂಡು ನಗಾರಿ ಬಾರಿಸಿದ್ರೂ ಅವನಿಗೆ ಎಚ್ಚರ ಆಗೋದಿಲ್ಲ. ಪರೀಕ್ಷಿತ ರಾಜ ಹಾವು ಹಾಕಿದಾಗಲೂ ಸಿಮೇಕ ಮುನಿಗಳು ಎಚ್ಚರವಾಗಲಿಲ್ಲ. ಸೇಮ್ ಇನ್ಸಿಡೆಂಟ್. ಅದು ಒಂದು ಅರ್ಥ ಮಾಡಿಕೊಂಡ್ರೆ ಟೋಟಲ್ ಇನ್ವಾಲ್ವ್ಮೆಂಟ್ ಅಂದರೆ ಹಾಗಿರುತ್ತದೆ. ಆ ರೀತಿ ಮಾಡಿದವರಿಗೆ ಸುನಿಶ್ಚಿಂತವಾದಂಥ ವಿಶಿಷ್ಟವಾದ ಸಾಮರ್ಥ್ಯ ಬರ್ತದೆ, ಬೇರೆಯವರಿಗೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಆಗ ಅರ್ಥ ಆಯಿತು ಅವರಿಗೆ. ಏನಾಯಿತು ಕೃಷ್ಣ ಅಂತ ಕೇಳಿದ ಕೃಷ್ಣ ಎಲ್ಲ ಹೇಳಿಬಿಟ್ಟ. ಏನು ಆಶ್ಚರ್ಯ ಗೊತ್ತೇನು, ಬಾರಿಸಿಟ್ಟು ಬಂದ್ಬಿಡ್ತಂತ ಅವ್ರಿಗೆ ಇಮಿಡಿಯೇಟ್ ಆಗಿ. ಕೃಷ್ಣ ಎಂಥ ಕೆಲಸ ಆಗೋಯ್ತು, ಇದಕ್ಕೆಲ್ಲ ನೀನೇ ಕಾರಣ ಅಂದ್ಬಿಟ್ಟು ಕೃಷ್ಣನ ಮೇಲೆ ಹಾಕಿಬಿಡ್ತಾರೆ. ಇದಕ್ಕೆಲ್ಲ ನೀನೇ ಕಾರಣ, ಎಂಥ ಸರ್ವೋತ್ತಮ ನೀನು, ಎಂಥ ದೇವರು ಸಾಕ್ಷಾತ್ ನಾರಾಯಣ, ನಿನ್ನ ಕೈಲಿ ಸಂಧಾನ ಮಾಡಲಿಕ್ಕಾಗಲಿಲ್ಲ, ಅದೇನರ್ಥ? ಸರಿಯಾಗಿ ಮನಸ್ಸು ಮಾಡಿಲ್ಲ ಅಂತ ಅರ್ಥ. ಸುಮ್ಮನೆ ಬಿಡೋದಿಲ್ಲ. ದುರ್ಯೋಧನ ಯಾರು ಗೊತ್ತೇನೋ, ನನ್ನ ಮೆಚ್ಚಿನ ಶಿಷ್ಯ ಅಂತ ಹೇಳಿದ್ರಂತೆ. ದುರ್ಯೋಧನ ಎಂತೆಂಥ ಆಚಾರಕ್ಕೆ ಟೋಪಿ ಹಾಕಿದ ಲೆಕ್ಕ ಹಾಕಿದ್ರು ನೋಡಂತ. ಎಂತೆಂಥ ಆಚಾರ ಮನೆ ಕರೆದು ಏನೋ ಮಾಡಿ ಹಾಕ್ಬಿಟ್ಟಿದ್ದಾನೆ, ಬಿಟ್ಟಿಲ್ಲ. ಅವ್ನು ಎಂಥ ಇನ್ಫ್ಲೂಯೆನ್ಷಿಯಲ್ ದುರ್ಯೋಧನ. ಅಂಥ ಈಗಿನ ಕಾಲದ ಆಚಾರ ಆದರೆ ಪರವಾಗಿಲ್ಲ, ಅವತ್ತಿನ ಆಚಾರರು ಪಾಪ. ಅಂಥ ಆಚಾರ ಹಿಡಿದು ಬಿಟ್ಟು ಕೃಷ್ಣನ ಕಣ್ಣಾರೆ ಕಾಣ್ತಕ್ಕಂಥ ಆಚಾರನ ಟ್ರ್ಯಾಪ್ ಮಾಡಿದ್ದಾನ. ಅವನು ನಾಲ್ಕು ದಿವಸ ಪಾಠ ಹೇಳಿದ ಮಾಡಿ ಶ್ಲೋಕ ಹೇಳಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ನನ್ನ ಶಿಷ್ಯ ಅಂತ ಇರಬೇಕು. ಕಲ್ಲು ನೋಡಿದ್ರೆ ನಮ್ಮ ಸ್ಟೂಡೆಂಟ್ ಅನ್ಕೋಬತ್ತಲ್ಲ ಆ ಟೈಪ್, ಕಲ್ಲೋಡ್ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಆ ಟೈಪ್. ನನ್ನ ಶಿಷ್ಯ ಅವನು ಸತ್ತೋಗಿಬಿಟ್ಟ, ಇದಕ್ಕೆ ನೀನೇ ಕಾರಣ, ಸುಮ್ಮನೆ ಬಿಡೋದಿಲ್ಲ ಅಂತ ಕೈ ನೀರು ಹಾಕೊಂಡ್ಬಿಟ್ರಂತೆ. ನೀರು ಹಾಕೊಂಡು ಕೃಷ್ಣ ಶಾಪ ಕೊಡ್ತೇನೆ, ನೀರು ಹಾಕೊಂಡಿದ್ದಾರೆ ಶಾಪ, ಕೃಷ್ಣನ ಶಾಪ ಕೊಡ್ತೇನೆ. ಇಷ್ಟೊತ್ತು ಧ್ಯಾನ ಮಾಡಿದ್ದ ಯಾರನ್ನ, ಎದುರು ನಿಂತಿರೋದು ಯಾರನ್ನ, ನೀನು ಶಾಪ ಕೊಡ್ತೇನೆ. ಕೃಷ್ಣ ಸ್ವಲ್ಪ ಉದಂಕರೆ ಸ್ವಲ್ಪ ಇರ್ರಿ ಅಂತ ಹೇಳ್ತಾರೆ. ಉಳಿದ ಕೃಷ್ಣ ನೋಡಿ ಸುಟ್ಟು ಬೂದಿ ಆಗ್ತಿದ್ರೆ ಬೇಕಾದ್ರೆ ಅವರು ಸ್ವಲ್ಪ ಇರ್ರಿ ಆಚಾರ್ಯರೇ, ಸ್ವಲ್ಪ ಹೇಳ್ತೇನೆ ನೋಡಿ, ಸ್ವಲ್ಪ ಯಾರು ನಾನು ಯಾರು ನೋಡಿ ಸ್ವಲ್ಪ ಹೇಳ್ತೇನೆ, ನಾನು ಯಾರು ನೋಡಿ ಅಂತ ಹೇಳಿಬಿಟ್ಟು ತನ್ನ ವಿಶ್ವರೂಪ ತೋರಿಸಿದಂತೆ ಕೃಷ್ಣ. ಇದು ಹೊಸ ಪ್ರಸಂಗ ಮಹಾಭಾರತದಲ್ಲಿ. ಕೃಷ್ಣ ಎಷ್ಟು ಸರ್ತಿ ವಿಶ್ವರೂಪ ತೋರಿಸಿದ್ದಾನೆ ಲೆಕ್ಕ ಹಾಕಬೇಕು. ಇದೊಂದು ವಿಶ್ವರೂಪದ ಪ್ರಸಂಗ. ಇದು ಯಾತಕ್ಕೆ ಕೇಳಿರೋದಿಲ್ಲ ಅಂದರೆ, ಪಟ್ಟಾಭಿಷೇಕಕ್ಕೆ ಮಹಾಭಾರತ ಮುಗಿಸಿಬಿಡ್ತಾರ ಅದರಿಂದ ಗೊತ್ತಿರೋದಿಲ್ಲ. ಇದು ವಿಶ್ವರೂಪವನ್ನು ತೋರಿಸ್ತಾ ನೋಡ್ತಾರೋ ಅವರು ಪರಮಾಶ್ಚರ್ಯ ಪರಮಾಶ್ಚರ್ಯ. ಯಾವ ಭಗವಂತನ ತಾವು ಕಂಡಿದ್ದಾರೆ, ಯಾವ ಕೃಷ್ಣನ ನೋಡ್ತಿದ್ದಾರೆ, ಆತನ ಸಾಕ್ಷಾತ್ ನಾರಾಯಣ. ಅರ್ಜುನ ಕಂಡ ವಿಶ್ವರೂಪ, ಯಶೋಧೆ ಕಂಡ ಉತ್ಸರೂಪ, ಉದ್ಯೋಗಪುರ ತೋರಿಸಿದ ವಿಶ್ವರೂಪ, ಭೀಷ್ಮಕರಾಜನ ತೋರಿಸಿದ ವಿಶ್ವರೂಪ, ಆಕಳಿಸಿ ತೋರಿಸಿದ ವಿಶ್ವರೂಪ ಎಲ್ಲ ನೋಡಿದಾಗ ಆ ಉದಂಕರಿಗೆ ಆಗ ಎಚ್ಚರ ಆಯಿತು. ಗಡಗಡ ನಡಿಗಿಬಿಡ್ತಾರೆ. ಎಲ್ಲಿ ದುರ್ಯೋಧನ ಪಾಪಿಷ್ಟ ನೋಡಿ, ದುರ್ಯೋಧನ ಸಹವಾಸ ಮಾಡಿದ್ದಕ್ಕೆ ದೇವರ ಮೇಲೆ ದ್ವೇಷ ಮಾಡೋ ಬುದ್ಧಿ ಬಂದಿದೆ ಅವರಿಗೆ. ಇನ್ನು ಯೋಚನೆ ಮಾಡಬೇಕು ನಾವು. ದುರ್ಯೋಧನ ಸಹವಾಸ ಕೈಕೇಯಿಗೆ, ಮಂಥರಿಯ ಸಹವಾಸ ರಾಮದೇವನ ಕಾಡಿಗೆ ಹೋಗ ಮಾಡಿತ್ತು. ಈ ಉದಂಕರಿಗೆ ಈ ದುರ್ಯೋಧನ ಸಹವಾಸ ದೇವರಿಗೆ ಶಾಪ ಕೊಡತಕ್ಕಂಥ ಕೆಟ್ಟ ಬುದ್ಧಿ ಕೊಡ ಹಾಗೆ ಮಾಡಿತ್ತು. ಅದಕ್ಕೆ ಕಲಿ ಅಂದರೆ ಭಾರಿ ದುಷ್ಟ ಅವನು. ಆಗ ಗಡಗ ನಡಿಗಿದನಂತೆ, ನೀರು ಕೆಳಗಾಕಿದನಂತೆ. ತಪ್ಪಾಯಿತು ಕೃಷ್ಣ ಅಂತ ಹೇಳ್ತಾನೆ. ಇಷ್ಟೆಲ್ಲ ಯಾತಕ್ಕೆ ಕೃಷ್ಣ ಅನುಗ್ರಹ ಮಾಡಿದ ಅವರಿಗೆ? ಶಾಪ ಕೊಟ್ಟರೆ ಕೊಟ್ಕೊಡಿ, ಏನು ಗಾಂಧಾರಿ ಶಾಪ ಕೊಡ್ತಾಳೆ ಮುಂದೆ ಬರ್ತಾಳೆ, ನಿಂದು ಕೇಳಿದ್ದೆ ಗಾಂಧಾರಿ ಕೃಷ್ಣ ಆಗ ಹಾಗೆ ಮಾಡೋದಿಲ್ಲ, ಕೊಟ್ಕೋಗೋ ಅಂತ ಹೇಳ್ತಾನೆ. ಕೊಟ್ಟಮೇಲೆ ಹೇಳ್ತಾನೆ, ನಿನ್ನ ಪುಣ್ಯ ಎಲ್ಲ ಕಳೆದಿದ್ದೇನೆ ಹುಷಾರು ಅಂತ ಹೇಳ್ತಾನೆ. ಆ ರೀತಿ ಕೃಷ್ಣ ಮಾಡ್ಬೋದಾಗಿತ್ತಲ್ಲ, ಅಲ್ಲಿ ಶಾಪ ಕೊಟ್ಟರು ಕೊಡಲಿ ಮುಂದೆ ಮಾಡ್ಬೋದಾಗಿತ್ತಲ್ಲ, ಯಾತಕ್ಕೆ ಶಾಪವನ್ನು ಕೊಡೋದು ನಿಲ್ಲಿಸಿದ್ರು ಅಂತ ಕೇಳಿದರೆ ಕೃಷ್ಣನಿಗೆ ಅವರ ಮೇಲೆ ಭಾರಿ ಕರುಣೆಯಂತೆ, ಭಾರಿ ಅನುಗ್ರಹ ಬುದ್ಧಿಯಂತೆ. ಅದಕ್ಕಾಗಿ ಹಾಗೆ ಮಾಡಿತ್ತು ಅವರು. ನನಗೆ ಶಾಪ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನನಗೇನು ಆಗೋದಿಲ್ಲ, ಸ್ಟ್ರೈಟ್ ಆಗಿ ಸೂರ್ಯನ ಕಲ್ಲು ಹೊಡಿತೇನೆ ಅಂತ ಹೇಳಿದ್ರೆ ಸೀದಾ ತಲೆ ಮೇಲೆ ಬಿದ್ದು ಪೀಸ್ ಆಗೋಗ್ಬಿಡ್ತಾರೆ ಮನುಷ್ಯ. ಸ್ಟ್ರೈಟ್ ಆಗೋಡ ಸ್ಟ್ರೈಟಾಗೆ ಬಿಡುತ್ತೆ ಮತ್ತದು. ಅದಕ್ಕೆ ಉಳಿಸಿದ್ದಾನೆ ಕೃಷ್ಣ ಉದಂಕರನ್ನ. ಯಾತಕ್ಕೆ ಆ ರೀತಿ ಉಳಿಸ್ಬೇಕಾಗಿತ್ತು ಅಂತ ಕೇಳಿದರೆ, ಅವನು ಒಳ್ಳೆಯ ಭಕ್ತ, ಒಳ್ಳೆಯ ಭಕ್ತ ಕೃಷ್ಣನಿಗೆ ಸೇವೆ ಮಾಡಿದ್ದ ಅಂದರೆ ಕೃಷ್ಣನಿಗಲ್ಲ, ಒಳ್ಳೆಯ ಗುರುಭಕ್ತನಾಗಿದ್ದವನು, ಗುರುಗಳ ಸೇವೆಯನ್ನು ಭಾರಿ ಚೆನ್ನಾಗಿ ಮಾಡಿದ್ದ. ಅದಕ್ಕೆ ಅವನಿಗೆ ಕೃಷ್ಣಷ್ಟು ಅನುಗ್ರಹ ಮಾಡಿದ್ದಾನೆ. ಗುರುಭಕ್ತಿ ಯಾರು ಮಾಡ್ತಾರೋ ದೇವರು ಹರಿ ಅವನು ವಿಶೇಷ ಅನುಗ್ರಹ ಮಾಡ್ತಾನೆ. ಗುರುಭ್ಯೋ ನಮಃ ಹರಿಹಿ ಓಂ. ಹರಿ ಪೂಜೆ ಮಾಡಿದ ಹರಿ ಅನುಗ್ರಹ ಅಲ್ಲ, ಗುರು ಪೂಜೆ ಮಾಡಿದ ಅನುಗ್ರಹವಾಗ್ತದೆ, ಹರಿ ಅನುಗ್ರಹವಾಗ್ತದೆ. ಅದೇ ಗುರು ಸೇವೆ ಭಾರಿ ಚೆನ್ನಾಗಿ ಮಾಡಿದ್ದ, ಅದಕ್ಕೆ ಹಾಗೆ ಮಾಡಿದರು. ಗುರು ಸೇವೆ ಏನು ಭಾರಿ ಚೆನ್ನಾಗಿ ಮಾಡಿದ್ದ ಅಂತ ಪ್ರಶ್ನೆ ಬಂತು. ಅದನ್ನು ಹೇಳ್ತಾರೆ. ಅದೇನು ಅಂತ ಹೇಳಿ ನಾಳೆ ಅಲ್ಲ, ನಾಡಿದ್ದು ನೋಡ್ತೇವೆ. ನಾಳೆ ದಿವಸ ಊರಲ್ಲಿರೋದಿಲ್ಲ, ಪ್ರವಚನ ಇರೋದಿಲ್ಲ. ನಾಳೆ ನಾಡಿದ್ದು ಎಂದಿನಂತೆ ಪ್ರವಚನ ಮುಂದುವರಿಯುತ್ತೆ. ಆಮೇಲೆ ಮಧ್ಯೆ ಬ್ರೇಕ್ ಬರೋದಿಲ್ಲ, ಇವತ್ತು ನಾಳೆ ಬಂದಾಗ ಬರೋದಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ನಡೆದು ಭಾನುವಾರ ಮಂಗಳವಾಗ್ತದೆ. ನಾಡಿದ್ರೆ ದಿವಸ ಉದಂಕನ ಒಂದು ಅಪೂರ್ವವಾದ ಗುರುಭಕ್ತಿಯ ಕಥೆ ಹೇಳ್ತಾರೆ. ಅದು ತೀರ ವಿನೂತನವಾದ ಕಥೆ. ಒಬ್ಬ ಭಕ್ತ ಗುರುಗಳ ಸೇವೆ ಹೇಗೆ ಮಾಡಿದ, ಎಷ್ಟು ವಿಚಿತ್ರ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದ, ಎಷ್ಟು ವಿಚಿತ್ರ ರೀತಿಯಲ್ಲಿ ತನ್ನ ಗುರುಕಾಣಿಕೆ ಕೊಟ್ಟು ಭಗವಂತನಿಗೆ ಗುರುವರ್ಗಕ್ಕೆ ಅಲ್ಲ ಭಗವಂತನಿಗೆ ಹೇಗೆ ಪಾತ್ರನಾದ ಅಂಬುದನ್ನು ಹೇಳುತ್ತಾರೆ. ಅದನ್ನು ನಾಡಿದ್ದು ಸಾಯಂಕಾಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ
ಪ್ರವಿಶ್ಯ ಮಮ ವಾಚ ಮಾಂ. ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃತಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಠಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವನಂ. ಶ್ರೀವತ್ಸಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಉದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾನನವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅನುಗೀತೆಯನ್ನು ಉಪದೇಶ ಮಾಡಿದ್ದಾನೆ. ಅರ್ಜುನ ತಾನು ಯುದ್ಧದ ಗಡಿಬಿಡಿಯಲ್ಲಿ ಭಗವದ್ಗೀತೆಯನ್ನು ಸರಿಯಾಗಿ ಮನನ ಮಾಡಿ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳೋದಕ್ಕಾಗಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಹೇಳು ಅಂತ ಕೇಳಿದಾಗ ಕೃಷ್ಣ ಹೇಳಿದ, ನೀನು ಅವತ್ತು ಕೇಳಿದ್ದನ್ನು ಮರ್ತಿದ್ದಿ, ಇವತ್ತು ನಾನು ಹೇಳ್ತಾ ಇದ್ದೇನೆ. ಅವತ್ತು ಹೇಳಿದಂತ ನಾನು ನಿನಗೆ ಹೇಳೋದಿಲ್ಲ. ಅವತ್ತು ಹೇಳಿದ್ದು ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ, ಅತ್ಯಂತ ಶ್ರೇಷ್ಠವಾದಂಥ ಬ್ರಹ್ಮವಿದ್ಯೆಯನ್ನು ನಾನು ಉಪದೇಶ ಮಾಡಿದ್ದೆ. ಅವತ್ತಿನ ಪ್ರಸಂಗ ಇವತ್ತಿಲ್ಲ, ಆದ್ದರಿಂದ ಹೇಳೋದಿಲ್ಲ, ಆದರೆ ಸ್ವಲ್ಪ ಹೇಳ್ತೇನೆ ಅಂಥೇಳಿ ಅನುಗೀತೆಯನ್ನು ಹೇಳಿದ. ಅರ್ಜುನ ಅದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಕೃಷ್ಣ ಧರ್ಮರಾಜನಿಗೆ ತಿಳಿಸಿ ಅಲ್ಲಿಂದ ತಾನು ದ್ವಾರಕೆಗೆ ಹೊರಡ್ತಾ ಇದ್ದಾನೆ. ನಾವು ಗಮನಿಸಬೇಕು, ಕೃಷ್ಣ ಸಾರಥ್ಯವನ್ನು ವಹಿಸಿ ಯುದ್ಧಕ್ಕೆ ಅಂತ ಬಂದವನು ಇಷ್ಟು ದಿವಸಗಳಾದರೂ ಇನ್ನೂ ವಾಪಸ್ ಹೋಗೇ ಇಲ್ಲ, ಇಲ್ಲೇ ಇದ್ದಾರೆ. ಅದನ್ನು ಗಮನಿಸಬೇಕು. ಯುದ್ಧ ಮುಗಿದು ಅನಂತರ ರಾಜ್ಯಭಾರ ಪ್ರಾರಂಭವಾಗಿ ಭೀಷ್ಮರಿಂದ ಉಪದೇಶ ನಡೆದು ಅನುಗೀತ ಉಪದೇಶವಾಗಿ ಇಷ್ಟೆಲ್ಲ ಆಗುವವರೆಗೂ ಸಹ ಕೃಷ್ಣ ಅಲ್ಲೇ ಇದ್ದಾನೆ. ಹೀಗೆ ಭಕ್ತವತ್ಸಲ ಪರಮಾತ್ಮ ಯಾರು ಹೆಚ್ಚು ಪ್ರಿಯರೋ ಅವರಲ್ಲಿ ಹೆಚ್ಚು ದಿವಸ ಇರುತ್ತಾನೆ. ಇಲ್ಲಿ ಭೀಮಸೇನಾ ದ್ರೌಪದಿಯರು ಸಾಕ್ಷಾತ್ ವಾಯು ಭಾರತೀಯರಿರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಸ್ಥಳ ಅನ್ನೋ ಕಾರಣದಿಂದ ಇಡೀ ಮಹಾಭಾರತವನ್ನು ಸರಿಯಾಗಿ ಓದಿದರೆ ಕೃಷ್ಣ ದ್ವಾರಕೆಯಲ್ಲಿದ್ದಕ್ಕಿಂತ ಹೆಚ್ಚು ಪಾಂಡವರ ಜೊತೆಗೆ ಇದ್ದಿದ್ದು ಒಟ್ಟಾಗಿ. ಅದಕ್ಕೇನೆ ಎಲ್ಲಿ ಆವವನು ದೇಹದೊಳಗಿರಲು ಹರಿತಾನಿರುವ, ಎಲ್ಲಿ ವಾಯುದೇವರಿರ್ತಾರೋ ಅಲ್ಲಿ ದೇವರು ಪೂರ್ಣ ಸನ್ನಿಧಾನವನ್ನು ಇಡುತ್ತಾನೆ ಎಂಬುದಕ್ಕೆ ನಿದರ್ಶನ. ದಾರಿಯಲ್ಲಿ ಉದಂಕ ಉತ್ತಂಕ ಅಂತಕ್ಕಂಥ ಒಬ್ಬ ಮುನಿ ಧ್ಯಾನಕ್ಕೆ ಕೂತಿದ್ದ. ಕೃಷ್ಣ ಸಂಧಾನಕ್ಕೆ ಹೋಗಬೇಕಾದ್ರೆ ಕೃಷ್ಣ ನೋಡಿದ್ದ, ಕೃಷ್ಣನನ್ನು ನೋಡಿದ್ದ. ಕೃಷ್ಣ ಇವತ್ತೇ ವಾಪಸ್ ಬರುತ್ತಿದ್ದಾನೆ ಅಂತ ಅವತ್ತಿನ ಕಥೆ ಜ್ಞಾಪಕ ಮಾಡಿಕೊಂಡ. ಕೃಷ್ಣ ಸಂಧಾನವೆಲ್ಲ ಆಯ್ತೆ ಅಂತ ಕೇಳಿದ. ಆಗ ಕೃಷ್ಣ ಹೇಳಿದ, ಸಂಧಾನ ಅಲ್ಲ, ಯುದ್ಧನೂ ಮುಗಿದೋಯ್ತು, ಕೌರವರ ವಂಶ ನಿರ್ವಂಶವಾಯಿತು, 10 ಜನ ಒಟ್ಟು ಬಿಟ್ಟರೆ ಇನ್ಯಾರು ಉಳಿದಿಲ್ಲ ಅಂತ ಹೇಳಿದಾಗ ಉದಂಕನಿಗೆ ಭಾರಿ ಸಿಟ್ಟು ಬಂತ. ಆ ಕಾಲಕ್ಕೇನೆ, ಕೃಷ್ಣ ನೀನು ಸರ್ವತಂತ್ರ ಸ್ವತಂತ್ರ ಸಮರ್ಥ, ಈ ಜ್ಞಾನ ಇದೆ, ಮತ್ತೆ ಜೊತೆಗೆ ಬೈತಾನೆ, ನೀನು ಮನಸ್ಸು ಮಾಡಿದ್ದರೆ ಯುದ್ಧ ತಪ್ಪಿಸಬಹುದಾಗಿತ್ತು, ಕುರುಪಾಂಡವರ ನಾಶವನ್ನು ತಪ್ಪಿಸಬಹುದಾಗಿತ್ತು, ನೀನು ಮನಸ್ಸು ಮಾಡಿಲ್ಲ ಅಂದ್ರೆ ಹಾಗಾಗಿದೆ, ಅದಕ್ಕೆ ನೀನೇ ಇದಕ್ಕೆ ಹೊಣೆಗಾರ ಅಂತ ಹೇಳಿ ಶಾಪಗೊಳ್ಳೆ ಕೊಡ್ತಾ ಇದ್ದಾನೆ. ಕೃಷ್ಣ ಆಗಿ ಹೇಳ್ತಾನೆ, ಹಾಗಲ್ಲ, ವಿವರಣೆಯನ್ನೆಲ್ಲ ಕೊಡ್ತಾನೆ, ನಾನು ಅವತಾರ ಮಾಡಿರೋ ಎಲ್ಲರಿಗೂ ಒಂದೇ ಫಲ ಕೊಡ್ಲಕ್ಕಲ್ಲ, ಗಮನಿಸಬೇಕು, ಎಲ್ಲರನ್ನೂ ಉದ್ಧಾರ ಮಾಡಲಿ ಯಾಕೆ ಮಾಡಲಿಲ್ಲ ಅಂತ ಕೇಳ್ತೀಯಲ್ಲ, ಸರ್ವತಂತ್ರ ವಿ ಸಿ ಸರ್ವತಂತ್ರ ಸ್ವತಂತ್ರ ಎಲ್ಲರೂ ಪಾಸ್ ಮಾಡಿಬಿಟ್ರೆ, ಮೇಷ್ಟ್ರು ಎಲ್ಲರೂ ಪಾಸ್ ಮಾಡಿಬಿಟ್ರೆ, ಅದು ಪರೀಕ್ಷೆ ಯಾತಕ್ಕಬೇಕು, ಕಾಲೇಜ್ ಯಾತಕ್ಕಬೇಕು, ಪಾಠ ಯಾತಕ್ಕಬೇಕು, ಏನೂ ಬೇಕಿಲ್ಲ, ಎಲ್ಲರೂ ಪಾಸ್ ಅನ್ನೋದಾಗಿದ್ರೆ ಇನ್ನೇನು ವ್ಯವಸ್ಥೆನೇ ಬೇಕಿಲ್ಲ. ಆ ಹಿನ್ನೆಲೆಯಲ್ಲಿ ನಾನೀಗ ಎಲ್ಲರಿಗೂ ಸದ್ಗತಿ ಕೊಡೋದಕ್ಕೆ ಬಂದಿದ್ರೆ, ಶಾಂತಿ ಸಮಾಧಾನ ಮಾಡಿಸೋಕೆ ಬಂದರೆ ಅವತಾರ ಯಾತಕ್ಕೆ ಮಾಡಬೇಕಾಯಿತು ಅಂತ ಹೇಳಿದ ಕೃಷ್ಣ. ಅವತಾರ ಮಾಡಬೇಕು ಯಾತಕ್ಕೆ, ಅವತಾರದ ಉದ್ದೇಶ ನಿನಗೆ ಗೊತ್ತಲ್ಲ ಅಂತೇಳಿ ಗೀತಾ ಶ್ಲೋಕ ಇನ್ನೊಮ್ಮೆ ಬರ್ತದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾದು ಯುಗೇ ಯುಗೇ. ನಾನು ಸಜ್ಜದರ ಸಂರಕ್ಷಣೆ ಮಾಡ್ತೇನೆ, ಪಾಪಿಗಳನ್ನು ಸಂಹಾರ ಮಾಡ್ತೇನೆ, ಅದಕ್ಕೆ ನಾನು ಧರ್ಮಸ್ಥಾಪನೆ ಮಾಡ್ತೇನೆ, ಅಧರ್ಮ ವಿನಾಶವನ್ನು ಮಾಡ್ತೀನಿ, ನನ್ನ ಉದ್ದೇಶ ಇದು. ಇಂಥ ಉದ್ದೇಶಕ್ಕೆ ತಕ್ಕಂತೆ ನಾನು ಸಾಧನೆ ಮಾಡಿಸ್ತೇನೆ ಜಗತ್ತಿಗೆ ಹೊರತು, ನಾನು ವೈಯಕ್ತಿಕವಾಗಿ ಯಾರ ಪಕ್ಷವನ್ನು ವಹಿಸ್ತಕ್ಕಂಥವನಲ್ಲ. ಪಾಂಡವರು ಕೌರವರು ಸಂಬಂಧಿಗಳಿರಬಹುದು, ಅವರು ಯುದ್ಧವನ್ನು ನಿಲ್ಲಿಸಿದರೆ ಅವರೆಲ್ಲ ಬದುಕಬಹುದಾಗಿತ್ತು, ಆದರೆ ಅದು ಮುಖ್ಯ ಅಲ್ಲ, ಧರ್ಮ ಉಳಿಬೇಕು, ದುರ್ಜನರು ಸಾಯ್ಬೇಕು. ಆ ನನ್ನ ಸಂಕಲ್ಪಕ್ಕೆ ತಕ್ಕಂತೆ ನಾನು ಮಾಡಿದ್ದೇನೆ, ಇದೊಂದೇ ರೂಪದಿಂದ ಹಾಗೆ ಮಾಡಿದ್ದಲ್ಲ, ನನ್ನ ಎಲ್ಲ ರೂಪಗಳು ಹಾಗೇನೆ, ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಹಾಗೆ ಮಾಡಿರೋದು ನಾನು. ಆದ್ದರಿಂದ ನಾನು ನೀನು ತಿಳ್ಕೊಂಡ ಹಾಗೆ ಪಕ್ಷಪಾತವನ್ನು ಮಾಡಿಲ್ಲ, ಪಾಂಡವರ ಪಕ್ಷವನ್ನು ವಹಿಸಿ ದುರ್ಯೋಧನ ನಾಶ ಮಾಡಿದ್ದೆ ತಿಳ್ಕೊಂಡಿದ್ದೆ, ಆ ರೀತಿ ಮಾಡಿಲ್ಲ, ಪಾಂಡವರು ಧರ್ಮಾತ್ಮರು, ಉಳಿತಕ್ಕಂಥ ಅರ್ಹತೆ ಇದೆ, ಉಳಿಸಿದ್ದೇನೆ, ಕೌರವರು ದುಷ್ಟರು, ಅವರು ಬದುಕಲಿಕ್ಕೆ ಅನರ್ಹರು, ಆದ್ದರಿಂದ ನಾಶ ಮಾಡಿದ್ದೇನೆ ಅಷ್ಟೇ ಹೊರತು ಇದಕ್ಕೆ ಅವರವರ ಸಾಧನೆ ಕಾರಣ. ನಾನು ಸಮ, ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸಮಹ ಅಂತ ಕರೆದಿದ್ದ, ಪರಮಾತ್ಮ ಪಕ್ಷಪಾತ ರಹಿತ, ಬಂಧುಗಳು ಅನ್ನೋ ಕಾರಣಕ್ಕೋಸ್ಕರ ಉದ್ಧಾರ ಮಾಡೋದಾಗಲಿ, ಬಂಧುಗಳು ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾಶ ಮಾಡೋದಾಗಲಿ ಭಗವಂತನ ರೀತಿ ಅಲ್ಲ ಅದು. ಯೋಗ್ಯತೆ ಇದ್ದಲ್ಲಿ ರಕ್ಷಣೆ, ಯೋಗ್ಯತೆ ಇಲ್ಲದೆ ಹೋದ ರಕ್ಷಣೆ ಇಲ್ಲ. ಅವರಿವ್ರ ಜಾತಿಗೆ ಸ್ವಂತ ಸೋದರ ಮಾವನಾದ ಕಂಸನನ್ನೇ ಕೊಂದವನು ಕೃಷ್ಣ, ಇದು ಅರ್ಥ ಮಾಡುವ ಅಭಿಮಾನದ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ದಾನೆ. ಧರ್ಮಾನುಷ್ಠಾನ ಮಾಡಲಿಕ್ಕೆ ಹೊರಟ್ರೆ, ಜ್ಞಾನ ಪ್ರಪಂಚಕ್ಕೆ ಕಾಲಿಟ್ಟರೆ ಅಭಿಮಾನದ ಪ್ರಶ್ನೆ ಬರಬಾರದು. ಅಭಿಮಾನದ ಪ್ರಶ್ನೆ ಇರೋ ಎಂದೂ ಸಹ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅವನ ಜೀವನದಲ್ಲಿ ಉಳಿದವರ ಅವರ ಇತಿಮಿತಿಗಳಿಗೆ ತಕ್ಕಂತೆ ತಾನು ಕೂಡ ಕೆಳಬೀಳುತ್ತಾನೆ. ವ್ಯಕ್ತಿ ಇನ್ನೊಬ್ಬರ ಪಕ್ಷವನ್ನು ವಹಿಸಿದರೆ ಅದು ಸರಿಯಲ್ಲ. ಧರ್ಮದ ಪಕ್ಷ ಇದ್ದಲ್ಲಿ ನಮ್ಮ ಪಕ್ಷ ಅಷ್ಟೆ, ಬಂಧು ಅಲ್ಲ, ಬಳಗ ಅಲ್ಲ, ಏನೂ ಅಲ್ಲ, ಯೋಗ್ಯರು ಬಾಂಧವ ವಿಷ್ಣು ಭಕ್ತ ಅಷ್ಟೇ ನಮ್ಮ ಬಂಧುಗಳು. ಆದರೆ ಯಾರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರಾಗಿದ್ದಾರೆ, ಬಂಧುಗಳಾಗಿದ್ದರೂ ಕೂಡ ಅವರ ತ್ಯಾಜ್ಯರೇನೆ. ಕೃಷ್ಣ ಸೋದರ ಮಾವನನ್ನು ಕೊಂದ, ಕಂಸನನ್ನ, ಪೌಂಡ್ರಕ ವಾಸುದೇವನನ್ನು ಕೊಂದ, ಶೃಗಾಲ ವಾಸುದೇವನನ್ನು ಕೊಂದ, ಅಣ್ಣಂದಿರವರಿಬ್ಬರು ಕೂಡ, ವಸುದೇವನ ಮಕ್ಕಳೇ ಅವರೆಲ್ಲ ಕೂಡ, ತಾಯಂದ್ರೆ ಬೇರೆ ಹೊರತು ಸದ್ಯ ಅಣ್ಣಂದಿರು ಕೃಷ್ಣನಿಗೆ. ಬಹುಶಃ ಕೃಷ್ಣಾವತಾರದಲ್ಲಿ ಪರಮಾತ್ಮ ಒಂದು ಹೊಸ ತತ್ವವನ್ನು ಜಗತ್ತಿಗೆ ತೋರಿಸಿದ್ದಾನೆ. ಬಂಧುಗಳನ್ನೇ ಅರ್ಜುನನಿಗೆ ಹೇಳ್ತಾ ಗೀತೆಯಲ್ಲಿ ಹೇಳಿದ್ದಾನೆ, ಬಂಧುಗಳು ಮೊದಲಾದವರು ಮುಖ್ಯ ಅಲ್ಲ, ಆತ ತಾಯಿಗಳಾದ್ರೆ ಸಂಹಾರ ಮಾಡಬೇಕು ಅವರನ್ನು. ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ಆಚಾರ್ಯರು ತಾತ್ಪರ್ಯ ಹೇಳ್ತಾರಲ್ಲಿ, ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳನ್ನ, ನಾರಾಯಣ ದ್ವೇಷ ಅನುಬಂಧಿಗಳನ್ನ ನಿಗ್ರಹ ಮಾಡಲು ಕ್ಷತ್ರಿಯರ ಪರಮಧರ್ಮ ಅಂತ ಉಪದೇಶ ಮಾಡಿದ್ದಾನೆ ಗೀತೆಯೊಳಗೆ. ಅದರಂತೆ ತಾನು ನಡ್ಕೊಂಡಿದ್ದಾನೆ, ಕಂಸನನ್ನು ಕೊಂದ, ಪೌಂಡ್ರಕ ವಾಸ್ತೇವ, ಶೃಗಾಲ ವಾಸ್ತೇವ, ಎಷ್ಟು ಜನ ಸಂಹಾರ ಮಾಡಿರೋ ಕೃಷ್ಣ, ಎಲ್ಲ ಬಂಧು ಬಾಂಧವರೇನೆ, ಅತಿ ಹತ್ತಿರದ ಸಂಬಂಧಿಗಳು. ಇನ್ನು ಭೀಮಸೇನದೇವರು ದುರ್ಯೋಧನನ್ನು ಕೊಂದರಲ್ಲ, ಹತ್ತಿ ಅಣ್ಣನೇ, ಕೃಷ್ಣ ತನ್ನಣ್ಣನ್ನು ಕೊಂದ, ಭೀಮಸೇನ ತನ್ನಣ್ಣನ ಕೊಂದ, ಅಷ್ಟೇ. ಹರಿಯು ಕೊಂದಿದ್ದು ಅಣ್ಣನನ್ನ, ವಾಯುದೇವರು ಕೊಂದಿದ್ದು ಅಣ್ಣನನ್ನ, ಅರ್ಜುನ ಕೊಲಿಸಿದ್ದು ಅಣ್ಣನನ್ನೇ, ಕರ್ಣನನ್ನ. ವ್ಯತ್ಯಾಸ ಇಷ್ಟೇ, ಕೃಷ್ಣನಿಗೆ ತನ್ನ ಪೌಂಡ್ರಕ ವಾಸುದೇವ ಅಣ್ಣ ಲೋಕದೃಷ್ಟಿಯಲ್ಲಿ ಗೊತ್ತಿದ್ದು ಕೊಂದ, ಶೃಗಾಲ ವಾಸುದೇವನನ್ನು ಹಾಗೆ ಕೊಂದ, ಭೀಮಸೇನ ದುರ್ಯೋಧನ ಅಣ್ಣ ಅಂತ ಗೊತ್ತಿದ್ರೂ ಕೊಂದ, ಅರ್ಜುನ ಕರ್ಣನನ್ನು ಕೊಲ್ಲಬೇಕಾದ್ರೆ ಗೊತ್ತಿದ್ದಿಲ್ಲ, ಅಷ್ಟೇ ವ್ಯತ್ಯಾಸ. ಗೊತ್ತಾದ್ರೆ ಸ್ವಲ್ಪ ಮಿಡಿಕಿದ, ಆದರೆ ಯಾವುದೇ ವಿಧವಾದ ಬಾಂಧವ್ಯವನ್ನು ಮುಂದೆ ಮಾಡದೇನೆ ನಿಷ್ಕಪಟವಾಗಿ ನಿಷ್ಪಕ್ಷಪಾತವಾಗಿ ಅಯೋಗ್ಯರನ್ನ ಸಂಹಾರ ಮಾಡಿ ಯೋಗ್ಯರನ್ನ ಉದ್ಧಾರ ಮಾಡತಕ್ಕಂಥದ್ದು ಭಗವಂತನ ಶ್ರೇಷ್ಠವಾದಂಥ ಗುಣ. ಅದನ್ನು ಗುಣತ್ತೇನೆ ಉಪಾಸನೆ ಮಾಡಬೇಕು ಹೊರತು ದೋಷವನ್ನಾಗಿ ಅಲ್ಲ. ಇವತ್ತು ನ್ಯಾಯಾಧೀಶ ಬಂಧುತ್ವ ಮೊದಲಾದ ಯಾವುದನ್ನೂ ನೋಡದೇನೆ
ಶಿಕ್ಷೆ ಕೊಟ್ಟರೆ ಅವನನ್ನು ಗ್ರೇಟ್ ಜಡ್ಜ್ ಅಂತ ಕರೀತಾರೆ. ಬಂಧುಗಳನ್ನ ಕಾರಣಕ್ಕೆ ಶಿಕ್ಷೆ ಕಡಿಮೆ ಮಾಡೋದು, ದ್ವೇಷಗಳನ್ನ ಕಾರಣ ಶಿಕ್ಷೆ ಜಾಸ್ತಿ ಮಾಡೋದು, ಆ ನ್ಯಾಯಾಧೀಶನಲ್ಲ. ಇವತ್ತು ನ್ಯಾಯಾಧೀಶ ನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕೆ ಹೊರತು ಬಂಧುತ್ವಕ್ಕೆ ನ್ಯಾಯ ಸಲ್ಲಿಸ್ಬಾರ್ದು. ಎದುರಿರ್ತಾರೆ ಬಾಂಧವರು ನಮ್ಮ ಕೈ ಬಿಟ್ಬಿಟ್ರೆ ಹೇಗೆ? ಆ ರೀತಿ ಎಲ್ಲರೂ ಹೇಳಿದ್ರೆ ಕೊನೆ ಗತಿಯೇನಾಗಬೇಕು? ಬಾಂಧವ್ಯದ ಹೆಸರಲ್ಲಿ ಧರ್ಮ ಉಳಿಯೋದು ಹೇಗಾಗಿತ್ತು? ಲೋಕದ ಧರ್ಮನೇ ಉಳಿಯೋದಿಲ್ಲ, ಇನ್ನು ಬೇರೆ ಯಾವ ಧರ್ಮ ಉಳಿಬೇಕು? ಇವತ್ತು ಬಸ್ ಟಿಕೆಟ್ ರಿಸರ್ವೇಷನ್ ಆಗಿರ್ತದೆ ಫುಲ್ಲು, ಡ್ರೈವರ್ಗೆ ಕ್ಲೋಸ್ ಯಾರು ಅಣ್ಣನೇ ಬರ್ತಾನೆ, ಕುಡ್ಸಕ್ಕೆ ಬರೋದಿಲ್ಲ ಅವನು. ಹಾಗೆ ಮಾಡಿಸಿ ಅವನ ಮನೆಗೆ ಹೋಗಬೇಕಾಗುತ್ತೆ ಅಷ್ಟೇ. ಇನ್ನೊಂದು ಬಸ್ ವ್ಯವಸ್ಥೆ ಮಾಡಬೇಕೆ ಹೊರತು ಬಕ್ಲೆ ಬೇಕಾದ್ರೆ ಎನ್ಮೆ ಕುಡಿಸ್ಕೋಬೋದೆ ಹೊರತು ಅವನು ಇಳಿಸಿ ಕುಡ್ಸಕ್ಕೆ ಬರೋದಿಲ್ಲ. ಅದು ಇವನು ಆಫೀಸರ್ ಇರ್ಬೋದು, ಅಲ್ಲಿ ಸಾಮಾನ್ಯ ಹಳ್ಳಿಗನೇ ಇರ್ಬೋದು, ಇಳಿಸಕ್ಕೆ ಬರೋದಿಲ್ಲ. ಅದನ್ನು ಟಿಕೆಟ್ ತಗೊಳ್ಳೋ ಕರ್ತವ್ಯ ತಗೊಂಡಿದ್ದಾನೆ ಮುದೋಯ್ತು. ಮತ್ತು ಆ ರೀತಿ ಪಾಲನೆ ಮಾಡದೆ ಹೋಗಿದ್ರೆ ಯಾರು ಯಾವರಿಗೆ ಹೋಗಿ ಗ್ಯಾರಂಟಿನೇ ಇರ್ತಿರಲಿಲ್ಲ. ಧೈರ್ಯ ಇಳಿಸಿ ಹೋಗ್ತೇವೆ ಅಂತ ಹೇಳಕ್ಕೆ ಬರ್ತಿದ್ದಿಲ್ಲ. ಯಾಕೆಂತ ಕೇಳಿದ್ರೆ ಯಾರು ಇಳಿಸ್ತಾರೋ ಯಾರಿಗೆ ಗೊತ್ತೊಂದು ಯೋಚನೆ ಬರೋದು. ಇಲ್ಲಿ ಬಾಂಧವ್ಯವನ್ನು ಇವತ್ತಿನ ಜನನೆ ನೋಡ್ತಾ ಇಲ್ಲ, ಭಗವಂತ ಹೇಗೆ ನೋಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಂಧುತ್ವಾದಿಗಳು ಸೆಕೆಂಡರಿ, ಅವೆಲ್ಲ ಅನಂತರದ್ದು. ಮೂಲಭೂತವಾದ ಯೋಗ್ಯತೆ ಮುಖ್ಯ. ಹಿರಣ್ಯಕಶಿಪು ಪ್ರಹ್ಲಾದ, ಹಿರಣ್ಯಕಶಿಪು ತಂದೆ, ಪ್ರಹ್ಲಾದ ಮಗ. ದ್ವೇಷ ಮಾಡಿದ ಇಬ್ಬರೂ ಮಾಡಬೇಕಾಗಿತ್ತು ಅಪ್ಪ ಮಗ ಅಂಥೇಳಿ, ಉದ್ಧಾರ ಮಾಡಿದ ಇಬ್ಬರೂ ಮಾಡಬೇಕಾಗಿತ್ತು ಅಪ್ಪ ಮಗ ಅಂಥೇಳಿ. ಕೃಷ್ಣ ಮಾಡಲಿಲ್ಲವ, ನರಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನು ಕೊಲ್ತಾನೆ, ಪ್ರಹ್ಲಾದನ ಉಳಿಸ್ತಾನೆ. ಯಾತಕ್ಕೆ? ತಾನು ಗುಣ ಇದ್ದಲ್ಲಿ ರಕ್ಷಣೆ ಕೊಡ್ತೇನೆ, ದೋಷ ಇದ್ದಲ್ಲಿ ನಾಶ ಮಾಡ್ತೇನೆ, ಇಷ್ಟೇ ಪರಮಾತ್ಮನ ಸಂಕಲ್ಪ. ಇದನ್ನೆಲ್ಲ ತಿಳ್ಕೊಂಡ್ರೆ ಉದಂಕ, ನೀ ತಪ್ಪು ತಿಳ್ಕೊಂಡಿದ್ದಿ ಅಂತ ಹೇಳಿದಾಗ ಉದಂಕನಿಗೆ ಅರ್ಥವಾಯಿತು. ಆ ಕೃಷ್ಣ ನೋಡುತ್ತ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ, ಹಾಗೆಲ್ಲ ತಿಳಿತು. ನಾ ಧರ್ಮ ಸಂಸ್ಥಾಪನೆ ಬಂದವನು, ನಾನು ರೇಡ್ ಮಾಲಕ್ ಬಂದಿರ್ತಾರೆ, ಯಾರೋ ಬಂದ್ರೆ ಕಳ್ಳ ಅಂತಾರೆ, ವಿಸಿಟಿಂಗ್ ಕಾರ್ಡ್ ಕಾರ್ಡ್ ತೋರಿಸಿದ ತಕ್ಷಣ ಬಿಟ್ಬಿಡ್ತಾರೆ. ಇವತ್ತು ಕಾರ್ಡ್ ತೋರಿಸಿದ್ರೇನೆ ಸಾರಿ ಸಾರ್ ಅಂತಾನೆ, ಏನು ವಿಶ್ವರೂಪ ತೋರಿಸಿದ ಕೇಳಬೇಕಾ? ಯೂನಿಫಾರ್ಮ್ನಲ್ಲಿ ಬಂದರೆ ಯಾರು ಏನೋ ಮಾತಾಡಕ್ ಬರೋದಿಲ್ಲ, ಯೂನಿಫಾರ್ಮೇ ಇಂಡಿಕೇಶನ್. ಅದು ಭಗವಂತನ ಯೂನಿಫಾರ್ಮ್ ಅಂದ್ರೆ ವಿಶ್ವರೂಪನೇ. ಇವತ್ತು ಯಾರು ಭಗವಾನ್ ಅಂತ ಕರ್ಕೋತಾರಲ್ಲ, ಬಾ ವಿಶ್ವರೂಪ ತೋರಿಸಿ ಅಂತ ಕೇಳಬೇಕು. ಗೋವಿಂದ ಅವರೆಲ್ಲ ಬ್ಲಾಕ್ ಮನಿ ತೋರಿಸಬೇಕಾಗ್ತದೆ ಅಷ್ಟೇ, ವಿಶ್ವರೂಪ ಅಂದ್ರೆ ಇನ್ನೇನು ಇರೋದಿಲ್ಲ ಅಲ್ಲಿ. ಆದರೆ ಭಗವಂತನ ವಿಶ್ವರೂಪ ಎಂಥದ್ದು! ವಿಶ್ವರೂಪದ ಕಾನ್ಸೆಪ್ಟೇ ತೀರ ದೇವರ ಅಸಾಧಾರಣವಾದಂಥ ಹಿರಿಮೆ. ಅದು ಅದನ್ನೆಲ್ಲ ತಿಳಿಸಿಕೊಟ್ಟಾಗ ಅರ್ಥವಾಯಿತು. ಉದಂಕಬನಿ ಪಶ್ಚಾತ್ತಾಪ ಪಟ್ಟ, ಕೃಷ್ಣ ಕೇಳಿದ. ಇಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಬಂತು. ಉದಂಕರು ಶಾಪ ಕೊಟ್ಟಿದ್ರೆ ಏನಾಗ್ತಿತ್ತು? ಕೃಷ್ಣನಿಗೆ ಏನೂ ಆಗ್ತಿದ್ದಿಲ್ಲ. ಉದಂಕಮುನಿ ಭಾರಿ ಭಾರಿ ಪಜ್ಜಿತಿ ಪಡ್ತಿದ್ದ. ತಾನು ಮಾಡಿದ ಎಷ್ಟೋ ಪುಣ್ಯ ಕಳ್ಕೊಂಡು ಬಿಡ್ತಾ ಇದ್ದ. ಆ ಪುಣ್ಯ ಕಳ್ಕೊಳ್ಳಬಾರದು ಅಂತ ಕೃಷ್ಣ ರಕ್ಷಣೆ ಮಾಡಕ್ಕೆ ಹಾಗೆ ಮಾಡದ. ಕೆಡಿರ್ತಾರೆ ಅವನೇನೋ ಬೈಕೊಂಡು, ನೀನು ಮಾತ್ರ ಬೈಬೇಡ ನೋಡು ವಿಷಯ ಹೇಗಿದೆ, ಬೈದು ಪಾಪ ಕಟ್ಕೋಬೇಡ ಅಂತಾರಲ್ಲ. ಹಾಗೊಂದು ಯೋಚನೆ ಬಂತು. ಆ ರೀತಿ ಸಾಮಾನ್ಯವಾಗಿ ಎಲ್ಲರ ಇವತ್ತು ಗೌತಮರ ಹೆಚ್ಚಿನ ಪುಣ್ಯ ಹೋಗಬೇಕಾದ್ರೂ ಅದೇ ನಡೆದಿದ್ದು, ಮಾಂಡವರ ಹೆಚ್ಚಿನ ಪುಣ್ಯ ಹೋಗಬೇಕಾದ್ರೂ ಹಾಗೆ ನಡೆದಿದ್ದು, ಗಾಂಧಾರಿ ಶಾಪ ಕೊಟ್ಟ ನಡೆದಿದ್ದು ಅದೇನೆ. ಅವರೆಲ್ಲ ಪುಣ್ಯ ಮಾಡಿದವರೇನೆ. ಅವರು ಪುಣ್ಯ ಮಾಡಿದ್ರು ಕೂಡ ಕೃಷ್ಣ ಅವ್ರ ಪುಣ್ಯ ಹೆಚ್ಚಿನ ಪುಣ್ಯ, ಅದು ಕಡಿಮೆ ಆಗಬೇಕು ಅಂತ ಹೇಳಿ ಅವ್ರ ಕೈ ಶಾಪ ಕೊಡಿಸಿ ತಾನು ಅವರ ಎಷ್ಟು ದಕ್ಕಬೇಕು ಅಷ್ಟು ಮಾತ್ರ ದಕ್ಕಿಸಿದ. ಇವರು ಮಾತ್ರ ಹಾಗೆ ಮಾಡ್ತಾ ಇಲ್ಲ, ಶಾಪ ಕೊಡಬಾರದು, ಇದು ಪುಣ್ಯ ಹೋಗಬಾರದು ಅಂತ ಹೇಳಿ ಕೃಷ್ಣ ಹಾಗೆ ಮಾಡ್ತ. ಈಗೊಂದು ಪ್ರಶ್ನೆ ಕೇಳ್ತಾನೆ ಜನಮೇಜಯರಾಜ. ಕೃಷ್ಣ ಅವರು ಯಾರಿಗೂ ತೋರಿಸ್ತಾ ಇದ್ದ ವಿನಾಯಿತಿಯನ್ನ ಇವನಿಗೆ ಯಾಕೆ ತೋರಿಸ್ಬೇಕಾಗಿತ್ತು? ಮನೆಗೆ ಹೋದ್ರೆ ಹೋಗ್ಲಿ, ಪುಣ್ಯ ಅಂತ ಯಾಕೆ ಅನ್ನಬಾರ್ದಾಗಿತ್ತು ಅಂದರೆ ಬಹಳ ವಿಶೇಷ ಒಂದು ಉತ್ತರ ಕೊಡ್ತಾ ಇದ್ದಾರೆ. ಅದನ್ನು ಕೇಳಿದಾಗ ನಮಗೆ ಸಾಧನೆಯ ಹೊಸ ಮುಖ ಗೊತ್ತಾಗ್ತದೆ. ಉಡದವರು ಪುಣ್ಯ ಮಾಡಿದ್ರು ಹೆಚ್ಚಾಗಿತ್ತು, ಅದಕ್ಕೆ ತೆಗೆದ ಕೃಷ್ಣ. ಆದರೆ ಇವನು ಪುಣ್ಯ ಅಂಥದ್ದಲ್ಲ, ಇವನ ಪುಣ್ಯ ಗುರುಸೇವೆ ಮಾಡಿ ಬಂದ ಪುಣ್ಯ, ಅದು ಹಾಳಾಗಬಾರ್ದು ಅಂತ ಹಾಗೆ ಮಾಡಿದ್ನಂತೆ. ಇವತ್ತು ನೋಡಿದರೆ ಎಲ್ಲರಿಗೂ ಕನ್ಸೆಷನ್ ಕೊಡಿದ್ರೆ ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಕೊಡ್ತಾರೆ ಜಾಸ್ತಿ. ಸ್ಟೂಡೆಂಟ್ ಅಂದರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಯಾವಾಗಲೂ ಕೂಡ, ವಿದ್ಯಾರ್ಥಿ ಅಂದರೆ ಕೆಲವು ವಿನಾಯಿತಿ ಕೊಟ್ಟು ಬಿಡ್ತಾರೆ. ವಿದ್ಯಾರ್ಥಿ ಲೌಕಿಕ ವಿದ್ಯೆಯನ್ನು ಓದ್ತಾನೆ ಅನ್ನೋದಕ್ಕೆ ಅವನು ಸ್ವತಃ ಪ್ರಿಫರೆನ್ಸ್ ಅವನಿಗೆ. ಇನ್ನು ಅಧ್ಯಾತ್ಮ ವಿದ್ಯೆ ಓದನ ಎಷ್ಟು ಪ್ರಿಫರೆನ್ಸ್ ಸಿಗ್ತದೆ? ಅವನು ಗುರುಭಕ್ತ, ಅದಕ್ಕಾಗಿ ಉದ್ಧಾರ ಮಾಡಿದ ಪರಮಾತ್ಮ. ಅಂದರೆ ಎಲ್ಲ ದ್ವೇಷಗಳನ್ನು ಪರಮಾತ್ಮ ಕ್ಷಮಿಸಿದ್ರೆ ಕ್ಷಮಿಸ್ತಾನಂತೆ, ಗುರುದ್ವೇಷ ಕ್ಷಮಿಸೋದಿಲ್ಲ. ಎಲ್ಲ ಪುಣ್ಯಗಳನ್ನು ಬೇಕಾದ್ರೆ ಪರಮಾತ್ಮ ತೆಗಿತಾನಂತೆ, ಗುರುಭಕ್ತಿಯ ಪುಣ್ಯ ಮಾತ್ರ ತೆಗೆಯೋದಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿ ಪುಣ್ಯ ಬೇಸಿಕ್ ಅದು. ಅದು ಒಂದು ಹೋಯಿತು ಅಂದರೆ ಅವನ ಮೋಕ್ಷದ ಹಾದಿನೇ ಮುಚ್ಚದಂತೆ ಲೆಕ್ಕ. ಇನ್ಯಾವ ಪಾಪವನ್ನು ಕೂಡ ಮನುಷ್ಯ ಕಷ್ಟಪಟ್ಟು ತಿದ್ದುಕೊಳ್ಳಬಲ್ಲ. ಆದರೆ ಗುರುದ್ವೇಷಾದಿ ಪಾಪಗಳನ್ನು ಮಾತ್ರ ಯಾವ ಕಾಲಕ್ಕೂ ತಿದ್ದುಕೊಳ್ಳೋದಕ್ಕಾಗೋದಿಲ್ಲ. ಅದೇ ರೀತಿ ಯಾವ ಪುಣ್ಯ ಬೇಕಾದ್ರೂ ಮನುಷ್ಯ ಕಳ್ಕೊಳ್ಳಬಲ್ಲ. ಗುರುಸೇವೆ ಮಾಡಿದ ಪುಣ್ಯ ಮಾತ್ರ ಶಾಶ್ವತ ಜನ್ಮ ಜನ್ಮಕ್ಕೆ ಉಳಿತಕ್ಕಂಥ ಪುಣ್ಯ. ಅದನ್ನೇ ಟೀಕಾಕೃತ್ವಾದರೂ ನ್ಯಾಯಸುಧೆಯಲ್ಲಿ ಹೇಳಿತ್ತು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಈ ಮಾತನ್ನು ಗಮನಿಸಬೇಕು ನಾವು. ಗುರುಗಳ ಅನುಗ್ರಹ ಅದು ಹಾಳಾಗೋದಿಲ್ಲ ಅಲ್ಲ, ಇನ್ನು ಹೆಚ್ಚುತ್ತಾ ಹೋಗ್ತದೆ ಅಂತ ಹೇಳುತ್ತಾರೆ. ಗುರುಗಳ ಅನುಗ್ರಹ ಇನ್ನು ವರ್ಧಿಸ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಆದರೆ ಉಳಿದವುಗಳು ಉಳಿಬಹುದು, ಬೇಕಾದ್ರೆ ಹೋಗ್ಬಹುದು. ಉದಂಕನ ಪುಣ್ಯ ಅಂಥ ಪುಣ್ಯ, ಅದಕ್ಕೆ ಪರಮಾತ್ಮ ಉಳಿಸ್ತ ಹಾಗೆ ಕೇಳ್ತಾರೆ. ಹಾಗಿದ್ದರೆ ಶಿಷ್ಯರೆಲ್ಲ ಗುರುಗಳ ಹತ್ರ ಓದಿರ್ತಾರೆ, ಗುರುಭಕ್ತಿ ಮಾಡಿರ್ತಾರೆ, ಇಂದೇನು ಭಾರಿ ಸ್ಪೆಷಾಲಿಟಿ ಈ ಮಧ್ಯೆ ಅಂತ ಪ್ರಶ್ನೆ ಇದೆ. ಉದಂಕ ಏನಂತ ಸ್ಪೆಷಲ್ ಗುರು ಸೇವೆ ಮಾಡಿದ್ದ ಅದನ್ನು ಹೇಳೋದಕ್ಕೆ ಹೊರಡ್ತ. ಗೌತಮರು ನಾವೆಲ್ಲ ಏನು ಪ್ರಸಿದ್ಧ ಗೌತಮರ ಕಥೆ ಕೇಳಿದ್ದೇವೆ. ಯಾವ ಗೌತಮರು ಅಹಲ್ಯಗೆ ಶಾಪ ಕೊಟ್ರಲ್ಲ ಆ ಗೌತಮರ ಕಥೆನೇ ಇದು. ಗೌತಮ ಅಹಲ್ಯ ದಂಪತಿಯರು ಒಳ್ಳೆ ಗುರುಕುಲ ನಡೆಸ್ತಾ ಇದ್ರು. ಗೌತಮರು ಬಹಳ ಪ್ರಸಿದ್ಧರಾದಂಥ ಋಷಿಗಳವರು, ತುಂಬ ದೊಡ್ಡ ಆಶ್ರಮದಲ್ಲಿ ನಡೆಸ್ತಾ ಇದ್ರು. ಅವರ ಹತ್ರ ಶಿಷ್ಯರುಗಳು ಬರೋದು, ಪಾಠ ಹೇಳಿಸ್ಕೊಳ್ಳೋದು, ಮಂಗಳ ಮಾಡೋದು, ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು ನಡೆದಿತ್ತು. ಸಾವಿರಾರು ಶಿಷ್ಯರುಗಳನ್ನು ತಯಾರು ಮಾಡಿದರು ಗೌತಮ ಮುನಿಗಳು. ಆ ರೀತಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಉದಂಕ ಅಂತ ಒಬ್ಬ ಶಿಷ್ಯ, ಆತ ಸೀನಿಯರ್ ಮೋಸ್ಟ್ ಶಿಷ್ಯ. ಆ ಲೆಕ್ಕದೊಳಗೆ ಎಷ್ಟೋ ವರ್ಷ ಆಗಿತ್ತಂತ ಬಂದುಬಿಟ್ಟು, ಭಾರಿ ಹಳೆಯ ಶಿಷ್ಯ. ಎಲ್ಲರೂ ಬರೋದು, ಮಂಗಳ ಮಾಡ್ಕೊಂಡು ಹೋಗೋದು ನಡೆದಿತ್ತು. ಈತನ ಮಾತ್ರ ಕಳಿಸ್ಕೊಟ್ಟಿದ್ದಿಲ್ಲ ಗುರುಗಳು, ಇಟ್ಕೊಂಡ್ಬಿಟ್ಟಿದ್ರು ಹಾಗೆ ಪರ್ಮಿಟ್ ಇಟ್ಕೊಂಡ್ಬಿಟ್ಟಿದ್ರು. ಆತ ಅವಾಗ ಯೋಚನೆ ಮಾಡಲಿಲ್ಲ, ಸುಮ್ಮನೆ ಇದ್ದು ಬಿಟ್ಟು ಆರಾಮವಾಗಿ. ಗುರುಗಳು ಯಾತಕ್ಕೆ ಕಳಿಸ್ಲಿಲ್ಲ ಅಂತ ಕೇಳಿದ್ರೆ ಭಾರಿ ಪ್ರೀತಿ ಅವನ ಮೇಲೆ, ಅವನು ಹೋಗಬಾರದು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ರಂತೆ. ತುಂಬ ದಿವಸ ಆಗೋಯ್ತು. ಬರ್ತಾ ಬರ್ತಾ ಕೊನೆಗೆ ಉದಂಕನಿಗೆ ವೃದ್ಧಾಪ್ಯನೂ ಬಂದುಬಿಡುತ್ತೆ, ವಯಸ್ಸು ಆಗೋಯ್ತು, ಮುದುಕನಾಗಿಬಿಟ್ಟ. ಹಾಗೇನೆ ಗುರು ಸೇವೆ ಮಾಡ್ತಾ ಮಾಡ್ತಾ ಪಾಠ ಕೇಳ್ತಾ ಕೇಳ್ತಾನೆ ಮುದುಕನೂ ಆಗಿಬಿಟ್ಟ. ಆತನಿಗೆ ಅದು ಎಚ್ಚರಣೆನ ಮೈ ಮೇಲೆ, ತಾನು ಮುದುಕನಾಗಿದ್ದೀನಿ ಗೊತ್ತೇ ಆಗಿಲ್ಲ, ಅಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದಾನೆ. ಒಂದು ದಿವಸ ಗುರುಗಳ ಮನೆಗೆ ಈ ಸೌದೆ ತರಬೇಕಾಗಿತ್ತು, ಸೌದೆ ತರಬೇಕಾಗಿತ್ತು. ಅದಕ್ಕಾಗಿ ಆತ ಅಡವಿಗೆ ಹೋದ, ಸೌದೆ ತಂದ. ಹಿಂದಿನ ಕಾಲಕ್ಕೆ ಯಾರು ಏನೇ ಆಗಿರಲಿ, ಗುರು ಸೇವೆ ಅಂದರೆ ಫಿಸಿಕಲ್ ಸೇವೆನೇ ಮಾಡಬೇಕಾಗಿತ್ತು. ರಾಜ ಮಹಾರಾಜರು ಬೇಕಾದ್ರೂ ಆಗಿರಲಿ, ಅವರು ಫಿಸಿಕಲ್ ಸೇವೆನೇ ಮಾಡಬೇಕಾಗಿತ್ತು. ಇವತ್ತಾಗಲ್ಲ, ಅವ್ರ ಮಠ ಕೂಡ ಡ್ರೈವರ್ನ ಕಳಿಸಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪಂಚಾವರ್ತಿ ನೀರ ಮಾಡಿಸಿಕೊಂಡು ಅಂತ ಕಳಿಸಿಬಿಡ್ತಾರೆ. ಅವರು ಅವನಿಗೆ ಭಾರಿ ವೈಭವದಿಂದ ಎಲ್ಲರೂ ಬಿಟ್ಟು ಅವನು ಕಳಿಸಿಕೊಟ್ಟು ಪ್ರಸಾದ ಕೊಟ್ಟು ಕಳಿಸಿಬಿಡ್ತಾರೆ. ಅಚ್ಚಕರುಗಳು ಹಿಂದೆ ಆಗಿರಲಿ, ಅಂಥವನಾರ ಆಗಿರೋನಿ. ಇವತ್ತು ಒಂದು ಉಳ್ಕೊಂಡಿದೆ, ಅವನು ಪ್ರಧಾನಮಂತ್ರಿ ಮಗನಾಗಿದ್ದರೂ ಕೂಡ ಎಳೆದು ಎಲ್ಲ ಹುಡುಗರತ್ತೆ ಡೆಸ್ಕ್ ಮೇಲೆ ಕೊಡಬೇಕು ಅಂತ ಸೇರಾಗಿ ಕೊಡಿಸೋದಿಲ್ಲ ಅವನನ್ನು. ಅದು ಮೈಸೂರು ಮಹಾರಾಜರ ಮಕ್ಕಳು ಓದಬೇಕಾದ್ರೂ ಕೂಡ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಜೊತೆಗೆ ಕೊಡ್ಬೋದು, ಬೇಕಾದ್ರೆ ಮುಂದೆಗಿಂದ ಕೂಡಿಸ್ಬೋದು ಅಷ್ಟೇ ಹೊರತು ಸ್ಪೆಷಲ್ ಚೇರಾಗಿ ಕೂಡಿಸೋದಿಲ್ಲ ಅವರನ್ನು. ಯಾರು ಕೂಡಿಸಿದ್ರೆ ಸ್ಕೂಲ್ ಡಿಸಿಪ್ಲೈನೇ ಹೋಗಿಬಿಡ್ತದೆ ಆಮೇಲೆ. ಅಂಥವ್ರಿಗೆ ಮನೆಯಲ್ಲೇ ಪಾಠಶಾಲೆ ಮಾಡಿಕೊಳ್ಳಿ, ಇಲ್ಲಿ ಸೇರಾಗಿ ಸೇರಿದ್ರೆ ಅದರಂತೆ ಇರಬೇಕು, ಇದು ನಿಯಮ ಇದು. ಆ ಹಿನ್ನೆಲೆಯಲ್ಲಿ ಅವರು ಹಾಗೆ ಮಾಡಬೇಕಾಗಿತ್ತು, ಕರ್ತವ್ಯ ಇತ್ತು, ಹಾಗೆ ನೋಡ್ಕೊಂಡಿದ್ರು ಕೂಡ. ಅಷ್ಟು ವಯಸ್ಸಾದ ಆತ ಆಗಲೂ ಸೌದೆ ತರ ಕೆಲಸಕ್ಕೆ ಹೋಗಿದ್ದ, ಸೌದೆನ ಹೊತ್ಕೊಂಡು ಬಂದ. ಈಗ ವಯಸ್ಸಾಗಿದೆ ಪಾಪ, ಮೊದಲಷ್ಟು ಚಟುವಟಿಕೆಯಿಂದ ಓಡಾಡಕ್ಕೆ ಆಗ್ತಾ ಇಲ್ಲ. ತಂದ ಭಾರ ಅನ್ನಿಸ್ತು, ಪಾಪ ಹೊರೆ ಹೊತ್ಕೊಂಡು ಆಶ್ರಮಕ್ಕೆ ಬಂದ, ಭಾರ ಅನ್ನಿಸ್ತು. ಧಪ್ಪ ಅಂತ ಹೇಳಿ ಕೆಳ ಬಿದ್ದು ಬಿಡ್ತದೆ, ತಲೆ ಮೇಲಿತ್ತಲ್ಲ, ಸೊ ಕೂದಲು ಸಮೇತನೂ ಬಿದ್ದು ಸಿಕ್ಕಾಕೊಂಡ್ಬಿಡ್ತ, ಕೂದಲು ಸಿಕ್ಕಾಕೊಂಡ್ಬಿಟ್ಟಿತ್ತು, ಅದು ಸಮೇತ ಬಿತ್ತು. ಬಿಡಿಸ್ಕೊಳ್ಳೋಕ್ಕೆ ಅಂತ ಕೂದಲು ನೋಡ್ತಾನೆ, ಬಿಳಿ ಕೂದಲು. ಅವಾಗ ಗೊತ್ತಾಯ್ತಂತೆ ತಾನು ಮುದುಕನಾಗಿದ್ದೆ ಅಂತ ಹೇಳಿ ಪುಣ್ಯಾತ್ಮನಿಗೆ. ಅಯ್ಯೋ ನಾ ಮುದುಕನಾಗಿಬಿಟ್ಟಿದ್ದೆ ಅಂತ ಬಿಳಿ ಕೂದಲು ನೋಡಿಕೊಂಡು ಗಾಬರಿ ಆಗಿಬಿಟ್ಟಂತೆ. ನಮಗೆ ಆಶ್ಚರ್ಯ, ಅಷ್ಟು ಸಹ ಗೊತ್ತಿದ್ದಿಲ್ಲ ಅವನಿಗೆ ಬಿಳಿ ಕೂದಲು ಅಂತ ಕೇಳಿದರೆ. ನಮಗೆಲ್ಲ ಯಾತಕ್ಕೆ ಗೊತ್ತಾಗ್ತದೆ, ಗೌರವ ಹಸಿರು ಕರಡಿ ನೋಡ್ಕೊತಾನೆ ಗೊತ್ತಾಗ್ತದೆ. ಅದು ಕರಡಿ ನೋಡ್ಕೊಂಡಿರಲಿಲ್ಲ, ಯಾಕೆಂದರೆ ಬ್ರಹ್ಮಚಾರ್ಯ ಕರಡಿ ನೋಡ್ಕೊಳ್ಬಾರದಂತ ನಿಯಮ. ಇವತ್ತು ಬ್ರಹ್ಮಚಾರಿ ನಿಯಮನೇ ಇಲ್ಲ, ಬ್ರಹ್ಮಚಾರ್ಯ ನೋ ನಿಯಮ ಇವತ್ತು. ಆ ನಿಯಮ ಭಾರಿ ಜಾಸ್ತಿ. ಬ್ರಹ್ಮಚಾರಿ ಕರಡಿ ನೋಡ್ಕೊಳ್ಬಾರ್ದು, ಕರಡಿ ನೋಡ್ಕೊಂಡಿದ್ದಿಲ್ಲ. ಇನ್ನು ಸೇವೆ ಮಾಡೋ ಉತ್ಸಾಹ ಇದ್ದಿದ್ದರಿಂದ ಆತನಿಗೆ ಆಯಾಸ ಅನ್ನಿಸ್ತಿದ್ದಿಲ್ಲ. ಉತ್ಸಾಹದಿಂದ ಕೆಲಸ ಮಾಡಿಸಿದಾಗ ಆಯಾಸ ಅನಿಸೋದಿಲ್ಲ. ಯಾರೋ ಬಂದಿರ್ತಾರೆ, ಒಂದೊಟ್ಟ ನೀರು ಕೊಡಬೇಕಾದ್ರೆ ಭಾರಿ ಸಂಕಟ, ಅಯ್ಯೋ ಎದ್ದೋ ಕೊಡಬೇಕಲ್ಲಪ್ಪ ಅಂತೇಳಿ ಮಗು ಕೂಸು ಹಳ್ಳುತ್ತೆ, ಓಡಿ ಬಂದು ತಂದ್ಕೊಡ್ತಾರೆ ತಕ್ಷಣನೇ. ಯಾಕೆ ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಪ್ರೀತಿ ಇದ್ದಲ್ಲಿ ಆಯಾಸ ಅನಿಸೋದಿಲ್ಲ. ಪ್ರೀತಿ ಇಲ್ಲದ ಕಾಲಕ್ಕೆ ಪ್ರತಿಯೊಂದು ಕೆಲಸನೂ ಕಡ್ಡಿ ಗುಡ್ಡ ಆಗುತ್ತೆ, ಅವ್ರಿಗೆ ಗುಡ್ಡ ಕಡ್ಡಿ ಆಗುತ್ತೆ. ಆ ಥರ ಮನೆಯ ಮಕ್ಕಳು ಊರಿಗೆ ಬಂದರೆ ಆತ 12 ಗಂಟೆ ಬೇಕಾದ್ರೆ ಅದೇ ಅಡುಗೆ ಮಾಡ್ತಾರೆ, ಬೇರೆಯವ್ರು ಬಂದು ಮಧ್ಯಾಹ್ನ 12 ಗಂಟೆಗೆ ಮನೆಯಲ್ಲಿ ಕಳಿಸಿಬಿಡ್ತಾರೆ. ಯಾಕೆಂದ್ರೆ ಮನಸ್ಸಿಲ್ಲ ಆಗುತ್ತೆ ನೋಡಿ. ಇದು ಲೋಕದ ಸೈಕಾಲಜಿ, ಯಾರು ಒಬ್ಬಿಬ್ರದಲ್ಲ, ಎಲ್ಲರೂ ನಡೆಯೋದೇ ಹಾಗೆ. ಆ ದೃಷ್ಟಿಯಲ್ಲಿ ಆ ನಿಯಮ ಪಾಲನೆ ಮಾಡಿದ್ರೆ ಹಾಗಾಗ್ತಿತ್ತು. ಉತ್ಸಾಹದಿಂದ ಕೆಲಸ ಮಾಡ್ತಿದ್ನಲ್ಲ ಆತನಿಗೆ ಆಯಾಸ, ಅವತ್ತೇನೋ ಪ್ರಾರಬ್ಧವಶಾತ್ ಆಗ ಅನ್ನಿಸ್ತು. ಪಾಪ ನೋಡ್ತಾನೆ ಬಿಳಿ ಕೂದಲುಗಳು ನೋಡಿದ, ಭಾಳ ಅಳತು ಹಾಕುತ್ಕೊಂಡು ಕಣ್ಣಲ್ಲಿ ನೀರು ಬಂತಂತೆ, ನೀರು ಸುರಿತಾ ಇದೆ. ತಕ್ಷಣ ಗುರುಗಳ ಮಗಳು ಚಿಕ್ಕ ಹುಡುಗಿಯವಳು ಓಡಿ ಬಂದು ಎರಡು ಬಹುಶಃ ಕೈ ಅಡ್ಡಾಡಿಲ್ಲಂತ ಹೀಗೆ, ಅದಿಷ್ಟು ನೀರು ಕೈಯಲ್ಲಿ ಬಿತ್ತು. ಕೈಯಲ್ಲಿ ಬಿತ್ತಷ್ಟು ಕೈ ಸುಟ್ಟು ಹೋಗ್ಬಿಡ್ತಂತಳು ಪೂರ್ತಿಯಾಗಿ, ಕೈ ಸುಟ್ಟು ಹೋಯ್ತದೆ. ಅಂತ ನೀರು ಅಂದರೆ ಒಳ್ಳೆಯವರ ಕಣ್ಣಲ್ಲಿ ನೀರು ಬಂದರೆ ಅದು ಬೆಂಕಿ ಆಗ್ತದೆ ಅಂತ ಹೇಳಿದ್ದಾರೆ. ಕಣ್ಣಲ್ಲಿ ನೀರು ತರಿಸಬಾರದು ಅಂತ ಹೇಳಿದ್ದಾರೆ. ರಾಮಾಯಣದಲ್ಲಿ ಈ ಮಾತು ಬರ್ತದೆ, ಉಲ್ಲಂಘ್ಯ ಸಿಂಧೋಹೋ ಸಲೀಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಹ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ. ಅದರ ಅರ್ಥ ಏನು ಅಂದರೆ, ಹನುಮಂತ ಲಂಕಾಪಟ್ಟ ಸುಳ್ಳಕ್ಕಿಟ್ಟ ಬೆಂಕಿ ಬಾಲದ ಬೆಂಕಿ ಅಲ್ಲ, ಸೀತಾದೇವಿಯ ಕಣ್ಣಲ್ಲಿ ನೀರು ತರಿಸಿದ್ನಲ್ಲ ಆ ಕಣ್ಣೀರಿನ ಬೆಂಕಿ ಅಂತ ಹೇಳಿದ್ದ. ಬಡವರ ಕಣ್ಣಲ್ಲಿ ನೀರು ತರಿಸಿದ್ರೆ ಒಳ್ಳೇದಾಗೋದಿಲ್ಲ ಅಂತಾರಲ್ಲ ಹಾಕಿ, ಈ ನೀರು ಬೆಂಕಿ ಇದ್ದಾಗ ಉರಿತದೆ ಹೋಗ್ಬಿಡ್ತದೆ ನೀರು, ಅದು ಹಾಗಲ್ಲ, ಕಣ್ಣೀರು ಸುರಿಸ್ಬಿಡ್ತಾನೆ, ಅದು ಯಾವ ಬೆಂಕಿಯಾಗಿ ಬರುತ್ತೆ ಗ್ಯಾರಂಟಿ ಇಲ್ಲ, ಬಂದರೆ ಆರಿಸ್ಲಿಕ್ಕೆ ಬರೋದಿಲ್ಲ, ಅದು ಆರಿಸ್ಲಿಕ್ಕೆ ಬರದಂಥ ಬೆಂಕಿ ಬರ್ತದೆ. ಅದಕ್ಕಾಕೆ ಏನು ಮಾಡಿಲ್ಲಂತೆ, ಇವನು ಪಾಪ ದುಃಖಪಟ್ಟರೆ ಆಶ್ರಮಕ್ಕೆ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ತಕ್ಷಣ ಬಹುಶಃ ಹಿಡಿದ್ಲಂತೆ. ಆಗ ಅದು ಕೇಳ್ತಾನೆ, ಅಮ್ಮ ನೀನಕ್ಕೆ ಕೈ ಹಿಡಿದೆ ಅಂತ ಕೇಳ್ತಾನೆ. ಇಲ್ಲ, ನೀವನ್ನೊಂದು ಕೆಳಗೆ ಬಿದ್ದ ಹನಿ, ಇವತ್ತು ಎಷ್ಟು ಜನ ಬ್ರಾಹ್ಮಣ ನೋಯಿಸ್ತಾರೋ ಲೆಕ್ಕನೇ ಇಲ್ಲ ಮನುಷ್ಯ, ಬಹಳ ತಪ್ಪದು ಒಂದು. ಆ ಕ್ಷಣಕ್ಕೆ ಇಲ್ಲ, ನಿನ್ನಿಂದ ಇಡೀ ಒಂದು ಹನಿ ಬಿದ್ದರೆ ಸಾಕು, ಭೂಮಿ ಉರಿದು ಹೋಗುತ್ತೆ ಅಂತ ಹೇಳ್ತಾಳಪ್ಪ. ನನ್ನ ಕೈ ಹೋದರೂ ಪರವಾಗಿಲ್ಲ, ಕೈ ಸುಟ್ಟು ಹಾಗೆ ಬಿದ್ದುಬಿಟ್ಟು ಅಂತ, ಅಂಥ ನೋವಾಯ್ತು. ಹಾಗೆ ಅದು ದುಃಖ ಅಲ್ಲ, ಭೂಮಿ ಉಳಿತಲ್ಲ ಸಂತೋಷ ಪಟ್ಲಂತೆ. ಮಿಲಿಟರಿಯಲ್ಲಿ ತಾನು ಪ್ರಾಣ ಕೊಟ್ಟು ದೇಶ ಕಾಪಾಡ್ತಾನಲ್ಲ. ಹಾಗೆ ಆ ಕ್ಷಣದಲ್ಲಿ ಅವನು ಯೋರಾಗ ಅಳುತ್ತಂದ್ರೆ ಗುರುಗಳು ಬಂದ್ರೆ ಅಲ್ಲಿಗೆ, ಏನು ಉದಂಕ ಯಾಕೆ ಅಳತಿ ಅಂತ ಕೇಳಿದರು. ಸ್ವಾಮಿ, ಹೀಗಾಗಿದೆ ಪರಿಸ್ಥಿತಿ, ನನ್ನ ಸ್ಥಿತಿಯ ನೋಡಿ, ಹಣ್ಣನ್ನು ಮುದುಕನಾಗ್ತಾ ಇದ್ದೇನೆ, ವಯಸ್ಸಾಗೋಗ್ಬಿಟ್ಟಿದೆ, ನನಗಿನ್ನೂ ನೀವು ಮಂಗಳನೇ ಮಾಡಿಲ್ಲ, ವಾಪಸ್ಸೇ ಕಳಿಸಿಲ್ಲ, ನಾನೇನು ತಪ್ಪು ಮಾಡಿದ್ದೆ ಅಂತ ಕೇಳಿದ್ನಂತೆ. ಏನ್ ತಪ್ಪು, ಎಷ್ಟು ಜನ ಬಂದರು, ಬಂದರು ಹೋದರು ಆಗೋದು ಎಷ್ಟು, ನನಗಿಂತ ದಡ್ಡರೆಲ್ಲ ಹೋದರು ಅಂತ ಹೇಳ್ತಾನೆ. ನಾನು ದಡ್ಡ ಅಂತ ಇಟ್ಕೊಳ್ಳೋದು, ಅದಕ್ಕಿಂತ ದಡ್ಡರು ಹೋಗಿದ್ದಾರೆ. ಇವತ್ತು ಥರ್ಡ್ ಕ್ಲಾಸ್ ಬಂದೇ ಮನೆಗೆ ಕಳಿಸಿ, ರ್ಯಾಂಕನ್ನು ಅಲ್ಲೇ ಇಟ್ಕೊಂಡ್ಬಿಟ್ರೆ ಸಂಕಟ ಆಗ್ಬೋದು, ನಾನೇನು ತಪ್ಪು ಮಾಡಿದ್ದೆ ಅಂತ ಕೇಳಿದಂತ. ಆಗ ಹೇಳ್ತಾರೆ, ಉದಂಕ ನೀನು ತಪ್ಪು ಮಾಡಿದ್ದಲ್ಲ, ನೀನು ಭಾರಿ ಬುದ್ಧಿವಂತ, ಭಾರಿ ಒಳ್ಳೆ ಶಿಷ್ಯ, ಅದಕ್ಕೆ ಇಟ್ಕೊಂಡಿದ್ದೆ ನಾನು ನಿನ್ನ ಕಳಿಸಕ್ಕೆ ಮನಸ್ಸು ನನಗೆ ಬರಲಿಲ್ಲ ಅಂತ ಹೇಳಿ ಕಳಿಸ್ತಾನೆ, ಅದಕ್ಕೆ ನನ್ನ ಮನಸ್ಸು ಬರಲಿಲ್ಲ, ಅದಕ್ಕೆ ಇಟ್ಕೊಂಡಿದ್ದೆ. ನೀನು ದಡ್ಡ ಅಂತ ಅಲ್ಲ, ನೀನು ಕೆಟ್ಟವನು ಅಂತ ಅಲ್ಲ, ಬಹಳ ಪ್ರೀತಿಯಿಂದ ಇಟ್ಕೊಂಡಿದ್ದೆ ಹೊರತು ನನಗೆ ಯಾವುದಂತ ಭಾವನೆ ಇರಲಿಲ್ಲ. ಇವಾಗ ಇವತ್ತೇ ಕಳಿಸ್ತೇನೆ, ಕಳಿಸ್ಬೇಕಂತ ಕೇಳಿದ್ರಂತ. ಇವತ್ತೇ ಕಳಿಸ್ಬಿಡ್ತೇನೆ, ಆಯ್ತೋ ಇಲ್ಲೋ, ನೀನು ಓದಿದ್ದೆಲ್ಲ ಮುಗಿಸೋಗ್ಬಿಟ್ಟಿದೆ, ಏನು ಸಮಸ್ಯೆ ಇಲ್ಲ, ನನಗೆ ನೀನು ಬೇಕು ಅಂತ ಇಟ್ಕೊಂಡಿದ್ದೆ ಅಂತ ಹೇಳಿದ್ರಂತೆ. ಇದು ಬಹಳ ಒಳ್ಳೆ ಮಾತಿದು ಒಂದು ಮಂತ್ರ. ಅದಕ್ಕಿದ್ದೆ ದಡ್ಡ ಅಂತ ಅಲ್ಲ, ನೀನು ಕೆಟ್ಟವನು ಅಂತ ಅಲ್ಲ, ಬಹಳ ಪ್ರೀತಿಯಿಂದ ಇಟ್ಕೊಂಡು ಹೊರತು ನನಗೆ ಯಾವುದಂತ ಭಾವನೆ ಇರಲಿಲ್ಲ. ಇವಾಗ ಇವತ್ತೇ ಕಳಿಸ್ತೇನೆ, ಕಳಿಸ್ಬೇಕಂತ ಕೇಳಿದ್ರಂತ. ಇವತ್ತೇ ಕಳಿಸ್ಬಿಡ್ತೇನೆ, ಆಯ್ತೋ ಇಲ್ಲೋ, ನೀನು ಓದಿದ್ದೆಲ್ಲ ಮುಗಿಸೋಗ್ಬಿಟ್ಟಿದೆ, ಏನು ಸಮಸ್ಯೆ ಇಲ್ಲ, ನನಗೆ ನೀನು ಬೇಕು ಅಂತ ಇಟ್ಕೊಂಡಿದ್ದೆ ಅಂತ ಹೇಳಿದ್ರಂತೆ. ಬಹಳ ಒಳ್ಳೆ ಮಾತಿದು ಒಂದು ಮಂತ್ರಾಲಯದಲ್ಲಿ. ಹಾಗಾಯ್ತಂತೆ, ಯಾರೋ ಒಬ್ಬ ಸುಧಾ ಪಂಡಿತರು ಪಾಪ ಅಲ್ಲಿ ಹೋಗಿ ಪಾರಾಯಣ ಮಾಡ್ತಾ ಸೇವೆ ಮಾಡ್ತಿದ್ದಾರೆ, ದಿವಸ ಪಾರಾಯಣ ಮಾಡಿದ್ದು ಮಾಡಿ ಸುಧಾ ಪರಿಮಳ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆದರೂ ಅವ್ರಿಗೆ ಮಂತ್ರಾಕ್ಷತೆನೇ ಇಲ್ಲ, ಫಲಮಂತ್ರಾಕ್ಷತೆನೇ ಇಲ್ಲ. ಇದು ಯಾರು ಬರ್ತಾರೆ, ಮೂರು ದಿವಸತ್ತೇವೆ ರಾಯರು ಬಂದು ಫಲಮಂತ್ರ ಹೇಳಿ ಕೊಟ್ಟರು ಅಂತ ಹೋಗ್ಬಿಡೋದು, ಏಳು ದಿವಸಕ್ಕೆ ಹೋಗೋದು, ತಿಂಗಳಿಗೆ ಹೋಗೋದು, ಇವ್ರು ವರ್ಷಗಟ್ಟಲೆ ಆದರೂ ಪತ್ತೇ ಸುಳಿವು ಕೂಡ ಇಲ್ಲ. ಕೆಟ್ಟವ್ರು ಜನಕ್ಕೆ ಒಳ್ಳೆಯವ್ರಿಗೆ ಒಂದು ಕನಸು ಬೀಳೋದಿಲ್ಲ, ಕೆಟ್ಟವ್ರಿಗೆ ದಿನ ಕನಸು ಬೀಳುತ್ತೆ ಏನೇನೋ ಬಂದಾಗ. ಹುಡುಗವ್ರು ಇವರೇ ಓದೋದ ತಪ್ಪೇನೋ ಇದೇ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವನೇನು ಪೈಲಟ್ಗಳು ಸೇದೋನು, ಏನೋ ತಿನ್ನೋನು, ನೆಟ್ಟಿಗೆ ಸಂಧ್ಯಾ ಸ್ನಾನ ಇಲ್ಲ, ಪೂಜೆ ಇಲ್ಲ, ಅಂಥವ್ರಿಗೆ ಬಲಬೇಗ ಫಲ, ನಿಧಾನ ಫಲ. ನಮಗೀಗ ಅನಿಸ್ತದೆ ಕೆಟ್ಟವರೆಲ್ಲ ಸುಖವಾಗಿರ್ತದೆ, ಒಳ್ಳೆಯವರಿಗೆ ಭಾರಿ ಕಷ್ಟ ಅನಿಸ್ತದೆ ಎಷ್ಟು ಸಲ. ಇದು ಯಾತಕ್ಕೆ ಎಂಬುದು ಉತ್ತರ ಸಿಗ್ತದೆ ಅಲ್ಲಿ. ಒಳ್ಳೆ ಉದ್ಬೋಧಕವಾದ ಕಥೆ ಇದು. ಎಲ್ಲ ಬರೋದು ಹೋಗೋದು ನಡೆದಿತ್ತು. ಆ ಪಂಡಿತರಿಗೆ ಭಾರಿ ದುಃಖ, ಪಾಪ ಹೀಗೆ ಮಾಡ್ತಿದ್ದಾರಲ್ಲ, ನಾನು ನೋಡಿದ್ರೆ ಅವರೇ ಬರದ ಪರಿಮಳ. ನಾನು ಟೀಕಾರ ಸುಧಾರಿಸುತ್ತೇನೆ, ನಿರಂತರ ಸ್ವರ್ಮೂಲ ಪಾರಾಯಣ ಮಾಡ್ತಕ್ಕಂತಿದ್ದೇನೆ, ನನಗೆ ಒಂದು ದಿವಸ ಬಂದಿಲ್ಲ, ದರ್ಶನ ಕೊಟ್ಟಿಲ್ಲ, ಯಾರ್ಯಾರಿಗೋ ಕೊಟ್ಟು ಕೊಟ್ಟು ಕಳಿಸ್ತಾರೆ, ಅದಕ್ಕೂ ಇದು ಬೇಕು ಅಂತ ಕಳಿಸ್ತಾರಲ್ಲ, ಅದು ಇರಬೇಕು ಅಂತ ಕೇಳಿದ್ರೆ ಬರ್ತಾರೆ, ಅದು ಮಾತಾಡ್ತಾ ಮಾಡಿದ್ದೇನೆ. ಸುಖವಾಗಿರ್ತಾರೆ, ಒಳ್ಳೆಯವರಿಗೆ ಭಾರಿ ಕಷ್ಟ ಅನಿಸ್ತದೆ, ನಿಧಾನ ಫಲ ಕಳಿಸ್ಬೋದು. ಯಾರೋ ಬಿಟ್ಟು ಕಡೆ ಕಷ್ಟ ಕಳಿಸ್ಬಿಡ್ತಾರೆ, ಬಿಟ್ಟು ಕಳಿಸ್ಬಿಟ್ಟಕ್ಕೆ ನಾಯಕ ಬಿಟ್ಟು ಕಳಿಸ್ಬಿಟ್ಟಕ್ಕೆ ಮೊದಲು ಅಮ್ಮ ಮಾತಕ್ಕೆ ಮಾತಕ್ಕೆ ಊಟ ಮಾತಕ್ಕೆ ಅಮ್ಮ ಮಾತಾಡ ಊಟ ಮಾಡಲಿಲ್ಲ ತಕ್ಷಣ ಮಾಡ್ತೀನಿ ಮಾಡ್ಕೊಂಡ್ರೆ ಅಂತ ಸುಧಾ ಇದ್ದೆ, ಸುಧಾ ಇದ್ದೆ, ಸುಧಾ ಇದ್ದೆ, ನಾನು ದುಃಖ ಆಯ್ತು, ಹರಿ ಆಯ್ತು, ಏನ್ ಮಾಡ್ತೀನಿ ಸುಧಾ ಇದ್ದೆ ಮಾಡ್ತಿಲ್ಲಾತಿ ಪುತ್ರ ಉದ್ಭೂತ ಕಥೆ ಎಲ್ಲದೋ ಹೋಗೋದನ್ನ ಆ ಪರಿ ಬಹಳ ಆಯ್ತು ಪಾಪ ನಾನು ಸುಧಾ ಓದ್ತಾನೆ ಪಾರಾಯಣ ಮಾಡ್ತಿದ್ದೆ ನಾನೇ ಒಂದ್ ದಿವಸ ಮಂತ್ರಾಸಿದ್ದೆ ಕೊಟ್ಟಿಲ್ಲ ಸರ್ವಲ ಪಾರಾಯಣ ಮಾಡ್ತಾ ಕೂತಿದ್ದೇನೆ ನಾನು ದರ್ಶಿಲ್ಲ ಯಾಕೆ ಮಂತ್ರಾಸಿಲ್ಲ ಯಾಕೆ ಕೊಟ್ಟಾರ ಯಾಕಿಲ್ಲ ದರ್ಶಿಲ್ಲ ಸರ್ವ ಪಾರಾಯಣ ಮಾಡ್ತಿದ್ದೆ ನಾನು ಸಮಯ ದುಃಖ ಪಾಪ ಹೀಗ್ ಮಾಡ್ತಿಲ್ಲ ನೋಡಿದ್ರೆ ಅವರದ ಪರಿಚಯದ ಸಮಯ ಮಾಡ್ತಿಲ್ಲ ದುಃಖ ಆಯ್ತು ಎಲ್ಲದೋ ಹೋಗಿತ್ತು ಅಂದ್ರೆ ತಿರು ದುಃಖ ದುಃಖ ಪಾಪ ಹೀಗಿದ್ದಾರೆ ಅವರದ ಸಮೇತ ಸುಧಾ ಇದ್ದೆ ಯಾಕಂದ್ರೆ ಒಂದ್ ತ್ರಾಸಿದ್ದೆ ಕೊಟ್ಟಿಲ್ಲ ದರ್ಶನ ಕೊಡ್ತಾರಲ್ಲ ಮಾಡ್ತಿಲ್ಲ ನೋಡಿದ್ರೆ ಅವರದ ಪರಿಣಾಮ ಕೊಟ್ಟಿಲ್ಲ ಯಾರ್ಯಾರಿಗೋ ಕೊಟ್ಟು ಕಳಿಸ್ತಾರ ಅದು ಬೇಕು ಇದು ಬೇಕು ಅಂತ ಕೊಡ್ತಾರೆ ಸರ್ವಮೂಲ ಪಾತಿದ್ದೆ ಒಂದ್ ದಿವಸ ಬಂದು ಕೊಟ್ಟಿದ್ದೆ ಪಾಪ ಎಲ್ಲೋ ಹೋಗೋದಿರುತ್ತೆ ಅವನಿಗೂ ಸಾಕಾಗಿರುತ್ತೆ ನಿರ್ವಾಹ ಇಲ್ಲ ಅಂತ ಬಿಡ್ತಾನೆ ಇಡು ತಕ್ಷಣ ಹೆಸರು ಚೌಕ ಹೆಸರು ಆಗ್ಲಿ ಅಷ್ಟು ಜಾಸ್ತಿ ಆಯ್ತು ತಗೋ ಏನ್ ಮಹಾ ಮಾಡಿದ್ದಿ ಮಹಾ ದಾಟಿಸಿ ಬಿಟ್ಟದಕ್ಕೆ ಬಂದ್ಬಿಡ್ತಾ ಸಂಸಾರ ಸಾಗರ ದಾಟಿ ಸಂಸಾರ ಸಾಗರ ದಾಟಿ ಅದು ಶುರು ಮಾಡಿಬಿಡ್ತಾ ಶುರು ಮಾಡಿ ಕೊನೆ ಮಾಡಿಸಿ ಕೊನೆ ಮೆಲ್ಲಗವನ್ನು ಪಾಪ ಅನಾಥನಂತೂ ವಾಪಸ್ ಹೋಗ್ಬೇಕು ಅಂದ್ರೆ ಹೊಳೆ ದಾಟಿದ ಮೇಲೆ ಅಂಬಿಗನ ಮರಿತಾರೆ ಅಂದ್ರೆ ಅಂದ್ರೆ ತಾಯಿನ ಮರಿತಾರೆ ಪಾಠ ಆಗಿರೋ ಗುರುಗಳನ್ನ ಮರಿತಾರೆ ಇದೆಲ್ಲ ಮನುಷ್ಯರ ಪದ್ಧತಿ ಅದಕ್ಕೇನೆ ಮೊದಲು ಹಾಗೆ ಮಾಡ್ತಾರೆ ಹಸುಗಳನ್ನ ಹಾಲು ಕೊಡ ನಿಲ್ಲಿಸಬೇಕು ಕೊಂದು ಹಾಕ್ತಾರಂತ ಜನ ಸಿಗ್ತಾ ಕೊಡುವರೆಗೂ ಹಾಲು ಬೇಕು ಅದನ್ನ ಕೊಂದು ಹಾಕಿಬಿಡ್ತಾರೆ ಇದು ಮನುಷ್ಯರ ಕೆಟ್ಟ ಸ್ವಭಾವ ಇದು ಆದರೆ ಅಂಥರಿದ್ರೆ ಅವರಿಗೆ ಜ್ಞಾನ ಬರೋದಿಲ್ಲ ಎಂದೆಂದು ಸಿದ್ಧಿ ಬರೋದಿಲ್ಲ ಈತ ಬಿಡೋದಿಲ್ಲ ಅಮ್ಮ ನೀನು ಹೇಳಲೇಬೇಕು ಆಗ ಅಹಲ್ಯ ಹೇಳ್ತಾಳೆ, ನೋಡು ಉದಕ್ಕ, ಒಬ್ಬ ರಾಜ ಇದ್ದಾನೆ, ಸೌದಾಸ ಅಂತ ಒಬ್ಬ ರಾಜ ಇದ್ದಾನೆ, ಇಕ್ಷ್ವಾಕು ವಂಶದ ರಾಜ. ಅವನು ಅವನ ಹೆಂಡತಿಯಲ್ಲಿ ಮದಯಂತಿಯ ಒಂದು ಹೆಂಡತಿಯ ಹೆಸರು, ಮಹಾರಾಣಿಯವಳು, ಜಗತ್ತು ಕಂಡ ಚಕ್ರವರ್ತಿಗಳ ಸಾಲಿ ಸೇರತಕ್ಕಂಥ ವ್ಯಕ್ತಿ ಅವನು. ಅವನ ಹೆಂಡತಿ ಎತ್ತ ಕಿವಿಯಲ್ಲಿ ಅಪೂರ್ವವಾದಂತಹ ಕುಂಡಲಗಳಿವೆ, ಸೋಪಿಸಿ ಹಾಕೋಬೇಕು ಅಂತ ಭಾರಿ ಅಪೇಕ್ಷೆ ನನಗೆ, ತಂದುಕೊಡ್ತೀಯ ಅಂತ ಕೇಳಿಲ್ಲಂತೆ. ಚಕ್ರವರ್ತಿಯ ಕುಂಡಲಗಳನ್ನ ಇವು ನಾಲ್ಕು ದಿವಸ ಹಾಕೋಬೇಕು, ಋಷಿಗಳ ಹೆಂಡತಿ ತಂದುಕೊಡಕ್ಕೆ ನನಗೆ ಒತ್ತಾಯ ಇಲ್ಲ, ಮತ್ತೆ ಆದರೆ ತಗೊಂಡ್ ಬಾ ಅಷ್ಟೇ, ಬೇಕೆಂತೇನಿಲ್ಲ ಅಂತ ಹೇಳಿಬಿಟ್ರಂತೆ. ಹೇಳ್ತಾನೆ, ಅಮ್ಮ ನೀವು ಕೇಳಿದ್ದೆ ಪುಣ್ಯ, ಬಿಡ್ತೇನಾ, ನಾ ತಂದೆ ತರ್ತೇನೆ ಅಂತ ಹೊರಟೇ ಬಿಟ್ಟಂತೆ ಸೀತಾ. ತರಲೇಬೇಕು ನಾನು, ಆದರೆ ತರಲಿಕ್ಕೆ ಅಂತ ಹೊರಟ ಅವನು. ಆ ಕಡೆ ಹೊರಟ, ಸ್ವಲ್ಪ ಹೊತ್ತಾಯ್ತು, ಗೌತಮರು ನೋಡಿದರು, ಎಲ್ಲಿ ಉದಂತ ಅಂತ ಕೇಳಿದರು. ಇಲ್ಲ ಗುರುದಕ್ಷಿಣೆ ಭಾರಿ ಒತ್ತಾಯ ಮಾಡಿದ, ನಾನು ತರಲೆ ಕೇಳಿದೆ ಹೊರಟು ಬಿಟ್ಟ ಅಂತ ಹೇಳ್ತಾರೆ. ಏನು ಕೇಳಿದೆ ಅಂತ ಹೇಳ್ತಾರೆ, ಆ ಸೌದಾಸನ ಹೆಂಡತಿಯ ಕರ್ಣಕುಂಡಲ ತಗೊಂಡು ಬಾ ಅಂತ ಹೇಳಿದೆ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾರೆ, ಎಂಥ ಕೆಲಸ ಮಾಡಿಬಿಟ್ಟಿ ನೀನು, ಸೌದಾಸನ ಕಥೆ ನಿನಗೆ ಗೊತ್ತಿಲ್ಲ, ಅವನು ಗುರುಗಳ ಶಾಪದಿಂದ ಅವನು ರಾಕ್ಷಸನಾಗಿಬಿಟ್ಟಿದ್ದಾನೆ, ರಾಕ್ಷಸನಾಗಿದ್ದಾನೆ, ರಾಕ್ಷಸ ರೂಪದಲ್ಲಿ ಓಡಾಡ್ತಾ ಇದ್ದಾನೆ, ಅವನ ಹತ್ರ ಬಂದರೂ ತಿಂದ ಹಾಕಿಬಿಡ್ತಾನೆ ಬಂದವರನ್ನೆಲ್ಲ, ನರಭಕ್ಷಕರಾಗಿಬಿಟ್ಟಿದ್ದಾನೆ ಅವನೀಗ. ಅವನ ಹತ್ರ ಕಳಿಸಿದ್ದೀಯಲ್ಲ, ಕುಂಡಲ ಕೂಡ ಸಿಗೋದಿಲ್ಲ, ಅಲ್ಲ ಅವನೇ ಬದುಕಿ ಬರೋದಿಲ್ಲ ಅಂತ ಅಪಾಯ ಇದೆ ಅಂತ ಹೇಳಿದ್ರಂತೆ. ತಕ್ಷಣ ನಂಗೇನು ಗೊತ್ತಿತ್ತು, ಅದೆಲ್ಲ ಗೊತ್ತಿಲ್ಲ, ದಯವಿಟ್ಟು ಅವನು ಸುರಕ್ಷಿತ ವಾಪಸ್ ಬಂದ್ರೆ ಸಾಕು, ನನ್ನದು ಅಷ್ಟೇ ಬೇಡ, ಯಾವುದೂ ಬೇಡ, ಒಳ್ಳೆ ತಪಸ್ವಿಗಳು ಅನುಗ್ರಹ ಮಾಡಿ ಅಂದ ತಕ್ಷಣ ಆಯ್ತು ಮಾಡ್ತೇನೆ ಅಂತ ಹೇಳಿದ್ರೆ, ಎಂಥ ಸಿದ್ಧಿ, ಗೌತಮರ ಸಿದ್ಧಿ ಇದು, ಆಯ್ತು ಮಾಡ್ತೇನೆ ಅಂತ ಹೇಳಿದ್ರಂತೆ. ಆ ಆತ ಹೋಗ್ತಾನೆ ಉದಂಕ ಸೌದಾಸನ ಹತ್ರ ಹೋಗಿಬಿಟ್ಟು, ಒಳ್ಳೆ ರಾಕ್ಷಸ ಅರಣ್ಯ ಗೊತ್ತಿತ್ತು ಅವನಿಗೆ, ಸೀದಾ ಹೋಗಿ ನಿಂತ್ಕೋತಾನೆ ದೊಡ್ಡ ರಾಕ್ಷಸ, ಅವನು ಸಣ್ಣ ಹುಡುಗ ಇವನು, ಪಾಪ ತಪಸ್ಶಕ್ತಿಯಿಂದ ಆಗಿದ್ದ 14 ವರ್ಷದ ಹುಡುಗ, ಅವ್ನು ನೋಡಿದ ತಕ್ಷಣ ಬಾಯಿ ತೆಗೆದುಬಿಟ್ಟಂತ ತಕ್ಷಣ, ಸಿಕ್ಕ ಒಳ್ಳೆ ಕಾಲ ಸಿಕ್ಕೆ, ಬೇಟೆ ಸಿಕ್ಕಿದ್ದ ಬಾಯಿ ತೆಗೆದ್ರಂತೆ. ಆಗ ಮಾತಾಡ್ತಾನೆ, ನೋಡು ರಾಜ ಸ್ವಲ್ಪ ಪ್ರಾರ್ಥನೆ ಕೇಳು, ನಾನೀಗ ಅಪಾಯದಲ್ಲಿದ್ದೇನೆ, ಗುರುದಕ್ಷಿಣೆ ಕೊಡಬೇಕಾದ ಜವಾಬ್ದಾರಿ ನನಗೆ ಬಂದಿದೆ, ಗುರು ಸೇವೆಗಿಂತ ಹೊರಟಿದ್ದೇನೆ, ದಯವಿಟ್ಟು ನನ್ನ ತಿನ್ನಬೇಡ ಅಂತ ಹೇಳಿದ್ರಂತೆ. ಓ ಗುರು ಸೇವೆಗಿಂತ ಹೊರಟಿದ್ದೀಯಾ ಅಂಥೇಳಿ ಸ್ವಲ್ಪ ಸುಧಾರಿಸಿದ್ರಂತೆ. ನೋಡಿದ್ರೆ ಕಾಲ ಎಷ್ಟು ಭಕ್ತಿ, ನಮ್ಮ ಶಾಸ್ತ್ರದಲ್ಲಿ ಗುರು ಸೇವೆಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ಇವತ್ತು ಬಂದು ಹೂ ಕಿತ್ಕೋತಾ ಇರ್ತಾರೆ, ಪಡಿಲಕ್ಕೆ ಅಂತ ಹೋಗ್ತಾರೆ, ಸ್ವಾಮಿಗಳು ಹೇಳಿದ್ದಾರೆ ಅಂತಾರೆ, ಅದು ಬಿಡಿಸ್ಕೊಂಡು ತಕ್ಷಣ ಹೋಗುವಂತ ಹೊಡ್ಕೊಂಡು ಹೋಗು ಅಂತ ಹೇಳ್ತಾರೆ. ತಕ್ಷಣ ಬದಲಾಗ್ತದೆ, ಇವತ್ತಿನ ಕಾಲಕ್ಕೆ ಒಂದು ಕ್ಷಣ ಗುರುಗಳು ಅಂತ ಹೇಳಿದ ತಕ್ಷಣ ಮನುಷ್ಯ ತಕ್ಷಣ ಕೊಟ್ಟು ಬಿಡುತ್ತಾರೆ. ಇವತ್ತು ಮಠಗಳು ಬದುಕಿರೋದೇ ಆ ದೃಷ್ಟಿಯಿಂದ, ಇವತ್ತು ಮಠಗಳಿಗೆ ಬರುವ ಆದಾಯ ಯಾರಿಂದನಲ್ಲ, ಕೇವಲ ಭಕ್ತಜನರಿಂದ ಮಾತ್ರ ಬರೋದು, ಶಿಷ್ಯವರ್ಗದಿಂದ ಮಾತ್ರ ಬರೋದು. ಅದು ಬಂದು ಎಷ್ಟಾಗುತ್ತೆ ಅಂದ್ರೆ, ಅವ್ರು ಕೋರ್ಟ್ಗೆ ಹೋಗೋಷ್ಟಾಗ್ತದೆ ಈ ಮಧ್ಯೆ, ಕೊನೆಗೆ ನಂಬಿಬೇಕು ನಂಬಿಬೇಕು ಅಂತ ಕೋರ್ಟ್ಗೆ ಅವರು ಹೋಗ್ತಾರೆ, ಆ ಮಟ್ಟಿಗೆ ಆಗ್ತದೆ. ಆದರೆ ಸರಿಯಾಗಿ ಉಪಯೋಗಿಸಿದರೆ ಮಾತ್ರ ವಂಡರ್ಸ್ ಮಾಡಬಹುದು ಅಂತ ಒಂದು ಸಾಮರ್ಥ್ಯ ಅದರಲ್ಲಿರ್ತದೆ. ಗುರುಗಳ ಹೆಸರಿಗೂ ಬೆಲೆ ಇದೆ ಇವತ್ತಿನ ದಿವಸ. ಆ ಕ್ಷಣದಲ್ಲಿ ಬಹಳ ಸಂಭ್ರಮದಿಂದ, ಆಯ್ತಾ ಹಾಗಿದ್ರೆ ಅವಕಾಶ ಕೊಡ್ತೇನೆ, ಮತ್ತೆ ಹಸಿವಾಗಿದೆ ಏನ್ ಮಾಡಲಿ ಅಂತ ಕೇಳಿ ನಾನು, ಹಸಿವಾಗಿದೆ ತಿನ್ನೋದಕ್ಕೆ ನಮ್ಮ ಹೊತ್ತು ಏನಾದ್ರು ಬೇಕು ನನಗೀಗ, ನನ್ನ ಪಾಲನೆಯ ಸಮಯ ಅಂತ ಹೇಳ್ತಾನೆ. ಮನುಷ್ಯರಿಗೆ ಇವತ್ತು ಟೈಮಿಂಗ್ಸ್ ಇಲ್ದರೆ ಮನುಷ್ಯರಿಗೆ ಒಂದೇ, ಎಲ್ಲ ಪ್ರಾಣಿಗಳಿಗೂ ಇಂಥ ಹೊತ್ತಿನಲ್ಲಿ ಆಹಾರ ತಗೊಳ್ಳೋ ಪದ್ಧತಿ ಇದೆಯಂತೆ, ಬೇರೆ ಹೊತ್ತಿನಲ್ಲಿ ಹಾಕಿ ಮುಟ್ಟೋದಿಲ್ಲ, ಹಾಗೆ ಬಿಟ್ಟಿರ್ತವೆ, ಆ ಟೈಮ್ನಲ್ಲಿ ಮಾತ್ರ ತಗೊಳ್ಳೋದು. 24 ತಾಸು ಕಾಫಿ ಕುಡಿಯೋದ್ರೆ ಮನುಷ್ಯ ಒಂದೇ, 24 ತಾಸು ತಿಂತಾರೆ, ಕೊಟ್ಟಾಗೆಲ್ಲ ತಿಂತಾರೆ, ಅದೊಂದೇ, ಬೇಡ ಅಂದರೆ ಪುಣ್ಯ ಅಷ್ಟೇನೆ, ಅಂಬೋದೇ ಇಲ್ಲ ಮನುಷ್ಯ. ಅದಕ್ಕೆ ಪಶುವಾದಂತೆ ಆಗಿಬಿಡ್ತಾನೆ, ಪಶುವಾದಂತೆ ಆಗ್ತಾನೆ ಬೇರೆದರಲ್ಲಿ, ಆದರೆ ಪಶುಗಳು ಮಾತ್ರ ನಿಯಮ ಬದಲಾಯಿಸೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಆಶ್ಚರ್ಯ. ರಾಕ್ಷಸ ನಾನೀಗ ಟೈಮ್ ಆಗಿದೆ ತಿನ್ಬೇಕು, ನಾನು ಏನು ಮಾಡಲಿ? ನೋಡು ರಾಜ, ನನಗೆ ಗೊತ್ತಾಗುತ್ತೆ ನಿನ್ನ ಕಷ್ಟ, ನಿನ್ನ ಹಸಿವೆ ಹೊತ್ತು ಅಂದ್ರೆ ತಿನ್ಬೇಕಾದ ನೈವ ನ್ಯಾಯನೇ, ಅಲ್ಲಿ ಗುರುಸೇವೆ ಮಾಡಿದ್ರೆ ನಾನು ಸಾಯ್ಲಕ್ಕೆ ತಯಾರಿಲ್ಲ, ಆದ್ದರಿಂದ ನನಗೊಂದು ಅವಕಾಶ ಕೊಡು, ನಾನೊಂದು ಕೆಲಸ ಮಾಡಬೇಕಾಗಿದೆ, ಗುರು ಸೇವೆ ಮುಗಿದ ತಕ್ಷಣ ಬಂದು ನಿಂತ್ಕೋತೇನೆ, ನಾನು ತಿಂದುಬಿಡಬಹುದು ಅಂತ ಹೇಳಿದ್ರೆ, ಆ ಪುಣ್ಯಕೋಟಿ ಕತೆ ಬರ್ತದಲ್ಲ ಹಾಕಿ, ನಾನು ಮಗುವಿಗೆ ಹಾಲು ಕುಡಿಸಿ ಬರ್ತೇನೆ ಆಮೇಲೆ ತಿನ್ನಬಹುದು ಅಂತ ಹೇಳಿದ ಹಾಗೆ, ಗುರುಗಳು ಹೇಳಿದ್ದನ್ನು ಮಡಿಸಿಬಿಡ್ತೇನೆ, ಆಮೇಲೆ ಬೇಕಾದ್ರೆ ನಿನ್ನ ಸೀದ ಬಂದು ನಿಂತ್ಕೋತೇನೆ, ತಿನ್ನಬಹುದು ಆಯ್ತಾ ಅಂತ ಹೇಳಿದ ತಕ್ಷಣ, ಆಯ್ತು ಏನು ಏನು ಹೋಗ್ಬಾ ಅಂತ ಹೇಳ್ತಾಳೆ. ಇಲ್ಲ ಹೋಗ್ಲಕ್ಕೆ ಬಂದಿಲ್ಲ, ನಿನ್ನ ಹತ್ರ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾನೆ, ನಿನ್ನ ಹತ್ರ ಕೆಲಸ ಆಗಬೇಕಾಗಿದೆ, ಬಂದು ತಿನ್ಲಕ್ಕೆ ತಯಾರಾಗಿರೋದು ಅವನು, ಅವನ ಹತ್ರ ಕೆಲಸ ಆಗ್ಬೇಕು, ಇವನ ಹತ್ರ ಏನು ಕೆಲಸ ಅಂತ ಕೇಳ್ತಾನೆ. ನಿನ್ನ ಹೆಂಡತಿಯ ಕಿವಿಯಲ್ಲಿ ಕರ್ಣಕುಂಡಲ ಇವೆಯಲ್ಲ, ಅವು ನಮ್ಮ ಗುರುವ ಹೆಂಡತಿ ಬೇಕಾಗಿದೆ, ಕೊಡಿಸು ನೀನು ಅಂತ ಕೇಳ್ತಾನೆ. ಅದು ಡಿಸಿಪ್ಲಿನ್.